ஆச்சாரியாய குணராசையே ஹிருத்யாய சுத்த வித்யாய மத்தாய ச நமோ நம. லசது ஸ்ரீமதானந்த தீர்த்தேந்துர்ணோ ஹிருதம்பரே யத்வச்சந்திரிகா ஸ்வாந்த சந்தாபம் வினிகிருந்ததி வாணிதே கரவாண்யம்பா சரணௌ ஹிதி சர்வதா மத்வாக்கிய சரணி பூயாத் ஸ்ரீமதாச்சாரிய பாவகா. ஹராய பஜகா நிஷ்ட ஹராய புறவைரிணே பவாய பவதே பூயாத் சிவாய சிரசா நம. உபேஷாத்யா சுரா ஊஹம் வீடே சேதோ ஹிமானினஹ யூயம் சர்வே ப்ரகுருத மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயாரியஹ காமசுஸ்மிருதஹ சிந்தாமணிஸ்து வியாசாரியஹ முனித்ரய முதாஹ்ருதம் வாதிராஜ குருன் வந்தே ரகுத்தம குருன் ததா ராகவேந்திரான் ததா சர்வான் சத்குருன் பிரணதோஸ்மியம். பிருத்வீமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தான் நமஸ்தே குருன் மம. ஸ்ரீ குருப்யோ நம. ஹரி ஓம். ஸ்ரீமதாச்சாரியர் வரதிருத்தக்கந்த தசப்பிரகரணங்களில் விஷ்ணு தத்துவ நிர்ணய தத்துவசங்கியான தத்துவ விவேக தத்துவ நிர்ணய அதுக்கு தத்துவ நிர்ணய விஷ்ணு தத்துவ நிர்ணய விஷ்ணு தத்துவ விநிர்ணய எல்லா ஹெசர்களிந்தனு பிரசித்த. விஷ்ணு தத்துவவன்னு விசேஷவாகி நிர்ணய மாடிக்கொடத்தக்கந்த கிரந்த விஷ்ணு தத்துவ வி நிர்ணய. விஷ்ணு தத்துவவன்னு விசேஷவாகி நிர்ணய மாடிக்கொடத்தக்கந்த கிருதி அதுக்கு விஷ்ணு தத்துவ விநிர்ணய அந்த ஹெசரு. அதுக்கு டீக்காராயர் பரதிருத்தக்கந்த டீக்கைக்கு அனுசுதா அந்தனும் ஹெசரு. பல அத்தியந்த முக்கியவாகிருத்தக்கந்த பிரகரண இது. ஒன்று ஓதோதரிந்தே எல்லா துர்மத்தைகளன்னு சமகிர விமர்சை மாடலிக்கே சாத்திய ಮತ್ತು ಆಚಾರ್ಯರ ಸಿದ್ಧಾಂತವನ್ನು ಸರಿಯಾಗಿ ತಿಳ್ಕೊಳ್ಳೋದಕ್ಕೂ ಸಾಧ್ಯ ಅನ್ನೋದು ಅದರ ತಾತ್ಪರ್ಯ. ಅದರ ಮಂಗಳ ಶ್ಲೋಕ ಸದಾ ಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಇದರಿಂದ ಪ್ರಾರಂಭ ಮಾಡ್ತಾ ಇದ್ದ. ಸದಾ ಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಇದರಲ್ಲಿ ನಾರಾಯಣಂ ಒಂದೇ, ಇದು ಮುಖ್ಯವಾಗಿರ್ತಕ್ಕಂಥ ಮಾತು. ನಾರಾಯಣನ ನಮಸ್ಕಾರ ಮಾಡ್ತೇನೆ. ನಾರಾಯಣ ಹೇಗಿದ್ದಾನೆ ಯಾರು ಅಂತ ಕೇಳಿದರೆ ಸದಾಗಮೈಕ ವಿಜ್ಞೇಯಂ. ಸದಾ ಆಗಮೈಕ ವಿಜ್ಞೇಯಂ, ಸತ್ ಆಗಮೈಕ ವಿಜ್ಞೇಯಂ. ಸದಾ ಆಗಮಗಳಿಂದನೇ ತಿಳಿಯಲ್ಪಡ್ತಕ್ಕಂಥವನು. ಶಾಸ್ತ್ರಯೋನಿತ್ವಾತ್ ಸೂತ್ರಕ್ಕೆ ಅರ್ಥ ಇದು ಪೂರ್ತಿಯಾಗಿ. ಶಾಸ್ತ್ರಯೋನಿತ್ವಾತ್ ಅನ್ನೋದಕ್ಕೆ ವಿವರಣೆ. ಮತ್ತು ಹಾಗೀಗಂದರೆ ಸದಾ ಯಾವಾಗಲೂ ದೇವರನ್ನು ಅತೀಂದ್ರಿಯ ಪದಾರ್ಥರಾದ್ದರಿಂದ ಹೇಗೆ ತಿಳಿಬೇಕು ದೇವರನ್ನು? ಆಗಮದಿಂದಲೇ ತಿಳಿಬೇಕು, ಬೇರೆ ದಾರಿ ಇಲ್ಲ. ಸಮತೀತ ಕ್ಷರಾಕ್ಷರಂ, ಇನ್ನು ಹೇಗಿದ್ದಾನೆ ಪರಮಾತ್ಮ? ಸಂ ಅತೀತ ಕ್ಷರ ಅಕ್ಷರಂ, ಕ್ಷರ ಅಕ್ಷರಗಳ ಮೇಲೆ ಪರಮಾತ್ಮ ಇದ್ದಾನೆ. ಅದೇ ಭಗವದ್ಗೀತೆಯಲ್ಲಿ ಬಂದಿರೋ ದ್ವಾಮಿಮ ಪುರುಷೋಲೋಕೆ ಇದೆಯಲ್ಲ, ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಸಿತಃ ಪುರುಷೋತ್ತಮ. ಆದ್ದರಿಂದ ಸಮತೀತ ಕ್ಷರಾಕ್ಷರಂ. ಮತ್ತಿನ್ನೇನಾಗಿದ್ದಾನೆ? ನಿರ್ದೋಷ ಅಶೇಷ ಸದ್ಗುಣಂ. ನಿರ್ದೋಷ ಅಶೇಷ ಸದ್ಗುಣಂ, ನಿರ್ದೋಷ ನಿರ್ದೇಶ ನಿರ್ದೋಷಶ್ಚಾಸೋ ಅಶೇಷ ಸದ್ಗುಣಶ್ಚಾತಂ ಆಗಿರ್ತಬೇಕಾದ್ರೆ ಹೇಳ್ಬೋದು. ಅಥವಾ ನಿರ್ದೋಷ ದೋಷರಹಿತವಾದಂತಹ ಗುಣಗಳಿಂದ ಕೂಡಿದಂತಹ ಪರಮಾತ್ಮ. ನಿರ್ದೋಷ ಅಶೇಷ ಸದ್ಗುಣ, ನಿರ್ದೋಷವಾದ ಅಶೇಷವಾದ ಸದ್ಗುಣ, ಉತ್ತಮವಾದ ಗುಣಗಳಿಂದ ಕೂಡಿದವರು ಅಂತ ಅರ್ಥ. ಒಂದು ಮಣೆ ಹಾಕಿಲ್ಲ ಅದು ದಿವಸ, ಒಂದು ನಾಳೆಯಿಂದ ಒಂದು ಮಣೆ, ಅವ್ರಿಗೊಂದು ಮಣೆ ಏರ್ಪಟ್ಟ ಮಣೆ. ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ ಸದ್ಗುಣಂ. ನಿರ್ದೋಷ ಪರಮಾತ್ಮನ ಗುಣಗಳ ಮುಖ್ಯ ಲಕ್ಷಣ ಎರಡು. ಒಂದು ನಿರ್ದೋಷ ನಾರಾಯಣಂ ಗುಣೈಸ್ತರವೇರುವುದೀನಂ ದೋಷವರ್ಜಿತಂ. ಮತ್ತು ಅಶೇಷ ಸದ್ಗುಣ, ಅಶೇಷ ಗುಣ ಅಂದರೆ ಸಾಕು. ಸದ್ಗುಣ ಅಂತ ಯಾತಕ್ಕೆ ಕರೀತಾರೆ ಅಂದರೆ ದೋಷಗಳನ್ನು ಗುಣ ಅಂತ ಕರೆಯುವ ವ್ಯವಹಾರ ಬಂದುಬಿಟ್ಟಿದೆ. ಅವನು ಕೆಟ್ಟ ಗುಣ ಏನು ಹೇಳ್ತೀರಿ ಅಂತ ಹೇಳ್ತಾರೆ. ಕೆಟ್ಟ ಗುಣ ಅಂತ ಹೇಳಬೇಕಾದ್ರೆ ಅದು ದೋಷ, ಅದಕ್ಕೋಸ್ಕರ ಸದ್ಗುಣ ಅಂತ ಕರೆ. ನಿರ್ದೋಷಾಶೇಷ ಸದ್ಗುಣಂ ನಾರಾಯಣಂ ಒಂದೇ ಅಷ್ಟೇ ಹೇಳಿದೆ. ತಾವ್ಯಾರು ಅಂತ ಆಚಾರ ಹೇಳ್ತಾರೆ. ತಾವ್ಯಾರು ಅಂತ ಕೇಳಿದರೆ ಸದಾ ಒಂದೇ. ಯಾವಾಗ ನಮಸ್ಕಾರ ಮಾಡ್ತೇನೆ ಅಂದರೆ ಯಾವ ನಮಸ್ಕಾರ ಮಾಡೋದು ಯಾರು? ಪ್ರಳಯಕಾದಲ್ಲಿ ನಮಸ್ಕಾರ ಮಾಡೋದು ಯಾರು? ಅವರು ದಿವಸಕ್ಕೊಮ್ಮೆ ಮಾಡೋದೇ ಪುಣ್ಯ. ಲಕ್ಷ ನಮಸ್ಕಾರ, ಕೋಟಿ ನಮಸ್ಕಾರ, ಅಲ್ಲಿ ಅವರು ಅದು ಉದ್ಯಾಪನೆ ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ಉದ್ಯಾಪನೆ ಆಗೋಗ್ಬಿಡುತ್ತೆ. ಅದರಿಂದಾಗಿಯೇ ದೇವರು ಎಂದೂ ಕೂಡ ಏನು ಮಾಡೋದಿಲ್ಲ. ವಾಯುದೇವರು ಸದಾ ಒಂದೇ, ಸದಾ ನಮಸ್ಕಾರ ಅತಿಕಾರ ಬೆರೀತಾರೆ ಆ ಮಾತನ್ನು. ಸದಾ ಒಂದೇ ಅಂತ ಹೇಳೋ ಮೂಲಕವಾಗಿ ಆಚಾರ್ಯರು ತಾವು ಉಳಿದವರಂತೆ, ಯಾವುದೋ ಕಾರಣಕ್ಕೆ ದೇವರು ನಮಸ್ಕಾರ ಮಾಡತಕ್ಕಂಥವರಲ್ಲ, ನಿರ್ನಿಮಿತ್ತವಾಗಿ ನಿಷ್ಕಾಮನೆಯ ಸದಾಕಾಲದಲ್ಲೂ ದೇವರ ನಮಸ್ಕಾರ ಮಾಡತಕ್ಕಂಥವ್ರು. ಕ್ವಾಲಿಟೇಟಿವ್ ನಮಸ್ಕಾರ ಸದಾ ಒಂದೇ, ಕ್ವಾಂಟಿಟೇಟಿವ್ ನಮಸ್ಕಾರ ಸದಾ ಒಂದೇ. ಯಾವಾಗಲೂ ಮಾಡ್ತೇನೆ ಕ್ವಾಂಟಿಟಿ ಎಷ್ಟಾಯಿತು, ಮತ್ತು ಯಾವಾಗಲೂ ಯಾವ ಫಲವನ್ನು ಅಪೇಕ್ಷೆ ಮಾಡದೆ ಮಾಡ್ತೇನೆ ಅಂದರೆ ಕ್ವಾಲಿಟಿ ಹೇಗಾಯಿತು. ಹೀಗಾದ್ರೆ ಎರಡನ್ನು ಹೇಳೋದಕ್ಕೋಸ್ಕರ ಸದಾ ಒಂದೇ ನಿರ್ದೋಷಾಶೇಷ ಸದ್ಗುಣಂ, ಮೂರು ವಿಶೇಷಣ ಇದೆ. ಪರಮಾತ್ಮ ಸದಾಗಮೆಗಳಿಂದಲೇ ತಿಳಿಯಲ್ಪಡ್ತಕ್ಕಂಥವನು. ಮಧ್ಯೆ ಏಕ ಬಂದಾಗ ಮುಖ್ಯ ಅಂತ ಅರ್ಥ. ಸದಾಗಮೈಕ ವಿಜ್ಞೇಯಂ, ಸದಾಗಮಗಳಿಂದ ಮಾತ್ರವೇ ತಿಳಿಯಲ್ಪಡ್ತಾನೆ. ಅಲ್ಲಿ ಎಷ್ಟಿದೆ, ಸತ್ ಆಗಮ ಏಕ ವಿಜ್ಞೇಯಂ, ಆಗಮ ಜ್ಞೇಯ ಸದಾಗಮೈಕ ವಿಜ್ಞೇಯಂ ವಿಶೇಷತಃ ಜ್ಞೇಯಂ. ಮತ್ತು ಯಾವುದೋ ಆಗಮದಿಂದ ದೇವರು ತಿಳಿಯೋದಿಲ್ಲ, ಸದಾಗಮಗಳೇ ಆಗಬೇಕು. ಸದಾಗಮೈಕ ವಿಜ್ಞೇಯಂ, ಸದಾಗಮಗಳಿಂದ ಮಾತ್ರವೇ ತಿಳಿಯಲ್ಪಡ್ತಕ್ಕಂಥವನು ಅಂತಹ ಪರಮಾತ್ಮ ಸಮತೀತ ಕ್ಷರಾಕ್ಷರನಾಗಿದ್ದಾನೆ ಎಂಬುದನ್ನು ವಿಶೇಷ. ಆ ಸದ್ಗುಣ ನಿರ್ದೋಷ ಸದ್ಗುಣ ಅಶೇಷ ಸದ್ಗುಣನಾಗಿದ್ದಾನೆ ಅಂತೇಳಿ ಟೀಕಾರ ಬರಿಬೇಕಾದ್ರೆ ಮೊದಲೇ ಹೇಳ್ತಾರೆ, ನಾರಾಯಣ ಯಾರಪ್ಪ ಅಂದರೆ ನಿರ್ದೋಷ ಅಶೇಷ ಸದ್ಗುಣ. ಅಲ್ರಿ, ಯಾರು ನಿರ್ದೋಷ ಅಶೇಷ ನಿರ್ದೋಷವಾದ ಅಶೇಷವಾದ ಸದ್ಗುಣ ಹೊಂದಿದವರು ಜಗತ್ತಲ್ಲಿ ಯಾರೂ ಇಲ್ಲವೇ ಇಲ್ಲ. ಇವನು ಹೇಗಾಗ್ತಾನೆ ಅಂತ ಕೇಳಿದರೆ, ಸಮತೀತ ಕ್ಷರಾಕ್ಷರಂ ಸಂಭಾವನ, ಇದು ಲಕ್ಷಣ ಅದು ಸಂಭಾವನ, ಗೊತ್ತಾಯ್ತಾ. ಅಲ್ರಿ, ದಿವಸ ಬೆಳ್ಳಿ ಲೋಟ ಕೊಡ್ತಾರೆ ಅಂದರೆ ಯಾರು ಅಂದರೆ ರಾಜ ಆಗಿದ್ದರೆ ಸರಿ, ಇಲ್ಲದವ್ರು ಯಾರೋ ಕೊಡ್ತಾ ಇದ್ರು ಇಲ್ಲ ಸ್ಮಗ್ಲರ್ ಆಗಿರ್ಬೇಕಷ್ಟೇ, ಇಲ್ಲ ಅವ್ನು ಮೋಸಗಾರ ಇರಬೇಕು, ಕೋಟ ಬೇಡಿ ಇರಬೇಕು, ಮತ್ತು ಸಂಭಾವನೆ ಆಗಬೇಕು. ಯಾರು ಮಾಡೋದು ಹೇಳಬೇಕಾದ್ರೆ ಪ್ರಾಬಬಿಲಿಟಿ ಇರಬೇಕು ಅಂತ ಅರ್ಥ. ಅಶೇಷ ಸದ್ಗುಣನಾಗಿದ್ದಾನೆ, ದೋಷರಹಿತನಾಗಿದ್ದಾನೆ ಅಂದರೆ ಯಾತಕ್ಕೆ, ಸಮತೀತ ಕ್ಷರಾಕ್ಷರನಾಗಿದ್ದಾನೆ, ಆದ್ದರಿಂದ ನಮ್ಮ ಲೆಕ್ಕದ ಅವನು ನೋಡಬಾರದು ಅಂತ ಅರ್ಥ. ಇದಕ್ಕೆಲ್ಲ ಏನು ಆಧಾರ ಅಂದರೆ ಪ್ರಮಾಣ ಅಂತ ಕೇಳಿದರೆ ಅದು ಸದಾಗಮೈಕ ವಿಜ್ಞೇಯಂ, ಸದಾಗಮಗಳಿಂದಲೇ ತಿಳಿಯಲ್ಪಡ್ತಕ್ಕಂಥವು. ಲಕ್ಷಣ ಸಂಭಾವನ ಪ್ರಮಾಣ ಮೂರನ್ನು ಹೇಳ್ತಾರೆ. ಇದನ್ನು ಹೇಳಿ ಎಲ್ಲ ಅಂತ ಅರ್ಥ. ಅಶೇಷ ಅಂದರೆ ಎಲ್ಲ, ಎಲ್ಲ ಸದಾಮಗಳಿಂದ ಸಂಪೂರ್ಣ ತಿಳಿದು ಎಲ್ಲ ಗುಣಗಳಿಂದ ಪೂರ್ಣನಾದವು. ಒಂದು ಗುಣವೂ ಮಿಸ್ಸಿಂಗ್ ಅಲ್ಲ ದೇವರಲ್ಲಿ. ಅಶೇಷ ಇದು ಕೊಟ್ಟು ಅನಂತ ಆಯಿತು ಕೊನೆಗೆ, ಅನಂತ ಸದ್ಗುಣಂ ಅಂತ ಅರ್ಥ. ಇಷ್ಟು ಹೇಳಿ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಹಿ ಸಾಧಯಿಷ್ಯಾಮಿ ತಾನೇವ ಕ್ರಮಾತ್ ಸಜ್ಜನ ಸಂವಿದೇ. ವಿಶೇಷಣಾನಿ ಯಾನೀಹ ಕಥಿತಾನಿ, ಈ ವಿಶೇಷಣಗಳು ಏನು ಹೇಳಿದ್ದೇವಲ್ಲ, ಮೂರು ವಿಶೇಷಣಗಳನ್ನು, ನಿರ್ದೋಷಾಶೇಷ ಸದ್ಗುಣ ಸಮತೀತ ಕ್ಷರಾಕ್ಷರ ಮತ್ತು ಸದಾಗಮೈಕ ವಿಜ್ಞೇಯ ಅಂತ ಹೇಳಿದ್ದೇವಲ್ಲ, ಇದನ್ನೇನೆ ಸದುಕ್ತಿಭಿ ಒಳ್ಳೆ ಯುಕ್ತಿಗಳನ್ನು ಕೊಟ್ಟು ಶಾಸ್ತ್ರದ ಆಧಾರವನ್ನು ಕೊಟ್ಟು ಸಾಧಯಿಷ್ಯಾಮಿ ಪ್ರೂವ್ ಮಾಡಿ ತೋರಿಸ್ತೇವೆ ಅಂತ ಹೇಳ್ತಾರೆ. ಸೊ ಮೂರು ವಿಶೇಷಣ ಇದೆ, ಪ್ರೂವ್ ಮಾಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ಪರಿಚ್ಛೇದ ಮಾಡಿದ್ದಾರೆ, ಅದರಲ್ಲಿ ಮೂರು ಪರಿಚ್ಛೇದ ಮಾಡಿದ್ದಾರೆ. ಒಂದೊಂದು ವಿಶೇಷಣ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದೊಂದು ಪರಿಚ್ಛೇದ. ಸೊ ವಿಷ್ಣುತತ್ವ ನಿರ್ಣಯದ ಮೂರು ಭಾಗಗಳು, ಬೇರೆ ಯಾವುದು ಪ್ರಕರಣವೂ ಪರಿಚ್ಛೇದ ಅಂತ ಮಾಡಿಲ್ಲ. ಇದೊಂದಕ್ಕೆ ಪರಿಚ್ಛೇದ ಪಾರ್ಟ್ಸ್ ಅಂತ ಅರ್ಥ, ಪರಿಚ್ಛೇದ ಪಾರ್ಟ್ಸ್ ಚಾಪ್ಟರ್ಸ್ ಮಾಡಿದ್ದಾರೆ. ಅದರಲ್ಲಿ ಯಾರು ಹೇಳ್ತೀರಿ ಒಂದೊಂದನ್ನು ಏನು ಸಮರ್ಥನೆ ಮಾಡ್ತೀರಿ ಅಂದರೆ, ಅದು ಆಕಾಂಕ್ಷಾಕ್ರಮ, ಇದು ಪ್ರತಿಜ್ಞಾಕ್ರಮ. ಸದಾಗಮಿಕ ವಿಜ್ಞೇಯ ಮೊದಲಿಗೆ, ಆಮೇಲೆ ಸವತೀತ ಕ್ಷರಾಕ್ಷರಂ ಆಮೇಲೆ, ನಿರ್ದೋಷಾಶೇಷದ ಗುಣ ಆಮೇಲೆ, ಅದಕ್ಕೆ ಕ್ರಮ. ಇದೆಲ್ಲ ಯಾತಕ್ಕೆ ಮಾಡ್ತೀರಿ ಅಂದರೆ, ಸಜ್ಜನ ಸಂವಿದೆ, ಸಜ್ಜನರಿಗೆ ಜ್ಞಾನ ಬರಲಿ ಅಂತ ಮಾಡ್ತಿದ್ದೇವೆ. ಸೊ ಜ್ಞಾನ ಕೊಡಲಿಕ್ಕೋಸ್ಕರ ಬರೆದಂಥ ಗ್ರಂಥ ಇದು. ಯಾರಿಗೆ? ಸಜ್ಜನರಿಗೆ ಜ್ಞಾನ ಕೊಡಲಿಕ್ಕೋಸ್ಕರವಾಗಿ ಈ ಮೂರು ವಿಶೇಷಣಗಳನ್ನು ಕೂಡ ಕ್ರಮಾತ್ ಸಾಧಯಿಷ್ಯಾಮಿ ಪ್ರೂವ್ ಮಾಡಿ ತೋರಿಸ್ತೇವೆ ಅಂತ ಆಚಾರ್ಯರು ಹೇಳಿ ಗ್ರಂಥವನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ಏನಂತ ಹೇಳಬೇಕೀಗ, ಸದಾಗಮಗಳಿಂದ ಮಾತ್ರವೇ ವಿಶೇಷವಾಗಿ ತಿಳಿಯಲ್ಪಡತಕ್ಕಂಥವನು. ಇಲ್ಲಿ ಮೊದಲೇನು ಅರ್ಥ ಆಗ್ಬಿಟ್ಟು ನಮಗಾಗ, ಸದಾಗಮಗಳು ಯಾವುದು ಅಂತ ಅರ್ಥ ಆಗಬೇಕು. ಅದನ್ನು ಕೋಟ್ ಮಾಡ್ತಾರೆ, ಸದಾಗಮಗಳು ಯಾವುದು? ಅದಕ್ಕೆ ಅರುಗಾದ್ಯ ಭಾರತಂಚೈವ ಪಂಚರಾತ್ರ ಮಥಾಖಿಲಂ ಮೂಲ ರಾಮಾಯಣಂಚೈವ ಪುರಾಣಂಚೈತದಾತ್ಮಕಂ ಯೇಚಾನುಯಾಯಿನಸ್ತ್ವೇಷಾಂ ಸರ್ವೇ ತೇಜ ಸದಾಗಮಃ ದುರಾಗಮಸ್ತದನ್ನೇಯೇ ತೈರ್ನಜ್ಞೇಯೋ ಜನಾರ್ದನಃ. ಯಾವ್ಯಾವುದು ಸದಾಗಮಗಳು? ತುಂಬ ಸತ್ಯ ಹೇಳಿದ್ದಾರೆ ಮಾತನ್ನು. ಋಗಾದಿ ನಾಲ್ಕು, ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ ಮತ್ತು ಇದು ಸಂಬಂಧಿಯಾದ ಪುರಾಣಗಳು. ಇಲ್ಲಿ ವಿಶೇಷ ಅಂದರೆ ಋಗಾದ್ಯ ಭಾರತಂಚೈವ ಪಂಚರಾತ್ರ ಮಥಾಖಿಲಂ, ಅಖಿಲಂ ಅನ್ನೋ ಪದ ಋಗಾದಿಗಳೆಲ್ಲ ಅನ್ವಯ. ಎಲ್ಲ ವೇದಗಳು ಪ್ರಮಾಣ, ಎಲ್ಲ ಪಂಚರಾತ್ರವೂ ಪ್ರಮಾಣ, ಎಲ್ಲ ಮೂಲ ರಾಮಾಯಣವೂ ಪ್ರಮಾಣ, ಎಲ್ಲ ಮಹಾಭಾರತವೂ ಪ್ರಮಾಣ ಅಂತ ಹೇಳಿ ಪುರಾಣಂತ್ಯ ಏತದಾತ್ಮಕಂ, ಅದೆಲ್ಲವೂ ಪ್ರಮಾಣ ಅಲ್ಲ, ಏತದಾತ್ಮಕಂ, ಇದು ಸಂಬಂಧಪಟ್ಟಾಗ ಮಾತ್ರ ಪ್ರಮಾಣ. ಈ ಏಳು ಮಾತ್ರ ಮುಖ್ಯವಾಗಿ ಪ್ರಮಾಣ. ಪುರಾಣಾದಿಗಳು ಯಾವಾಗ ಪ್ರಮಾಣ? ಇದಕ್ಕೆ ಅನುಕೂಲವಾಗಿದ್ದಾಗ ಮಾತ್ರ ಪ್ರಮಾಣ. ಅದರ ಜೊತೆಗೆ ಏಚ ಅನುಯಾಯಿನಃ ತೇಷಾಂ ಸರ್ವೇ ತೇಜ ಸದಾಗಮ, ಇಷ್ಟಕ್ಕೆ ಅನುಕೂಲವಾಗಿ ಏನೇ ಇದ್ರೂ ಅದೇನಾಗುತ್ತದು? ಎಲ್ಲ ಸದಾಗಮಗಳೇ. ಅದಕ್ಕೆ ಟೀಕಾ, ಯಾರು ಕರ್ತೃ ಇಂಪಾರ್ಟೆಂಟ್ ಅಲ್ಲ, ವಿಷಯ ಇಂಪಾರ್ಟೆಂಟ್. ಋಗಾದ್ಯ ಭಾರತ ಅಂತ ಹೇಳಿದ್ರಿಂದ ಇದರಿಂದ ಟೀಕಾಗಳೆಲ್ಲ ಪ್ರಮಾಣ, ಟಿಪ್ಪಣಿಗಳೆಲ್ಲ ಪ್ರಮಾಣ, ದಾಸ್ತಾಹಿತ್ಯ ಪ್ರಮಾಣ. ಸರಿಯಾದ ಯಾವುದೇ ಪಾಠ ಹೇಳಿದ್ರು ಅದು ಪ್ರಮಾಣನೇ. ಅದಕ್ಕೆ ಇದಕ್ಕೆ ಅನುಕೂಲವಾಗಿದ್ದರೆ ಪ್ರಮಾಣನೇ. ಇದು ಅರ್ಥ ಮಾಡಿಕೊಂಡ್ರೆ ಏಚಾನುಯಾಯಿನ ಸ್ತ್ರೇಷಾಂ ಸರ್ವೇ ತೇಜ ಸದಾಗಮಃ ಈಗ ಹರಿದಾಸ ಸಾಹಿತ್ಯಗಳ ಪ್ರಮಾಣ ಹೌದೋ ಅಲ್ಲೋ ದೊಡ್ಡ ಗಲಾಟೆಗಳು. ಅದಕ್ಕೆಲ್ಲ ಉತ್ತರ ಇದೆ. ಮೂಲಶಾಸ್ತ್ರಕ್ಕೆ ಅನುಗುಣವಾಗಿ ಬಂದರೆ ಅದೇನಾಗಿರಬೇಕದು? ಪ್ರಮಾಣ ಆಗಲೇಬೇಕು. ಸಾಮಾನ್ಯರ ಮಾತ್ರ ಪ್ರಮಾಣ ಆಗಬೇಕಾದ್ರೆ ಇನ್ನು ಅಂಥವ್ರ ಮಾತ್ರ ಅಪ್ರಮಾಣ ಆಗುತ್ತಾ? ಇನ್ನು ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ ಪ್ರಮಾಣ ಆಗಬೇಕಾದ್ರೆ ಎಷ್ಟು ಮಟ್ಟಿಗೆ ಅಂದರೆ, ಪಿಪೀಲಿಕಾ ಲಿಪಿಶ್ಚಾಪಿ ಪ್ರಮಾಣ ಅವಿರೋಧತಃ. ಒಂದು ಧೂಳು ಬಿದ್ದಿರುತ್ತೆ, ಇರುವೆ ಹೋಗುತ್ತೆ ಅದರೊಳಗೊಂದು, ಇರುವೆ ಹರಿ ಎತ್ತ ಬಂದುಬಿಡುತ್ತೆ, ಅದು ಪ್ರಮಾಣನೇ. ಅದು ಬರೆದವ್ರು ಇಂಪಾರ್ಟೆಂಟ್ ಅಲ್ಲ, ಯಾರು ಇಂಪಾರ್ಟೆಂಟ್? ಈಗ ವಿಷಯ ಇಂಪಾರ್ಟೆಂಟ್. ಆದ್ದರಿಂದ ಈ ರೀತಿ ಹೇಳಿದವರು ಆಚಾರ್ಯ ಒಬ್ಬರೇನೆ. ಅರ್ಥ ಆಯ್ತಾ? ಕರ್ತೃ ಮುಖ್ಯ ಅಲ್ಲ, ಇಲ್ಲಿ ಯಾರು ಮುಖ್ಯ? ವಿಷಯ ಮುಖ್ಯ. ಕಲಿತಾ ಆದ್ದರಿಂದ ಏಚಾರ್ಯಾಯನ ಶ್ಲೇಷಾಂ ಸರ್ವೇ ತೇಜ ಸದಾಗಮಃ. ಅದಕ್ಕೆಲ್ಲ ಮುಂದೆ ಹೇಳ್ತಾರೆ, ನಾಳೆ ಬರುತ್ತ ತೋದ್ಯೋದಲ್ಲಿ ಹೇಳ್ತಾರೆ ಏನು ಮಾಡಬೇಕು ಅಂತೇಳಿ, ಏನು ಮಾಡಬೇಕು ಅಂತ ಹೇಳ್ತಾರೆ. ದುರಾಗಮಸ್ತದನ್ಯೇ ತೈರ್ನಜ್ಞೇಯೋ ಜನಾರ್ದನ. ಉಳಿದೆಲ್ಲ ಏನವು? ದುರಾಗಮ. ಸದಾಗಮಕ್ಕೆ ಆಪೋಸಿಟ್ ಏನು? ಸಜ್ಜನ ದುರ್ಜನ, ಸದಾಗಮ ದುರಾಗಮ, ಅವೆಲ್ಲ ದುರಾಗಮಗಳು. ಅವರಿಂದ ಏನು ಯಾತಕ್ಕೆ ದುರಾಗಮಗಳು ಅಂತ ಕರಿತೇವೆ ಅಂತ ಹೇಳ್ತಾರೆ. ನಾವು ಬೈಲಕ್ಕೆ ಹೊರಟಿಲ್ಲ. ಯಾತಕ್ಕೆ ಅಂದರೆ ತೈರ್ನಜ್ಞೇಯೋ ಜನಾರ್ದನ. ದೇವರು ತಿಳಿಯೋದಿಲ್ಲ ಅದರಿಂದ ಅಷ್ಟೇ. ಯಾವುದು ದೇವರನ್ನು ತಿಳಿಸುತ್ತೋ ಅದು ಸದಾಗಮ, ದೇವರು ಯಾವುದು ತಿಳಿಸೋದಿಲ್ಲೋ ಅದೇನದು ದುರಾಗಮ ಅಷ್ಟೇ. ಆದ್ದರಿಂದ ನಾವು ಇವತ್ತು ಓದ್ತಿರೋದಿಲ್ಲ ಏನು, ಎಲ್ಲ ಕೋರ್ಸು ದುರಾಗಮಗಳೇ ಓದ್ತಾನೆ. ಯಾವುದರಲ್ಲಿ ಏನಿಲ್ಲ, ದೇವ್ರ ವಿಷಯನೇ ಬರೋದಿಲ್ಲ, ಅದೇ ಎಲ್ಲ ದುರಾಗಮಗಳೇ. ಅದು ದೇವ್ರ ಬಗ್ಗೆ ಹೇಳದೇ ಇದ್ರೆ ದುರಾಗಮ, ತಪ್ಪು ಹೇಳಿಬಿಟ್ರಂತಾನ ಮಹಾದುರಾಗಮ. ಅದೆಲ್ಲ ಕೂಡ ದುಷ್ಟರು ಮಹಾದುಷ್ಟರು ಅಂತಾರಲ್ಲ ಹಾಗೆ. ಇದರಲ್ಲಿ ಮಹಾ ಶಿಷ್ಟಶಾಸ್ತ್ರ ಓದಬೇಕು ಅಂತಿದ್ರೆ, ಇವತ್ತು ಎಜುಕೇಷನ್ ಅಂದ್ರೆ ಏನಾಗಿದೆ, ದುರಾಗಮವನ್ನು ಎಜುಕೇಷನ್, ಎಜುಕೇಷನ್ ಇಟ್ಕೊಂಡು ದುರಾಗಮ ಅಧ್ಯಯನ ಅಂತ ಆಗಿದೆ. ಸದಾಗಮ ಅಧ್ಯಯನ ಎಜುಕೇಷನ್ನೇ ಹೊರತು ದುರಾಗಮದ ಅಧ್ಯಯನವಲ್ಲ ಅನ್ನ ತಿಳ್ಕೊಳ್ಳೋದಕ್ಕೆ ಈ ಮಾತು ಮುಖ್ಯ. ಇದ್ರ ಮುಂದೆಲ್ಲ ಹೇಳ್ತಾರೆ, ಈಗ ಬಂದು ಬಿಡೋದಿಲ್ಲ. ಜ್ಞೇಯ ಏತೈಹಿ ಸದಾ ಯುಕ್ತೈಹಿ ಭಕ್ತಿಮಧ್ವಿಹಿ ಸುನಿಷ್ಠಿತೈಹಿ. ಇವೆಲ್ಲ ಪ್ರಮಾಣ ಅಂತ ಹೇಳಿದ್ರಿ. ಎಲ್ಲರೂ ಓದ್ದವರೆಲ್ಲ ಮಹಾಭಾರತ ಓದ್ದವರೆಲ್ಲ ತಿಳ್ಕೊಂಡಿದ್ದಾರೆ. ಹಾಗಿದ್ರೆ ಮಹಾಭಾರತ ಓದ್ದವ್ರು ಏನು ಮಾಡ್ತಾರೆ? ಕೃಷ್ಣನ್ನೇ ಬೈತಾರೆ, ದುರ್ಯೋಧನ ಹೀರೋ ಮಾಡೋಕ್ಕೆ ಹೋಗ್ತಾರೆ, ಅರ್ಜುನ ಭೀಮನಿಗಿಂತ ಶ್ರೇಷ್ಠ ಅಂತಾರೆ, ಮತ್ತೆ ಆಗ್ಲಿಲ್ವಲ್ಲ ಅಂತ ಕೇಳ ಕೃಷ್ಣನ ಬಗ್ಗೆ ಹೇಳೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಇವು ಸದಾಗಮಗಳು ಸರಿಯಾಗಿ ತಿಳಿಯುತ್ತೆ. ತಿಳಿಯೋರು ಯಾರಾಗಿರಬೇಕು ಅಂದರೆ ಭಕ್ತಿಮಧ್ವಿ ಸುನಿಶ್ಚಿತೈ, ಅವ್ರು ಭಕ್ತರಾಗಿರ್ಬೇಕು. ಒಳ್ಳೆ ಪವರ್ಫುಲ್ ಮೈಕ್ರೋಸ್ಕೋಪ್ ಕೂಡ್ರಿ ಹಾಕಿರಿ, ಏನು ಮಾಡ್ತೀರಿ ತಗೊಂಡದನ್ನ ಮೈಕ್ರೋಸ್ಕೋಪ್ ಭಾರಿ ಚೆನ್ನಾಗಿದೆ, ಬಟ್ ಹಾಕಿಕೊಳ್ಳೋ ಕಣ್ಣೇ ಇಲ್ಲ ಅವರಿಗೆ. ಅರ್ಥ ಆಯ್ತಾ? ಅಥವಾ ಅವನಿಗೆ ಡಿಫೆಕ್ಟಿವ್ ಕಣ್ಣು ಉಪಯೋಗ ಬರೋದಿಲ್ಲ. ಅದಕ್ಕೆ ಏನಾಗಿರ್ಬೇಕು, ಎರಡು ಗುಣ ಇರಬೇಕು ಅವರಿಗೆ. ಭಕ್ತಿ ಮಧ್ವಿಹಿ, ಭಕ್ತಿ ಹೊಂದಿರಬೇಕು. ನಿನ್ನೆ ಬಂದಿದ್ದೆ ಕಥಾಲಕ್ಷಣದಲ್ಲಿ, ವಿಷ್ಣು ಭಕ್ತಿರ್ಹಿ ಸರ್ವೇಶಾಂ ಸದ್ಗುಣಾನಾಂ ಸ್ವಲಕ್ಷಣ. ವಿಷ್ಣು ಭಕ್ತಿ ಅನ್ನೋದು ಎಲ್ಲ ಸದ್ಗುಣಗಳಿಗೂ ಕೂಡ ಮೂಲಭೂತವಾದ ಲಕ್ಷಣ. ಆದ್ದರಿಂದ ಸ್ವಲಕ್ಷಣವಾದ್ರಿಂದ ಅದಿಲ್ಲದೆ ಇದ್ದವರಿಗೆ ಎಷ್ಟು ಶಾಸ್ತ್ರ ಓದಿದ್ರು ಅರ್ಥ ಆಗೋದಿಲ್ಲ. ದುರ್ಯೋಧನ ಕೃಷ್ಣ ಎದುರು ನಿಂತ್ಕೊಂಡ್ರು ತೀರ್ಥಾಗಲಿಲ್ಲ, ಆದ್ದರಿಂದ ಅವರಿಗೆ ತಿಳಿಯೋದಿಲ್ಲ. ಎರಡನೇದು ಸುನಿಷ್ಠಿತೈಹಿ, ನಿಷ್ಠೆ ಇರಬೇಕು, ಅದು ಮುಖ್ಯ. ಶ್ರದ್ಧಾಹಿ ಪರಮಾಗತಿ, ಅನೇಕರಲ್ಲಿ ಏನಿರೋದಿಲ್ಲ, ದೀಕ್ಷೆನೇ ಇರೋದಿಲ್ಲ. ಆದ್ದರಿಂದ ಅವ್ರು ಓದಿದ್ರು ಕೂಡ ಅವ್ರ ತಲೆ ಮುಟ್ಟೋ ಚಾನ್ಸಸ್ಸೇ ಇರೋದಿಲ್ಲ, ಅದು ಉಪಯೋಗ ಇಲ್ಲ. ಇವತ್ತು ಉದಾಹರಣೆಗೆ ಕೇರಂನ ಹೊಡಿತಾನೆ, ಸುಮ್ಮನೆ ಹೊಡಿತಾರೆ, ಒಂದು ಪಾನು ಬೀಳೋದಿಲ್ಲ. ಯಾತಕ್ಕೆ? ಸುಮ್ಮನೆ ಹೊಡಿತಿದ್ದಾನೆ ಅಷ್ಟೇ, ಗುರಿ ಇಲ್ಲ ಅವರಿಗೆ. ಗುರಿ ಇಲ್ಲ, ಹೊಡಿಬೇಕು ಅಂತ ಇಷ್ಟ ಇಲ್ಲ, ಹೇಳಿದ ಏನು ಪ್ರಯೋಜನ ಇಲ್ಲ. ಅದರಿಂದ ಆಗಿದೆ ಅದು ಸುನಿಷ್ಠಿತ, ನಿಷ್ಠೆ ಅಂತ ಹೇಳಲಿಲ್ಲ, ಸುನಿಷ್ಠಿತೈಹಿ, ಸುನಿಷ್ಠೆ ಇರಬೇಕು. ಅದಕ್ಕೆ ಇನ್ನೊಂದಿದೆ ಸದಾಯುಕ್ತೈಹಿ, ಸದಾ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಇದು ಅಕೇಶನಲಿ ಇನ್ವಾಲ್ವ್ಮೆಂಟ್ ಇಂದ ಗೊತ್ತಾಗೋದಿಲ್ಲ. ಎಂದೋ ಪುಸ್ತಕ ಓದಿದ್ರೆ ರ್ಯಾಂಕಿಂಗ್ ಬರೋದಿಲ್ಲ, ಗೊತ್ತಾಯ್ತಿಲ್ಲ. ಪುಣ್ಯ ಪಾಸ್ ಆದರೆ ಪುಣ್ಯ ಅಷ್ಟೇ ಅವನು, ಎಂದೋ ಕ್ಲಾಸಿಗೆ ಬಂದರೆ ಎಂದೋ ಪುಸ್ತಕ ಓದಿದ್ರೆ ಆಗೋದಿಲ್ಲ. ಏನು ಮಾಡಬೇಕು ಅದಕ್ಕೆ? ಹಠ ಹಿಡಿದು ಸಾಧಿಸ್ಬೇಕು. ಅನ್ನ ಮಾಡೋಕ್ಕೆ ಹೋಗ್ತಾರೆ, ಸ್ವಲ್ಪ ತಿಳಿದು ಕೆಳಗಿಳಿಸೋದು, ಸ್ವಲ್ಪ ತಿಳಿದು ಕೆಳಗಿಳಿಸೋದು, ಏನಾಗುತ್ತೆ ಅಲ್ಲಿಗೆ? ಈಗ ಅನ್ನರೂ ಇಲ್ಲ, ಅಕ್ಕಿನೂ ಕೆಟ್ಟ ಹಾಳಾಗೋಗ್ಬಿಡುತ್ತೆ. ಹೇಗೆ ಬೇಯಿಸ್ಬೇಕು ಅದನ್ನು? ಕಂಟಿನ್ಯೂಸ್ ಪ್ರೊಸೆಸ್ ಶುರುವಾದ್ಮೇಲೆ ನಿಲ್ಲಿಸ್ಬಾರ್ದನ್ನು. ನಿಲ್ಲಿಸ್ಬಿಟ್ರೆ ಹೋಯ್ತು, ಅದು ಗುಣನೇ ಕೆಟ್ಟ ಹೋಗ್ಬಿಡುತ್ತೆ ಆಮೇಲೆ. ಅದಕ್ಕೆ ನಿಷ್ಠೆ ಇರಬೇಕು. ಸದಾಯುಕ್ತೈಹಿ, ನಮ್ಮನ್ನು ಬಾಳೆದನ್ನು ಬಿಟ್ಟವರೇ ಹೆಚ್ಚು. ಎಷ್ಟೋ ದೇವ್ರ ಪೂಜೆ ಮಾಡೋದು ಅಕೇಶನಲ್ಲೂ, ಸಂಧ್ಯಾ ಒಂದೇ ಅಕೇಶನಲ್ಲೂ, ಎಲ್ಲ ಅಕೇಶನಲ್ಲೇ. ಅವರು ದೇವರೇ ಅಕೇಶನಲ್ಲಿ ಆಗಿಬಿಟ್ರೆ ಗತಿ ಏನಾಗಬೇಕಾಗ? ಅಕೇಶನಲ್ಲಿ ಉಸಿರಾಡಿದ್ರೆ ಗತಿ ಏನಾಗುತ್ತೆ? ಅಕೇಶನಲ್ಲಿ ಉಸಿರಾಡ್ತೇವೆ ಅಂತ ಕೇಳಿದರೆ ಎದ್ದು ಸತ್ತೋಗಿದ್ದಾರೆ ಅಂತ. ಭೂಸ ಇದು ಕೋಮಾದಲ್ಲಿದ್ದಾಗ ಇರ್ತಾರೆ, ಏನು ಉಪಯೋಗ? ಮಮ್ಮೀಸ್ ಅಂತಾರೆ, ಆ ಥರ ಬರೀ ಏನು ಪ್ರಯೋಜನ ಇಲ್ಲ. ಅವರ ಕೆಲವು ಕಂಟಿನ್ಯೂಸ್ ಪ್ರೋಸೆಸ್ಸೇ ಆಗಬೇಕು. ನೋಡೋದು ಕಂಟಿನ್ಯೂಸ್ ಆಗಬೇಕಾಗಿಲ್ಲ, ಆದರೆ ಉಸಿರಾಟ ಕಂಟಿನ್ಯೂಸ್ ಆಗಿರಬೇಕು. ಇದು ಶಾಸ್ತ್ರ ಓದೋದು ಹೇಗಿರಬೇಕು ಅಂದರೆ ಸದಾಯುಕ್ತೈಹಿ ಭಕ್ತಿಮಧ್ವಿ ಸುನಿಶ್ಚಿತೈಹಿ. ಇವೆಲ್ಲ ಎಕ್ಸ್ಪ್ಲನೇಷನ್. ಅದಕ್ಕೆ ಸದಾಗಮೇಕ ವಿಜ್ಞೇಯಂಗೆ ವಿವರಣೆಗಳಿದಷ್ಟು ಕೂಡ. ಇನ್ನೊಂದು ಅರ್ಥ ಅದಕ್ಕೆ, ಸದ್ವಿಹಿ ಆಗಮೈಕ ವಿಜ್ಞೇಯಂ. ಸಜ್ಜನರಿಂದ ಮಾತ್ರ, ಅದು ಮೂಲದಲ್ಲೇ ಅರ್ಥ ಇದೆ ಅದಕ್ಕೆ. ಸದಾಗಮ ಶಬ್ದಕ್ಕೆ ಸದ್ವಿಹಿ ಆಗಮೈಕ ವಿಜ್ಞೇಯ, ಸದಾಗಮೈಕ ವಿಜ್ಞೇಯ ಆಗ ಸರಿ ಹೋಯ್ತು. ಇನ್ನೂ ಅರ್ಥ ಮಾಡಿಕೊಂಡ್ರೆ ಸದಿತಿ ಪ್ರಾಣ, ವಾಯುದೇವರ ಆಗಮದಿಂದನೇ ಸದಾ ತಿಳಿಯಲ್ಪಡ್ತಕ್ಕಂಥವರು. ಅರ್ಥ ಆಯ್ತಾ? ವಾಯುದೇವರು ಬರೆದಂಥ ಭಾಷ್ಯಾದಿಗಳ ಮಹಾನಂದ ತೀರ್ಥಸ್ಯ ಈ ಭಾಷ್ಯ ಭಾವಂ ಅಂತ ಹೇಳಿದ್ರಿಂದ ಸತ್ ಶಬ್ದಕ್ಕೆ ಎರಡರ್ಥ, ಸದಿತಿ ಬ್ರಹ್ಮ, ಸದಿತಿ ಪ್ರಾಣ. ಸೊ ಹರಿವಾಯುಗಳು ಬರೆದ ಗ್ರಂಥಗಳಿಂದನೇ ತಿಳಿಯಲ್ಪಡ್ತಕ್ಕಂಥವನ ಹೊರತು ಅನ್ಯೇ ದುರಾಗಮ ನಾಮ, ಉಳಿದೆಲ್ಲ ದುರಾಗಮಗಳು ಅಂತ ಅದಕ್ಕರ್ಥ. ನಚೆ ಕೇವಲ ತರ್ಕೇಣ ನಾಕ್ಷಜೇನ ಕೇನಚಿತ್, ಕೇವಲ ತರ್ಕದ ದೇವರು ತಿಳಿಯೋದಿಲ್ಲ, ಬರೀ ಯುಕ್ತಿಯಿಂದ ದೇವರು ಎಂದೂ ತಿಳಿಯೋದಿಲ್ಲ. ಅದಕ್ಕೊಂದು ಇಂಗ್ಲಿಷ್ನಲ್ಲಿ ಪುಸ್ತಕ ಇದೆ, ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ ಹೆಸರು, ಅವನು ಪುಸ್ತಕ ಬರೀತಾನೆ ಕ್ರಿಟಿಕ್ ಆಫ್ ಪ್ಯೂರ್ ರೀಸನ್ ಅಂತೇಳಿ. ಅದ್ರ ಮೇನ್ ಎಸೆನ್ಸ್ ಅಂತ ಕೇಳಿದ್ರೆ ಯುಕ್ತಿಯಿಂದ ಎಂದೂ ದೇವರನ್ನು ಪ್ರೂವ್ ಮಾಡೋಕ್ಕಾಗೋದಿಲ್ಲ ಅಷ್ಟೇ. ನಾವು ಎಂದೋ ಹೇಳಿಯಾಗಿದೆ ಮಾತನ್ನು, ಗಾಡ್ ಈಸ್ ಬಿಯಾಂಡ್ ರೀಸನಿಂಗ್ ಅಂತ ಅರ್ಥ. ಗಾಡ್ ಈಸ್ ಬಿಯಾಂಡ್ ರೀಸನಿಂಗ್, ಯಾತಕ್ಕೆ ಯಾವುದನ್ನು ಪ್ರತ್ಯಕ್ಷದಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಆಗ ಅವರಿಗೆ ಯುಕ್ತಿ ಅಂಶಕ್ಕೆ ಬರೋದಿಲ್ಲ. ಯುಕ್ತಿಗೆ ಯಾವಾಗಲೂ ಏನು ಬೇಕು, ಒಂದು ಬೇಸ್ ಬೇಕು. ಪ್ರತ್ಯಕ್ಷ ಬೇಸ್ ಆಗುತ್ತೆ ಬೇರೆದಕ್ಕೆಲ್ಲ, ಅತೀಂದ್ರಿಯ ವಿಷಯಕ್ಕೆ ಪ್ರತ್ಯಕ್ಷ ಬೇಸ್ ಆಗೋದಿಲ್ಲ. ಯಾಕೆ ಬಿಯಾಂಡ್ ಪ್ರತ್ಯಕ್ಷ ಆದ್ರಿಂದ ಆ ಯುಕ್ತಿ ಬರೀ ಯುಕ್ತಿ ವರ್ಕ್ ಮಾಡೋದಿಲ್ಲ. ಏನು ಬೇಕು ಅದಕ್ಕೆ ಆಗಬೇಕು. ನಚ ಕೇವಲ ತರ್ಕೇಣ, ಉಪನಿಷತ್ ಹೇಳಿತು, ನೈಷಾ ತರ್ಕೇಣ ಮತಿರಾಪನೇಯ, ಕಠೋಪನಿಷತ್, ನೈಷಾ ತರ್ಕೇಣ ಮತಿರಾಪನೇಯ. ನಾ ಅಕ್ಷಜೇನ ಕೇನಚಿತ್, ಕಣ್ಣಿಂದ ಅಕ್ಷಜ ಅಂದ್ರೆ ಇಂದ್ರಿಯಗಳಿಂದ ದೇವರನ್ನ ನೋಡ್ಲಕ್ಕೆ ಬರೋದಿಲ್ಲ, ಕೇಳಕ್ಕೆ ನಾವು ಮುಟ್ಲಕ್ಕೆ ಬರೋದಿಲ್ಲ ದೇವರನ್ನ ಸ್ಪರ್ಶದಿಂದ, ಗೊತ್ತಾಯ್ತಾ? ದೇವರ ಧ್ವನಿ ನಮ್ಮ ಕಿವಿ ಡೈರೆಕ್ಟ್ ಬರೋದಿಲ್ಲ. ಹೀಗಾಗಿನೇ ಯಾವ ಪ್ರತ್ಯಕ್ಷದಿಂದ ತಿಳಿಯಲಿಕ್ಕೆ ಬರೋದಿಲ್ಲ, ಕೇವಲ ಯುಕ್ತಿಯಿಂದ ಆಗೋದಿಲ್ಲ. ಆದ್ದರಿಂದ ಉಳಿದಿದ್ದ ಯಾವುದೀಗ ಆಗಮ ಒಂದೇ, ಆಗಮಗಳಲ್ಲೂ ಸದಾಗಮ ಮಾತ್ರ ಆಗಬೇಕು. ಸದಾಗಮ ಓದಬೇಕಾದ್ರೆ ಕೂಡ ಏನಿರಬೇಕು ಅವರಿಗೆ, ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥ ಶಬ್ದೇನ ಅಧಿಕಾರಂ, ಅಥ ಶಬ್ದದ ಅರ್ಥ ಅದು, ಸುನಿಷ್ಠಿತೈಹಿ ಭಕ್ತಿ ಮಧ್ವಿಹಿ ಸದಾಯುಕ್ತೈ ಎಂಬುದೇನದು, ಏನದು ಮೂರು ಕೂಡ ಅಥ ಶಬ್ದದ ಅರ್ಥವಾಗಿರ್ತಕ್ಕಂಥ ಓದ್ಕೊಂಡ್ಬಿಟ್ರೆ ಅವಾಗ ದೇವರು ತಿಳಿತಾನೆ. ಕೇವಲ ಆಗಮ ವಿಜ್ಞೇಯೋ ಭಕ್ತೈರೇ ವನಚಾನ್ಯಥಾ ಇತ್ಯಾದಿ ಪ್ರತಿ ಬ್ರಹ್ಮಾಂಡೇ, ಬ್ರಹ್ಮಾಂಡ ಪುರಾಣದ ವಾಕ್ಯ ಕೋಟ್ ಮಾಡ್ತಾರೆ ಆಚಾರ್ಯ. ವಾಕ್ಯಗಳು 90% ಅಲ್ಲಿರೋದೇನೆಲ್ಲ ಬರೀ ಕೊಟೇಶನ್ಸೆ. ಕೇವಲ ಆಗಮ ವಿಜ್ಞೇಯ ಭಕ್ತೈರೇವ ನಚಾನ್ಯತ, ಕೇವಲ ಆಗಮಗಳಿಂದನೇ ಪರಮಾತ್ಮ ವಿಜ್ಞೇಯ ವಿಶೇಷ ವಿಜ್ಞೇಯ ಶಬ್ದಕ್ಕೆ ಎರಡರ್ಥ, ವಿಶೇಷಣ ಜ್ಞೇಯ, ಜ್ಞೇಯ ವಿಲಕ್ಷಣತೆಯ ಜ್ಞೇಯ. ನಮ್ಮಿಂದ ಭಿನ್ನ ದೇವರು ಅಂತ ತಿಳಿಬೇಕಾದರೂ ಆಗಮಗಳೇ ಆಗಬೇಕು, ವಿಶೇಷವಾಗಿ ಗುಣಭರಿತ ಅಂತ ಗೊತ್ತಾಗಲಿಕ್ಕೂ ಆಗಮಗಳಿಂದನೇ ಆಗಬೇಕು. ಸೊ ವಿ ಶಬ್ದಕ್ಕೆ ಎರಡರ್ಥ ಅಲ್ಲಿ. ಅದನ್ನು ಹೇಳ್ತಾರೆ, ಕೇವಲ ಆಗಮ ವಿಜ್ಞೇಯ ಭಕ್ತೈರೇವ ನಚಾನ್ಯತ, ಭಕ್ತರಿಂದನೇ, ಅನ್ಯಥಾ ನಾ, ಅದಕ್ಕೆ ಅನ್ಯಥಾನ ಅಂದರೆ ಅಭಕ್ತರಿಂದ ಸಾಧ್ಯ ಇಲ್ಲ, ದುರಾಗಮಗಳಿಂದ ಸಾಧ್ಯ ಇಲ್ಲ, ನಿಷ್ಠೆ ಇಲ್ಲದವರು ಸಾಧ್ಯ ಇಲ್ಲ, ಭಕ್ತಿ ಇಲ್ಲದವರು ಸಾಧ್ಯ ಇಲ್ಲ, ಅವಿಟ್ಟೇಳೋದಕ್ಕೋಸ್ಕರವಾಗಿ ಅನ್ಯಥಾನ ಇಲ್ಲದವರು ಸಾಧ್ಯನೇ ಇಲ್ಲ. ಇತಿ ಬ್ರಹ್ಮಾಂಡೇ, ಇದು ಬ್ರಹ್ಮಾಂಡ ಪುರಾಣದ ವಾಕ್ಯ. ಎಲ್ಲಿ ಹೇಳಿದ್ದಾರೆ? ಸದುಕ್ತಿಭಿ ಯುಕ್ತಿಯ ಸದುಕ್ತಿಭಿ, ಸದ್ಯುಕ್ತಿ ಅಲ್ಲ ಸದುಕ್ತಿ, ಅದು ಸದುಕ್ತಿ ಅಂದರೆ ಪ್ರಮಾಣಗಳು ಅಂತ ಅರ್ಥ. ಉಕ್ತಿ ಅಂದರೆ ಮಾತು, ಸದುಕ್ತಿಗಳಿಂದ ಪ್ರೂವ್ ಮಾಡ್ತಿದ್ದೇವೆ ಅಂತ ಹೇಳಿದ್ದೇನೆ. ಇಲ್ಲ ಸದುಕ್ತಿಗಳಿವೆಲ್ಲ ಬ್ರಹ್ಮಾಂಡ ಪುರಾಣದ ವಾಕ್ಯ. ಸದುಕ್ತಿ ಸದುಕ್ತಿ ಅಂದರೆ ಸತ್ ಅಂದರೆ ವೇದವ್ಯಾಸದೇವರು, ವೇದವ್ಯಾಸದೇವರ ಮಾತುಗಳಿಂದ ಪ್ರೂವ್ ಮಾಡ್ತೇವೆ ಅಂತ ಅರ್ಥ. ಸತ್ ಶಬ್ದಕ್ಕೆ ನಿರ್ದೋಷ ಅಂತ ಅರ್ಥ, ವೇದಗಳು ಅಂತ ಅರ್ಥ, ಅದರಿಂದ ಪ್ರೂವ್ ಮಾಡ್ತೇವೆ ಅಂತ ಅರ್ಥ. ಸತ್ ಅಂದರೆ ಬ್ರಹ್ಮಸೂತ್ರಗಳು ಅಂತ ಅರ್ಥ, ಅದರಿಂದ ಪ್ರೂವ್ ಮಾಡ್ತೇವೆ ಅಂತ ಅರ್ಥ. ಹೀಗಾಗಿ ಕೇವಲ ಆಗಮ ವಿಜ್ಞೇಯೋ ಭಕ್ತೈರೇವ ನಚಾನ್ಯಥಾಯಿತಿ ಬ್ರಹ್ಮಾಂಡೇ. ಇನ್ನೊಂದು ವೇದವಾಕ್ಯನೇ ಕೊಡ್ತಾರೆ. ಈಗ ಯಾವಾಗ ಪುರಾಣ ವಾಕ್ಯ ಮೊದಲು ಕೊಟ್ಟು ವೇದವಾಕ್ಯ ಆಮೇಲೆ ಯಾತಕ್ಕೆ ಕೊಟ್ಟರು? ಕೆಲವೊಮ್ಮೆ ವೇದವಾಕ್ಯ ಫಸ್ಟ್ ಕೊಡ್ತಾರೆ, ಕೆಲವೊಮ್ಮೆ ಪುರಾಣ ವಾಕ್ಯ ಫಸ್ಟ್ ಕೊಡ್ತಾರೆ, ಅದಕ್ಕೆಲ್ಲ ಟೀಕಾರೇ ಬರೀತಾರೆ. ಯಾವುದು ಹೆಚ್ಚು ವಿಷಯ ಸೇರಿಸಿರುತ್ತೋ ಫಸ್ಟ್ ಹೇಳಿಬಿಡ್ತಾರೆ, ಅದನ್ನು ಉಳಿದು ಸ್ವಲ್ಪ ಆಮೇಲೆ ಹೇಳ್ತಾರೆ. ಇದರಲ್ಲಿ ಡಿಟೇಲ್ ಎಲ್ಲ ಬಂತಿದ್ರೊಳಗೆ, ವೇದವಾಕ್ಯದ ಡೀಟೇಲ್ಸ್ ಇಲ್ಲ. ಇಷ್ಟಿದೆ, ನಾವೇದ ವಿನ್ಮನುತೆ ತಂ ಬೃಹಂತಂ ಸರ್ವಾನುಭೂಂ ಆತ್ಮಾನಂ ಸಾಂಪರಾಯೇ ಇತಿ ತೈತ್ತರೀಯ ಶ್ರುತಿ. ನಾ ಅವೇದವಿನ್ಮನುತೆ ತಂ ಬೃಹಂತಂ, ಬೃಹಂತಂ ಪೂರ್ಣನಾದ ಪರಮಾತ್ಮನನ್ನು ಅವೇದವಿತ್ ನ ಮನುತೆ, ವೇದ ತಿಳಿಯದವನು ಎಂದೂ ತಿಳಿಯೋದಿಲ್ಲ, ವೇದ ತಿಳಿದವನು ಮಾತ್ರ ದೇವರನ್ನು ತಿಳಿತಾನೆ. ಸರ್ವಾನುಭೂಮ ಆತ್ಮಾನಂ ಸಾಂಪರಾಯೇ, ಸಾಂಪರಾಯ ಅಂದರೆ ಮೋಕ್ಷ, ಮೋಕ್ಷ ಆಗಬೇಕು ಅಂತಿದ್ರೆ ದೇವರನ್ನು ತಿಳಿಬೇಕು. ಆ ತಿಳಿಬೇಕಾದ್ರೆ ಅವನೇನಾಗಿರ್ಬೇಕು, ಅವನು ವೇದವನ್ನು ಓದಿರಲೇಬೇಕು, ಇಲ್ಲದವರು ಸಾಧ್ಯ ಇಲ್ಲ. ಪರಮಾತ್ಮ ಯಾರು? ಸರ್ವಾನುಭೂಹು, ಎಲ್ಲವನ್ನು ಕೇವಲ ಪ್ರತ್ಯಕ್ಷದಿಂದ ನೋಡತಕ್ಕಂಥವನು, ಅದಕ್ಕೆ ದೇವರಿಗೆ ಸರ್ವಾನುಭೂಮ ಅಂತ ಕರೀತಾರೆ ಅಂತೇಳಿ. ತೈತ್ತರೀಯ ಶ್ರುತಿ, ತರ್ಕ ಯಾತಕ್ಕಾಗಬಾರ್ದಂದ್ರೆ ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ನಚಿಕೇತನ ಯಮದೇವರು ಹೇಳೋ ಮಾತು, ಪ್ರೇಷ್ಠ ಕೆಲವು ಪ್ರಿಯತಮನಾದಂಥ ನಚಿಕೇತ ಹೇಳ್ತೇನೆ ಕೇಳು. ಏಷಾ ಮತಿ ಬ್ರಹ್ಮಜ್ಞಾನಂ ಬ್ರಹ್ಮ ವಿಷಯಾ ಮತಿ ತರ್ಕೇಣ ನಾ ಆನೇಯ ನಾ ಅಪನೇಯ. ಆಪನೇಯ ಅಂತ ಪದ ಇದೆ, ಆನೇಯ ಅಪನೇಯ ಎರಡು ಸೇರಿ ಆಪನೇಯ ಅಂತಾಯಿತು. ದೇವರ ವಿಷಯದಲ್ಲಿ ವಿಚಾರ ಮಾಡಬೇಕಾದ್ರೆ ದೇವ್ರು ಹೇಳೋದಕ್ಕೂ ಕೂಡ ಬರೀ ತರ್ಕದಿಂದ ಆಗ್ಲಿಕ್ಕಾಗೋದಿಲ್ಲ, ದೇವರಿದ್ದಾನೆ ಅಂತ ಹೇಳೋದಕ್ಕೂ ಕೂಡ ವಿಶೇಷ ಹೇಳೋದಕ್ಕೂ ತರ್ಕದಿಂದ ಸಾಧ್ಯ ಇಲ್ಲ, ದೇವ್ರ ಅಲ್ಲಗಳೇಕ್ಕೂ ತರ್ಕದಿಂದ ಸಾಧ್ಯ ಇಲ್ಲ. ಒಬ್ಬ ಕುರುಡನಿಗೆ ರೂಪದ ಬಗ್ಗೆ ಇದೆ ಅಂತ ಹೇಳೋ ಅಧಿಕಾರನೂ ಇಲ್ಲ ಅಂತ ಹೇಳೋ ಅಧಿಕಾರನೂ ಇಲ್ಲ. ಅವನು ಎರಡಕ್ಕೂ ಏನವನು, ಎರಡಕ್ಕೂ ಕೂಡ ಕಾಂಪಿಟೆಂಟ್ ಅಲ್ಲ. ಅವನು ಮೊದಲು ರೂಪ ಸರಿಯಾದ ರೂಪ ಅಂತ ಹೇಳೋದಕ್ಕೂ ಕಣ್ಣಿರಬೇಕು, ಸರಿಯಾದ ರೂಪ ಅಲ್ಲ ಅಂತ ಹೇಳೋದಕ್ಕೆ ಏನು ಬೇಕು ಅದಕ್ಕೂ ಕಣ್ಣಿರಬೇಕು. ಆ ದೃಷ್ಟಿಯಿಂದ ಕಣ್ಣಿಲ್ಲದವನು ಎಂದು ಕೂಡ ಒಂದು ಯಾವುದೋ ಮೆಡಿಕಲ್ ಸೆಮಿನಾರ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಪ್ರೆಸೆಂಟ್ ಪೇಪರ್ ಪ್ರೆಸೆಂಟ್ ಮಾಡೋಕ್ಕೆ ಏನಾಗಿರ್ಬೇಕು, ಅವನು ಬೇಸಿಕಲಿ ಮೆಡಿಕಲ್ ಏನಾಗಿರ್ಬೇಕು, ಇಲ್ಲದವರು ಎಂಟ್ರಿನೇ ಇಲ್ಲ ಅವನಿಗೆ. ಅದಕ್ಕೋಸ್ಕರ ಯಾರು ಈ ರೀತಿಯಲ್ಲಿ ಬರೀ ತರ್ಕವನ್ನು ಉಪಯೋಗಿಸ್ತಾರೋ ಅವರಿಗೆ ದೇವರು ಪ್ರೂವ್ ಮಾಡೋಕ್ಕೂ ಬರೋದಿಲ್ಲ, ಡಿಸ್ಪ್ರೂವ್ ಮಾಡೋಕ್ಕೂ ಬರೋದಿಲ್ಲ. ಆಶ್ಚರ್ಯ ಅಂದರೆ ಇವತ್ತೇನು ಮಾಡಿದ್ದಾರೆ ಜನಗಳೆಲ್ಲ, ದೇವರು ಡಿಸ್ಪ್ರೂವ್ ಮಾಡೋದು ಏನು ಉಪಯೋಗಿಸ್ತಾರೆ? ಬರೀ ತರ್ಕ ಉಪಯೋಗಿಸ್ತಾರೆ. ಆ ಲಾಜಿಕ್ಕಿಂತ ಕೆಲಸ ಮಾಡೋದಿಲ್ಲ ಅದು. ನಾವೇನು ತಪ್ಪು ಮಾಡಿ ನಾವು ಲಾಜಿಕ್ ಕೊಡೋಕೆ ಶುರು ಮಾಡ್ತೇವೆ, ಅದು ತಪ್ಪು. ಲಾಜಿಕ್ಕಿಂದ ಪ್ರೂವ್ ಮಾಡೋಕ್ಕೂ ಬರೋದಿಲ್ಲ, ಲಾಜಿಕ್ನಿಂದ ಡಿಸ್ಪ್ರೂವ್ ಮಾಡೋಕ್ಕೂ ಬರೋದಿಲ್ಲ. ಇದು ತರ್ಕದ ಇತಿಮಿತಿಗಳಿವೆ ಎಲ್ಲ ಕೂಡ. ಯಾವಾಗ ಹೊರಟಿರದೆ ಅದಕ್ಕೆ ತತ್ವರಣೆ ಹೊರಟಿರದೆ ಅದಕ್ಕೆ ಈಗ ಎಲ್ಲ ಪೂರ್ತಿ ಎ ಟು ಝೆಡ್ ಉಪಯೋಗಿಸ್ತಾರೆ. ಚಾರು ಹಾಕ ಬರ್ತದೆ ಶುರು ಮಾಡಿ, ಈಗ ಶುರು ಮುಂದೆ ಗ್ರಂಥ ಇರೋದೆ ಅದಕ್ಕೀಗ. ಏನೇನು ಪ್ರಶ್ನೆ ಕೇಳ್ತೀರೋ ಅದಕ್ಕೆಲ್ಲ ಉತ್ತರ ಕೊಡೋದ್ರಿಂದ ನನಗೆ ತತ್ವ ನಿರ್ಣಯ ಪಾರ್ಥವ್ಯಂ ಕೇನ ನಾಮ ನಾಪು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನೋಡಿ ಆಚಾರ್ಯರು. ನಮಗಿಂತ ಪೂರ್ತಿ ನಾಸ್ತಿಕ ರೀತಿಯಿಂದ ಸ್ಟಾರ್ಟ್ ಮಾಡ್ತಾರೆ ಗ್ರಂಥ. ಇದಿಷ್ಟು ಇಂಟ್ರೊಡಕ್ಷನ್ ಅಷ್ಟೇ ಇದು. ಸೀ ನಾವೇದ ವಿನ್ಮನುತೇ ತಂ ಬೃಹಂತಂ ಸರ್ವಾನುಹು ಆತ್ಮಾನಂ ಸಾಂಪರಾಯೇ ಇತಿ ತೈತ್ತರೀಯ ಶ್ರುತಿ ನೈಷಾ ತರ್ಕೇಣ ಮತಿರಾಪನೇಯ ನೇಂದ್ರಿಯಾಣಿ ನಾನುಮಾನಂ ವೇದಾಹಿ ಏವ ಏನಂ ವೇದಯಂತಿ ತಸ್ಮಾದ್ ಆಹು ವೇದಾಹ. ವೇದಗಳಿಗೆ ವೇದ ಅಂತ ಅದಕ್ಕೆ ಹೆಸರು ಅಂದರೆ ದೇವರನ್ನು ತಿಳಿಸ್ಕೊಡೋದಕ್ಕೆ ವೇದ ಅಂತ ಹೆಸರು. ಅದಕ್ಕೆ ಯಾವುದನ್ನು ಇಂದ್ರಿಯ ತಿಳಿಸ್ಕೊಡೋದಿಲ್ಲ, ತರ್ಕ ತಿಳಿಸ್ಕೊಡೋದಿಲ್ಲ, ಅದನ್ನು ತಿಳಿಸ್ಕೊಡುತ್ತೆ. ಆದ್ರಿಂದಾಗಿ ವೇದಗಳ ಹೆಸರು ಬಂದಿದೆ ವೇದಯಂತಿ ಇತಿ ವೇದಾಹ. ಅಸಾಧಾರಣ್ಯೇನ ವಿಪದೇಶ ಭವಂತಿ. ತಿಳಿಸಿಕೊಡುವ ಗ್ರಂಥಗಳು. ಯಾವುದನ್ನು ತಿಳಿಸ್ಕೊಡೋದು? ಪ್ರತ್ಯಕ್ಷದಿಂದ ಯಾವುದು ತಿಳಿಲಕ್ಕಾಗೋದಿಲ್ಲ, ಯುಕ್ತಿಯಿಂದ ಯಾವುದು ತಿಳಿಲಕ್ಕಾಗೋದಿಲ್ಲ, ಅದು ತಿಳಿಸ್ಕೊಡುತ್ತ. ಆದ್ರಿಂದಾಗಿನ ವೇದಗಳು ಏನೇನು ಹೆಸರು ಬಂತು? ವೇದ ಅಂತ ಹೆಸರು ಬಂದಿದೆ ಅಂತ ಡೆಫಿನೇಷನ್. ಅದಕ್ಕೆ ಇಷ್ಟೆಲ್ಲ ಮುಗೀತು. ಹಾಗಿದ್ರೆ ಇವತ್ತು ಹೇಳಿದ್ದೇನು, ಒಬ್ಬ ಡ್ರೈವರ್ ಆಗ್ಬೇಕಪ್ಪ, ಬಸ್ ವರ್ಲ್ಡ್ ಫಸ್ಟ್ ಕ್ಲಾಸ್ ವೆಹಿಕಲ್ಲು, ಗೊತ್ತಾಯ್ತಾ? ಅವನು ಕುರುಡ, ಏನು ಡ್ರೈವ್ ಮಾಡ್ತಾನೆ? ಏನ್ ತದ್ಭಕ್ತರಂದ್ರೆ? ಹೌದು, ಭಕ್ತರ ಲಕ್ಷಣಗಳವೆಲ್ಲ ಕೂಡ. ಭಕ್ತರ ಲಕ್ಷಣಗಳು ಹೇಗಿರುತ್ತೆ? ನಿಷ್ಠೆ ಇದ್ರೆ ಭಕ್ತ, ಭಕ್ತಿ ಕಣ್ಣಿಗೆ ಕಾಣೋದಿಲ್ಲ. ಅದೇ ಹೇಳ್ತಿರೋದು, ಭಕ್ತಿ ಅಂತ ಕಾಣೋದಿಲ್ಲ ಅಂತ. ಭಕ್ತಿ ಕಣ್ಣಿಗೆ ಕಾಣೋದಿಲ್ಲ, ಯಾವ್ದರಿಂದ ಕಾಣುತ್ತೆ? ನಿಷ್ಠೆಯಿಂದ ಕಾಣ. ಏನ್ರಿ, ಒಂದ್ ದಿವಸನು ಕ್ಲಾಸ್ ತಪ್ಪಿಸೋದಿಲ್ಲ, ಎಷ್ಟು ಒಳ್ಳೆ ಸ್ಟೂಡೆಂಟ್ ಅಂತ ಹೇಳ್ತಾ. ನಿಮ್ಗೆ ಕಣ್ಣಿಗೆ ಕಾಣೋದಿಲ್ಲ ಅದು. ಒಳ್ಳೆ ಸ್ಟೂಡೆಂಟ್ಶಿಪ್ ಯಾವಾಗ ಗೊತ್ತಾಯ್ತು ನಮಗೆ? ಎಂದೂ ತಪ್ಪಿಸೋದಿಲ್ಲ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾನೆ, ಹೇಳಿದಾಗ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾನೆ. ಅವೆಲ್ಲ ಏನವು? ಎಷ್ಟರ ಕಾನ್ಸೆಪ್ಟ್ಸ್ ಅವೆಲ್ಲ. ಅದಕ್ಕೆ ಚಿತ್ತ ಪ್ರಜ್ಞೆಷ್ಟೇ ಕಾಪಾಡ್ಸ ಅಂತ ಕೇಳ್ತಾನಲ್ಲ ಹಾಗೆ. ನಿಷ್ಠೆ ನೋಡಿ, ನಾವು ಯಾರು ಒಳಗೆ ಹೋಗಿ ನೋಡಕ್ಕೆ ಬರ್ತಾರೆ ನಮಗೀಗ, ಅದು ನಿಷ್ಠೆ ನೋಡೋಣ ಹೇಳ್ತೇವೆ ನಾವೀಗ. ಆದ್ದರಿಂದ ಸುನಿಶ್ಚಿತನಾಗೋದು, ಸದಾಕಾಲ ಯುಕ್ತನಾಗೋದು, ಅವೆಲ್ಲ ಕೂಡ ಏನು ತೋರಿಸ್ತಾ ಇದೆ? ಅವನ ನೇಚರ್ ಅರ್ಥ ಮಾಡ್ಕೊಳ್ಳೋದು ನಮಗೆ ಸಾಧ್ಯವಾಗುತ್ತೆ. ಅದಕ್ಕೆ ಆಚಾರ್ಯ ಹೇಳಿದರು, ಬಲ ಇದ್ದಲ್ಲಿ ತಾರತಮ್ಯ ಇದೆ ಅಂತ ಹೇಳಿದರು. ಒಡಗಿದ್ದ ಕಾಣೋದಿಲ್ಲ, ಬಲ ಕಣ್ಣಿಗೆ ಕಾಣುತ್ತೆ. ಅದೇ ರೀತಿ ಇವೆಲ್ಲ ಏನಾಗುತ್ತೆ ಈಗ? ಕಣ್ಣಿಗೆ ಕಾಣೋದ್ರಿಂದ ಸ್ಮೋಕರು ಏನು ಭಾರಿ ಭಗವದ್ಭಕ್ತ ಅಂತ ಹೇಳೋಕ್ಕಾಗುತ್ತೆ ನಿಮಗೆ. ಅವನು ಕ್ಲೇಮ್ ಮಾಡಿದರೆ ತಪ್ಪು ಕ್ಲೇಮ್ ಮಾಡ್ತಾನೆ ಅಂತ ಅರ್ಥ. ಭಗವದ್ಭಕ್ತನ ಅದನ್ನು ಏನು ಮಾಡೋದಿಲ್ಲ ಎಂದು ಸ್ಮಗ್ಲರ್ ದೇಶಭಕ್ತ ಸ್ಮಗಲ್ ಮಾಡ್ತಾನ ಆ ಟೈಪ್. ನಮಗೆ ದೇಶಭಕ್ತಿ ಕಾಣೋದು ಯಾವಾಗ? ಸ್ಮಗಲ್ ಮಾಡದೆ ಹೋದಾಗ ಕಾಣುತ್ತೆ ಆ ರೀತಿ. ಯಾರನ್ನ ಈಗ ನೋಡಿ, ಒಂದು ಸ್ಟೇಜ್ ಬರೋರು ಪ್ರಶ್ನೆ ಕೇಳಬಾರ್ದು. ಇದು 27 ಇದೇ ಆಗುತ್ತೆ ಬರೀ. ಈಗ ಯಾಕೆ ಗೊತ್ತ, ಪ್ರಶ್ನೆಗೆಲ್ಲ ಉತ್ತರ ಇರೋದೇ ಇಲ್ಲಿ. ಹಾ, ಏನು ಕೇಳ್ತೀರೋ ಅದೇ ಉತ್ತರ ಕೊಡ್ತಿದ್ದಾರೆ ಆಚಾರ್ಯ. ಅದಕ್ಕೆಲ್ಲ ಕೇಳಿ ಒಂದು ಸ್ಟೇಜಲ್ಲಿ ಪ್ರಶ್ನೆ ಕೇಳಬೇಕು, ಗೊತ್ತಾಯ್ತಾ? ಇವ್ರ ಬುದ್ಧಕ್ಕೆ ಹೋಗೋದೇ ಇಲ್ಲ, ನಾವು ಪುಷ್ ಮಾಡ್ಕೊಂಡು ಡ್ರೈವ್ ಮಾಡಬೇಕಾಗ್ತದೆ. ಇವ್ ಬುದ್ಧಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಈ ನೋಡಿ, ಈ ಪುಸ್ತಕ ಹೊರಟ್ರೆ ಅದಕ್ಕೋಸ್ಕರ ತತ್ವ ನಿರ್ಣಯ ಮಾಡಿಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಇದು ಮುಗಿದ ಮೇಲೆ ಕೇಳಿ ಒಂದು ಪ್ರಶ್ನೆ ಕೇಳೋದೇ ಇಲ್ಲ ಆಮೇಲೆ. ಇದು ಮುಗಿದ ಒಂದು ಪ್ರಶ್ನೆನೂ ಕೇಳೋದಿಲ್ಲ. ಊಟ ಬಡಿಸಲ್ಲ ಕೇಳಿ ಸ್ವೀಟ್ ಹಾಕ್ತೀರಿ ಅದಕ್ಕೆ ಕೂತ್ಕೊಂಡ್ಬಿಟ್ರೆ ಬಡಿಸರಿ ಕನ್ಫ್ಯೂಷನ್ ಆಗಿಬಿಡ್ತದೆ. ಒಂದು ಹಾಕಿದ್ದು ನೋಡಿ ಆಮೇಲೆ ಊಟ ಮಾಡಿ ಆ ಥರ ಕೊನೆಯಲ್ಲಿ ಕೇಳಿ, ಒಂದು ಸ್ಟೇಜಲ್ಲಿ ಕೇಳಿ. 9 ಬಿಡ್ತೀನಿ ಅವಾಗ ಕೇಳಿ, ಇಲ್ಲದವ್ರಿಗೆ ಬುದ್ಧಕ್ಕೆ ಹೋಗೋದಿಲ್ಲ, ಮತ್ತು ಉಳಿದವ್ರಿಗೆ ಅರ್ಥ ಆಗಲ್ಲ, ಗೊತ್ತಾಯ್ತಾ? ಉಳಿದವ್ರಿಗೆ ಡಿಸ್ಟರ್ಬ್ ಆಗ್ತದೆ, ಅದರಿಂದ ಫ್ಲೋ ಎಫೆಕ್ಟ್ ಆಗ್ತದೆ. ನಚೈತೇಷಾಂ ವಚನಾನಾಮೈವ ಅಪ್ರಾಮಾಣ್ಯಂ ಅಪೌರುಷೇಯತ್ವಾತ್ ವೇದಸ್ಯ. ಈಗ ಶುರು ಮಾಡಿದ್ರು ಸ್ವಾಮಿ ಕೊಟೇಶನ್ ಕೊಡಲು ಕೊಟ್ಟಿದ್ದೀರಿ, ನಾವು ಒಪ್ಪೋರೇ ಇಲ್ಲ ಇದೆಲ್ಲ ಕೂಡ. ನಾವೀಗ ಗೊತ್ತಾಯ್ತಿಲ್ಲ, ಒಪ್ಪೋದು ಇದನ್ನೇ ಕೊಟೇಶನ್ ಮಾಡ್ತೀರಿ ಅಂತ ಕೇಳ್ತಾರೆ. ತಕ್ಷಣ ಹೇಳ್ತಾರೆ, ನಾವು ಈ ಪ್ರಮಾಣನೇ ಒಪ್ಪೋದಿಲ್ಲ ಅಂತ ಹೇಳಿದಿರಲ್ಲ, ವೇದ ಒಪ್ಪೋದಿಲ್ಲ, ಪುರಾಣ ಒಪ್ಪೋದಿಲ್ಲ ಅಂತ ಹೇಳ್ತೀರಲ್ಲ, ಹೇಳೋದಕ್ಕೆ ಬರೋದಿಲ್ಲ, ಎರಡು ಕಾರಣ ಕೊಡ್ತೇವೆ ಅಂತ ಹೇಳ್ತಾರೆ. ಇಲ್ಲಿ ವೇದವಾಕ್ಯ ಕೋಟ್ ಮಾಡಿದ್ದೇವೆ, ಪುರಾಣ ವಾಕ್ಯ ಕೋಟ್ ಮಾಡಿದ್ದೇವೆ, ಇದನ್ನು ಒಪ್ಪಲೇಬೇಕು ನೀವು. ಯಾತಕ್ಕೆ ವೇದಗಳನ್ನು ಯಾತಕ್ಕೆ ಒಪ್ಪಬೇಕು ಅಂದರೆ ಅಪೌರುಷೇಯತ್ವಾತ್ ವೇದಸ್ಯ, ಯಾರೂ ಬರೆದ ಗ್ರಂಥಗಳಲ್ಲವು. ಅಂದ್ರೆ ಏನು ಮಾಡಬೇಕು ಅದನ್ನು? ನೀವು ತಪ್ಪು ದೋಷ ಹುಡುಕೋ ಚಾನ್ಸಸ್ಸೇ ಅದರೊಳಗಿಲ್ಲ. ಅಪೌರುಷೇಯತ್ವಾತ್ ವೇದಸ್ಯ ಮಾತು ಒಪ್ಪಬೇಕು ನೀವು. ಇನ್ನು ಪುರಾಣದ ಮಾತು ಯಾತಕ್ಕೆ ಒಪ್ಪಬೇಕು ಅಂತ ಕೇಳಿದರೆ, ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದ ಇತಿ ತದ್ಗೃಹೀತತ್ವಾಚ್ಯ. ವೇದಗಳು ಅಪೌರುಷೇಯ ವ್ಯಾಲಿಡ್. ವೇದಗಳಿಂದ ಯಾವುದು ವ್ಯಾಲಿಡ್ ಅಂತ ಅಕ್ಸೆಪ್ಟ್ ಆಗುತ್ತೋ ಅದು ವ್ಯಾಲಿಡ್. ಗೆಜೆಟ್ ಆಫೀಸ್ ಸೈನ್ ಮಾಡಿದ್ರೆ ಏನಾಗುತ್ತೆ? ಅದು ಟ್ರೂ ಕಾಪಿ ಆಗುತ್ತೆ. ಒರಿಜಿನಲ್ ಇಸ್ ಒರಿಜಿನಲ್. ಟ್ರೂ ಕಾಪಿ ಯಾವಾಗ ಆಗುತ್ತೆ? ಗೆಜೆಟ್ ಆಫೀಸರ್ ಆದ ತಕ್ಷಣ ಆಗಿಬಿಡುತ್ತೆ. ಸೊ ವೇದಗಳೆಲ್ಲ ಮುಂದೆ ಬರಬೇಕು. ಒಂದೇ ಒಂದು ಹೊರಗಡೆ ತುಂಬ ಜನ ಇದ್ದಾರೆ ಹೊರಗಡೆಗೆ. ಈ ಕಡೆಯವರು ಬಂದ್ರೆ ವಾಸೆ, ಅವ್ರು ಆ ಕಡೆ ಈ ಕಡೆ ಬರ್ತಾರೆ. ಈಗ ವೇದಗಳನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳೋಗಿಲ್ಲ, ಅಪೌರುಷೇಯ ಇದು ಹೇಗೆ ಅರ್ಥ ಆಗುತ್ತೆ ಅಂದರೆ ಹಾಲು ನೀರು ಅಂತ ಬೈದ್ವಿ ನಾವೀಗ, ಸ್ವಾಮಿ ನೋಡಿ ಡೈರೆಕ್ಟಾಗಿ ಹೇಳ್ಕೊಡ್ತೇನೆ ಹಾಲು ನೀರು ಅಂತ ಹೇಳೋಗಿಲ್ಲ, ಆಗ ಗೊತ್ತಾಯ್ತಿಲ್ಲ ಪಾತ್ರೆ ಬಂದ್ಮೇಲೆ ಏನು ಶುರುವಾಗ್ಬೋದು, ಅಲ್ಲಿಂದ ನೀರಿಗಿರು ವಾಕ್ಯಾರ್ಥ ಮಾಡಬೇಕಷ್ಟೇ ಹೊರತು ಡೈರೆಕ್ಟ್ ಮಳೆ ನೀರು ಹೇಳ್ತಾರೆ, ಮಳೆ ನೀರಷ್ಟು ಪ್ಯೂರ್ ವಾಟರ್ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಯಾತಕ್ಕೆ ಮೇಲಿಂದ ಯಾರು ಬೀಳ್ಸೋ ನೀರು, ನಾವು ಮನುಷ್ಯ ಬೀಳ್ಸೋ ನೀರುಗಳಲ್ಲ ಅವೆಲ್ಲ ಕೊಡೋರು, ಆದ್ರಿಂದ ಏನದು ಪ್ಯೂರ್ ಅದು. ಸೊ ವೇದಗಳೇನವು ಅಪೌರುಷೇಯ, ಅಪೌರುಷೇಯ ಪುರುಷರು ಬರೆದಿದ್ದಲ್ಲ ಅಂದರೆ ಸ್ತ್ರೀಯರು ಬರೆದಿದ್ದ ಅಂತ ಕೇಳಬಾರದು, ಮತ್ತೆ ಪುರುಷರು ಬರೆದ ಪುರುಷ ಶಬ್ದಕ್ಕೆ ಏನರ್ಥ ಇಲ್ಲಿ, ಹ್ಯೂಮನ್ ಅಂತ ಅರ್ಥ, ಯಾವ ಹ್ಯೂಮನ್ಗಳು ಬರೆದಿದ್ದಲ್ಲ ಅದರಿಂದಾಗಿನೇ ಅವೆಲ್ಲ ಏನವು ಅಪೌರುಷೇಯ. ಅಪೌರುಷೇಯ ಮಾತನ್ನು ಒಪ್ಪಲೇಬೇಕು, ಈಗ ಒಪ್ಪದೇ ಇದ್ದವ್ರಿಗೆ ಉತ್ತರ ಅದೀಗ ಇವಾಗ ಕಳ್ಳ ಬರ್ತಾನೆ ಅವನು ಕೋರ್ಟ್ ನಾಸೆ ಒಪ್ಪೋದಿಲ್ಲ ಅಂತ ಕೇಳಿದರೆ ಗೊತ್ತಾಯ್ತಿಲ್ಲ, ಅವ್ನು ವಿ ಬೌಂಡ್ ಟು ಅಕ್ಸೆಪ್ಟ್, ಅವ್ನು ಇಲ್ಲವರು ಕಳ್ಳನ್ನು ಯಾರು ಶಿಕ್ಷೆ ಮಾಡಲಿಕ್ಕೆ ಬರೋದಿಲ್ಲ ಆಗಿದ್ರೆ, ಈಗ ಕೈಕಮಾಂಡ್ ಅವರು ಬಾಲ ಬಿಸಿದಾಗ ಆಗ್ತದೆ, ಗೊತ್ತಾಯ್ತಾ? ಮಾಡೋಕ್ಕೆ ಸಾಧ್ಯ ಇಲ್ಲ, ಒಂದು ಕಡೆ ಎಂಡ್ ಆಗಬೇಕು ಮನುಷ್ಯ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಐತಿ ತದ್ಗೃಹೀತತ್ವಾಚ್ಯ, ಆಚಾರ್ಯ ಬರೀ ತದ್ಗೃಹೀತತ್ವಾಚ್ಯ ಹೇಳ್ಬೋದಾಗಿತ್ತು ಎಲ್ಲಿ ಅಂತ ಪ್ರಶ್ನೆ ಕೇಳ್ತಾರಲ್ಲ, ಅದಕ್ಕೇನೆ ಬೃಹದಾರಣ್ಯದಲ್ಲಿ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಅಕ್ಸೆಪ್ಟ್ ಮಾಡಿರೋದ್ರಿಂದ ಅದನ್ನು ಒಪ್ಪಬೇಕು. ಈಗ ಶುರುವಾಯ್ತು ಸ್ವಾಮಿ ಅಪೌರುಷೇಯ ಅನ್ನೋದು ನಾ ಅದನ್ನೇ ಒಪ್ಪೋದಿಲ್ಲ ಫಸ್ಟ್ ನಾವು, ಗೊತ್ತಾಯ್ತಾ? ಅಪೌರುಷೇಯ ಅಂತ ಒಪ್ಪಿರುತ್ತಾರೆ ಮುಂದಿನ ಪ್ರಶ್ನೆ, ಅದನ್ನೇ ಒಪ್ಪೋದಿಲ್ಲ. ಒಂದೊಂದು ಈಚ್ ಆ್ಯಂಡ್ ಎವರಿ ಸೆಂಟೆನ್ಸ್ ಆಗಿವೆ ಲಿಂಕ್ಡ್ ಅವು. ಅಪೋ ನಚ ಅಪೌರುಷೇಯಂ ವಾಕ್ಯಮೇವ ನಾಸ್ತಿ ಇತಿ ವಾಕ್ಯಂ, ಅಪೌರುಷೇಯ ವಾಕ್ಯ ಅಂತ ಇರಲಿಕ್ಕೆ ಸಾಧ್ಯ ಇಲ್ಲ. ವಾಕ್ಯ ಮೀನ್ಸ್ ಪೌರುಷೇಯ, ವಾಕ್ಯ ಅಪೌರುಷೇಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ತದಭಾವೇ ಸರ್ವ ಸಮಯಾಭಿಮತ ಧರ್ಮಾದ್ಯ ಸಿದ್ಧೇಹೇ, ಯಾರು ಅಪೌರುಷೇಯ ವಾಕ್ಯವನ್ನೇ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಅವರು ಧರ್ಮಾದಿಗಳನ್ನು ಪ್ರೂವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಧರ್ಮಾದಿಗಳನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯನೇ, ಧರ್ಮಾದಿ ಅಸಿದ್ಧೇ ಅಂತ ಹೇಳೋದ್ರಿಂದ. ಧರ್ಮ ಯಾವುದು ಅಂತ ಹೇಳೋದಕ್ಕೂ ವೇದ ಬೇಕು, ಅಧರ್ಮ ಅಂತ ಯಾವುದಕ್ಕೂ ವೇದ ಬೇಕು, ಮತ್ತೆ ಡೂಸ್ ಅಂಡ್ ಅಂಡೂಸ್ ಅಂತ ಹೇಳ್ತೇವಲ್ಲ ಎರಡಕ್ಕೂ ಏನು ಬೇಕು, ಎರಡಕ್ಕೂ ವೇದವಾಕ್ಯ ಬೇಕೇ ಬೇಕು. ಯಾಕೆ ಅಲ್ಲಿ ಅದನ್ನೇ ಹೇಳೋದು ಒಪ್ಪೋದಿಲ್ಲ ಅಂತ ಹೇಳಿದ, ಧರ್ಮಾಧರ್ಮ ಒಪ್ಪೋದಿಲ್ಲ ಅಂತ ಕೇಳಿದರೆ ನೀನು ಒಪ್ಪೋದಿಲ್ಲ. ಸರ್ವ ಸಮಯಾಭಿಮತ ಧರ್ಮಾದ್ಯ ಸಿದ್ಧೇಹೇ, ಇವತ್ತು ಎಲ್ಲ ಮತದವರು ಕೂಡ ಧರ್ಮದ ನೇಚರ್ ಏನೇ ಇರಬಹುದು ಒಟ್ಟು ಒಂದು ಅಕ್ಸೆಪ್ಟ್ ಮಾಡ್ತಾರೆ, ಏನದು ಕಾನ್ಸೆಪ್ಟ್ ಆಫ್ ಧರ್ಮ ರೂಲ್ ಅಂತ ಒಪ್ತಾನೆ. ಕಳ್ಳನು ರೂಲ್ ಮಾಡ್ಕೊಂಡಿರ್ತಾನೆ, ಒಂದು ಕದ್ದಿದ್ದಲ್ಲ ನನಗೆ ಒಪ್ಪಿಸ್ಬೇಕು ಫಸ್ಟ್ ನೀವು ಮಾಡ್ಕೊಂಡಿರ್ತಾನೆ, ಆಮೇಲೆ ಡಿವೈಡ್ ಆಗ್ಬೇಕು ಅಷ್ಟೇ ಹೊರತು ಅದು ಶೇರ್ ಅದರೊಳಗೆ, ಅದರಲ್ಲೂ ಸೀನಿಯಾರಿಟಿ. ಮತ್ತೆ ಹೊಸ ಕಳ್ಳನ್ನ ಮುಂದಕ್ಕೆ ದೊಡ್ಡವ್ರ ಕೆಲಸ ಕಾಲ ಕಳಿಸೋದಿಲ್ಲ, ಯಾಕೆ ನಿಯಮ ಇದೆ ಅವ್ರಿಗೆ, ಕಳ್ಳರಿಗೆ ಒಂದು ನಿಯಮ ಇದೆ. ಸೊ ನಿಯಮನೇ ಇಲ್ಲ ಅಂತ ಯಾರು ಹೇಳೋಗಿಲ್ಲ. ಸರ್ವ ಸಮಯ ಅಭಿಮತ ಧರ್ಮಾದಿ ಅಸಿದ್ಧೇಹೆ, ಎಲ್ಲ ಮತಗಳು ಒಪ್ಪಿರತಕ್ಕಂಥ ಧರ್ಮಾದಿಗಳನ್ನು ಪ್ರೂವ್ ಮಾಡಬೇಕಾದ್ರೆ ಒಬ್ಬ ಮತದ ಧರ್ಮಗಂತ ಒಪ್ಪಲಿಕ್ಕೆ ಬರೋದಿಲ್ಲ, ಯಾತಕ್ಕೆ? ಹುಡುಗರು ಒಪ್ಪೋದಿಲ್ಲ ಅದರ. ಸೊ ಸರ್ವ ಸಮಯದವರು ಒಪ್ಪಿದ ಮೇಲೆ ಎಲ್ಲರಿಗೂ ಕಾಮನ್ ಟೆಕ್ಸ್ಟ್ ಒಂದಾಗಬೇಕು. ಕಾಮನ್ ಟೆಕ್ಸ್ಟ್ ಆಗಬೇಕಾದ್ರೆ ಅದು ಏನಾಗಿರಬೇಕು, ಒಬ್ರು ಯಾವ ಮತದವರು ಬರೆದಿದ್ದರೂ ಕೂಡ ಹುಡುಗರು ಒಪ್ಪೋದಿಲ್ಲ ಅದರ, ಗೊತ್ತಾಯ್ತಲ್ಲ? ಸೊ ಎಂಥದ್ದಾಗಬೇಕು ಅದೀಗ, ಯಾರೂ ಬರದೇ ಇರತಕ್ಕಂಥ ನಿಯಮ ಆಗಬೇಕು, ಅದಕ್ಕೆ ಅಪೌರುಷೇನೇ ಆಗಬೇಕು. ಯಶತವು ನಾಭಿಮತವು ನಾಶವು ಸಮಯಿ, ಧರ್ಮಾದರ ಒಪ್ಪದೇ ಇದ್ದರೂ ಒಬ್ರು ಇರೋಲ್ಲ, ಹುಡುಗರೆಲ್ಲ ಚಾರವಾಕ ಒಪ್ಪೋದಿಲ್ಲ. ಅವಾಗೇನು ಮಾಡ್ತೀರಿ ಅಂದರೆ ಅವನಿಗೆ ಸಮಯನೇ ಅಲ್ಲ, ಅವನು ಸಮಯ ಅಲ್ಲ ಅಂದರೆ ಏನು, ಒಬ್ಬ ವಾದಿನೇ ಅಲ್ಲ ಅವನು, ಅವನು ಕೇಸ್ ಡಿಸ್ಚಾರ್ಜ್ ಒಳಗೆ ಅಡ್ಮಿಟ್ ಆಗೋದಿಲ್ಲ. ಯಾತಕ್ಕೆ ಅಂದರೆ ಮತ ಹೊರಡೋದೇ ಅದಕ್ಕೋಸ್ಕರ, ಧರ್ಮಾಧರ್ಮ ಹೇಳೋದಕ್ಕೋಸ್ಕರ. ಅದನ್ನೇ ಒಪ್ಪೋದಿಲ್ಲ ಅಂದಮೇಲೆ ಅವನೇನಾಗಲಿಲ್ಲ, ಅವನು ಮತಾಚಾರ್ಯನೇ ಆಗೋದಿಲ್ಲ. ಅವನು ಮತ ಹೇಳಬೇಕಾದ್ರೆ ಒಂದೇನು ಕಾನ್ಸೆಪ್ಟ್ ಇಟ್ಕೊಳ್ಳದೆ ಹೋದರೆ ಅವನು ಮತಾಚಾರ್ಯನೇ ಆಗೋದಿಲ್ಲ, ಅದರಿಂದಾಗಿನೆ ಅವನು ಇನ್ವ್ಯಾಲಿಡ್ ಆಗಿಬಿಡ್ತಾನೆ. ಅಲ್ಲಿ ಬಿಡೋದಲ್ಲಿ ಮತ್ತೆ ಸಮಯ ಪ್ರಯೋಜನ ಅಭಾವ, ನೀನು ಚಾರ್ವಾಕ, ನೀನು ವೇದ ಒಪ್ಪೋದಿಲ್ಲ, ಧರ್ಮಾಧರ್ಮ ಒಪ್ಪೋದಿಲ್ಲ, ಏನು ಹೇಳ್ತಿ ಹೇಳಪ್ಪ ನೀನೀಗ ಆಗಿದ್ರೆ ಏನು ಹೇಳ್ತಿ ಹೇಳು. ಸರ್ವ ಸಮಯ ಸಮಯ ಪ್ರಯೋಜನ ಅಭಾವಾತ್, ಸಮಯಾಭಾವಾತ್ ಪ್ರಯೋಜನಾಭಾವಾತ್, ನೀನು ಹೇಳೋದಕ್ಕೊಂದು ಥೀರಿ ಅಂತಿಲ್ಲ, ಅಂದ ಅದು ಪ್ರಾಸ್ಪೆಕ್ಟ್ಸ್ ಅಂತ ಒಂದಿಲ್ಲ. ನೀನು ಹೇಳಿದ ಮೇಲೆ ಏನಾಗಬೇಕು, ಒಬ್ರು ಕೇಳೋದಕ್ಕಂತ ಯಾವ ಬರ್ತಾರೆ, ಒಂದು ವಿಷಯ ಇರಬೇಕು, ಅದರಿಂದ ಪ್ರಯೋಜನ ಇರಬೇಕು, ಎರಡು ಇಲ್ಲ ಅಂದರೆ ಅವನು ಬರೋದಿಲ್ಲ. ನಿನ್ನ ಮತ ಓದೋದಕ್ಕೆ ಏನಪ್ಪ ವಿಷಯ, ಧರ್ಮಾಧರ್ಮ ಅಲ್ಲ, ಯಾತಕ್ಕೆ ನೀನು ಒಪ್ಪೇ ಇಲ್ಲ ಅದನ್ನು, ಧರ್ಮ ಒಪ್ಪೇ ಇಲ್ಲ, ಧರ್ಮಾಧರ್ಮ ಅಲ್ಲ, ಇನ್ನೊಂದು ಬೇರೆ ವಿಷಯ ಇಲ್ಲ, ಗೊತ್ತಾಯ್ತಾ? ಇನ್ನು ನೀನು ಹೇಳೋ ವಿಷಯ ನಾವು ಹೇಳೋದು ನಮಗೆ ಗೊತ್ತಿದ್ದು, ನೀನು ಹೇಳೋದು ಯಾರು ಬರೋದಿಲ್ಲ, ಯಾತಕ್ಕೆ? ನೀನು ನಿನ್ನಿಂದ ಕಲಿಬೇಕಾಗಿಲ್ಲ ನಾವೀಗ, ಅದು ಉಪಯೋಗ ಇಲ್ಲ. ಮತ್ತು ಪ್ರಯೋಜನ ಅಂತೂ ಏನೂ ಇಲ್ಲ, ನಿನ್ನ ಮತದ ಏನಪ್ಪ ಪ್ರಯೋಜನ, ಸ್ವರ್ಗ ಹೇಳ್ತೀಯ, ನಚತೆ ಏನೋ ಲೋಕೋಪಕ, ಸ್ವರ್ಗ ಹೇಳಾಗಿಲ್ಲ ಅವನು ಯಾತಕ್ಕೆ? ಅಲ್ಲಿ ಪ್ರಯೋಜನ ಎರಡು, ದುಷ್ಟ ಪ್ರಯೋಜನ ಅದೃಷ್ಟ ಪ್ರಯೋಜನ ಅಂತೇಳಿ, ಕಣ್ಣಿಗೆ ವಿಸಿಬಲ್ ಇನ್ವಿಸಿಬಲ್ ಫ್ರೂಟ್ಸ್ ಅಂತೇಳಿ. ವಿಸಿಬಲ್ ಅಂತೂ ಇಲ್ಲ, ಇನ್ವಿಸಿಬಲ್ ಒಪ್ಪೇ ಇಲ್ಲ ನೀನು, ಇನ್ವಿಸಿಬಲ್ ಸ್ವರ್ಗ ಇಲ್ಲ ನರಕ ಇಲ್ಲ ಅಂದಮೇಲೆ ಅದು ಗಾನ್. ನಚೇತೇನ ಲೋಕೋಪಕ, ನೋಡಿ ಅದೇನು ಇಲ್ಲ, ಲೋಕೋಪಕಾರ ಮಾಡ್ತೀನಿ ನಾನು ಅಂತ ಹೇಳಿದ. ಚಾರ್ವಾಕರು ಏನು ಮಾಡ್ತಾರೆ, ಲೋಕೋಪಕಾರ ಮಾಡ್ತೇನೆ ನಾನು. ಏನು ಲೋಕೋಪಕಾರ ಅಂತ ಕೇಳಿದರೆ, ನೀವು ಏಕಾಚಿ ಮಾಡಿ ಸಾಯ್ತೀರಿ, ಮಾಡಬೇಡಿ ಅಂತ ಹೇಳ್ತೇನೆ. ಎಷ್ಟು ಉದ್ಧಾರ ಆಯ್ತು ನಿಮಗೆ, ರಥ ಉಪವಾಸ ಅಂತೀರಿ, ಈರುಳ್ಳಿ ತಿನ್ನು ಬಿಟ್ಟು ಬಿಡ್ತೀರಿ, ಎಂಜಾಯ್ ಅಂತ ಹೇಳ್ತೇನೆ ನಾನು. ಗೊತ್ತಾಯ್ತಾ? ಎಷ್ಟು ಉಪಕಾರ ಮಾಡೋದಾಗಲ್ಲ ನಾನೀಗ, ನೆಚ್ಚತೆ ಇರಲು ಅದಕ್ಕೆ ಉಪಕಾರ ಮಾಡ್ತಾ ಇಲ್ಲ ನೀನೀಗ. ಯಾತಕ್ಕೆ? ಪರಸ್ಪರ ಹಿಂಸಾ ದಿನ ಅಪಕಾರ ಶೈವ ಪ್ರಾಪ್ತೇಹೇ. ಉದಾಹರಣೆಗೆ ಅವನ ಉಪಕಾರ ಹೇಗೆ ಗೊತ್ತಾ? ಈಗ ಸ್ಟೂಡೆಂಟ್ ಸೀರಿಯಸ್ ಆಗಿ ಗೊತ್ತಿರ್ತಾರೆ ಅವ್ರ ಪರೀಕ್ಷೆ ಅಂತೇಳಿ. ಇವ್ನು ನೋಡ್ಬಿಟ್ಟ, ಭಾರಿ ಅನುಕಂಪ ಬಂದು ಕಷ್ಟಪಡ್ತಾರೆ ಅಂತೇಳಿ, ಪರೀಕ್ಷೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟ ಸುಳ್ಳೇನೆ. ಅವ್ನು ಖುಷಿ ಆಯ್ತು, ಬರ್ಕೊಂಡು ಬರ್ದು ಸಾತು ಗೋವಿಂದ ಅವನ ಗತಿ ಏನಾಯ್ತು? ಈಗ ಅವ್ನು ಉಪಕಾರ ಮಾಡಿದೆ ಅಂತ ಹೇಳ್ತಾನೆ, ಏನಂತಾನೆ? ಅವನ್ನ ಹಿಡಿದು ಹೊಡೆದಾಕ್ಬಿಡ್ತಾನೆ, ಹಿಡಿದ್ಬಿಟ್ಟ ಅವನನ್ನು. ಅಲ್ಲ, ಇದೇ ಕಷ್ಟಪಡೋದು ತಪ್ಪಿಸಿ ಅಂತ ಕೇಳಿದರೆ ಅದು ತಪ್ಪಿಸಿ, ಜೀವನ ಪೂರ್ತಿ ಕಷ್ಟಪಡ ಮಾಡಿದೆಲ್ಲ ಅಂತ ಹೇಳ್ತಾನೆ. ನನಗೆ ಒಂದು ದಿವಸ ಕಷ್ಟಪಟ್ಬಿಟ್ಟಿದ್ರೆ ಏನಾಗ್ತಿತ್ತು? ನನಗೀಗ ಒಳ್ಳೆ ಕೆಲಸ ಸುಖವಾಗಿರ್ತಿತ್ತು, ಅದು ಬಿಡಿಸಿದ್ದಕ್ಕೆ ಏನಾಯ್ತು? ಈಗ ಭಿಕ್ಷೆ ಬೇಡ ಮಾಡಿಬಿಟ್ಟೆ, ಯಾವ ಸುಖ ಈಗ? ಇದರ ಅರ್ಥ ಏನು ಅಂದರೆ, ಆ ಲೌಕಿಕರ ಆಡೋ ಮಾತುಗಳೆಲ್ಲ ಇವತ್ತವೇ ಸುಖ ಕಂಡ ಕಾಣುತ್ತೆ, ಮುಂದೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಏಕಾದಶಿ ಮಾಡಿ ವ್ರತ ಮಾಡಬೇಡಿ ಏನು ಹೇಳ್ತಾರೆ ಅವರೆಲ್ಲ ಕೂಡ, ಈಗೇನೋ ಭಾರಿ ಜಪ ಹೊಡಿಸ್ಕೊಂಡ್ಬಿಡ್ತಾರೆ, ನಾಳೆ ಏನು ಗತಿ ಆಗುತ್ತೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನೀನು ಅದೃಷ್ಟ ಉಪಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ, ದುಷ್ಟೋಪಕಾರ ಮಾಡ್ತೀನಿ ಅಂತ ಹೇಳಿದರೆ ಅವರು ಏನು ಮಾಡ್ತಾರೆ ಗೊತ್ತಾ? ಧರ್ಮ ಇಲ್ಲ ಅಧರ್ಮ ಇಲ್ಲ ನೀನೇನು ತಿಳ್ಕೊಂಡಿದ್ದೀನಿ, ನಿನ್ನ ಪ್ರಕಾರ ಧರ್ಮ ಇಲ್ಲ ಅಧರ್ಮ ಸುಖವಾಗಿರ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲ, ಧರ್ಮ ಇಲ್ಲ ಅಧರ್ಮ ಇಲ್ಲ ಅಂದಮೇಲೆ ನಾನು ಸುಖ ಪಡಬೇಕಾದ್ರಿಂದ ಪರಸ್ಪರ ಹಿಂಸಾ ದಿನ. ಇವನು ಅವನು ನೋಡಿತಾನೆ, ಇವನು ನೋಡಿತಾನೆ, ಗೊತ್ತಾಯ್ತಾ? ಅವ್ನು ಏನಾಗ್ಬಿಡ್ತಾನೆ, ಮೈಟಿ ಇದು ರೈಟ್ ಆಗಿಬಿಡುತ್ತಾಗ, ಗೊತ್ತಾಯ್ತಾ? ಧರ್ಮ ಧರ್ಮ ಇಲ್ವಲ್ಲ, ಯಪ್ಪ ಯಾರೋ ನೋಡ್ತಿದ್ದ, ಪಟ್ಟಂತ ಹೊಡೆದ ಹೋದ, ತೊಗೊಂಡು ಎತ್ಕೊಂಡು ಹೋಗ್ಬಿಟ್ಟ ಆ ಕಡೆ. ಯಾರು ಹಿಂದೆ ಒಂದು ಕಾಲ ಇತ್ತಂತ, ಕಾಲಗಳೆಲ್ಲ ಇದ್ವು, ಏನೊಂದು ಕಾಲಕ್ಕೆ ಏನಿದ್ರು, ಕಂಡ್ಕೊಂಡವ್ರು ಹೊಡೆಯೋದಾಡ್ಯಾರೆ ಕೆಲಸ, ಹೆದರ್ಸಾಗಿಲ್ಲ, ಪರಲೋಕ ಹೇಳಾಗಿಲ್ಲ, ಇಲ್ಲೇ ಇಲ್ಲ ಅದು. ಎದುರಿಗೆ ಹೊಡಿತು, ನಾನೇ ಹೊಡಿತೀನಿ ನಿನ್ನ ಅಂದೆ, ಮೋದೋಯ್ತು. ಈಗ ದೊಡ್ಡವ್ರು ಹೊಡಿತಾರೆ, ನಾವು ಅಡ್ಜಸ್ಟ್ ಮಾಡ್ಕೋತೀನಿ ಅಂತಾನೆ. ಏನು ಮಾಡ್ತೀರಾಗ? ಆ ಪರಸ್ಪರ ಹಿಂಸಾ ಅದು, ಇವನು ಅವ್ನು ನೋಡಿ, ಅವ್ನು ಇವನು ನೋಡಿ, ಇನ್ನು ಮುಂದೆ ಹೇಳ್ತಾರೆ, ಅವನು ಇವನು ನಿನ್ನೆ ಹೊಡಿತಾರೆ ಅಂತ ಹೇಳ್ತಾರೆ. ಯಾರು ನೋಡಿತಾರೆ ಕೊನೆಗೆ? ಚಾರ್ವಾಕ ಅದೇ ಹೊಡೆದ ಮಂಗಳ ಮಾಡ್ತಾನೆ ಚಾರ್ವಾಕ, ಪಾಪ ದುಡ್ಡು ಹಾಕಿರ್ತಾರೆ, ಅವ್ನು ನೋಡಿದ್ ಎತ್ಕೊಂಡು ಹೋಗ್ಬಿಡ್ತಾನೆ ಶಿಷ್ಯ. ಯಾಕೆ? ಗುರುದ್ರೋಹ ಮಾಡಬಾರ, ಗುರುದ್ರೋಹ ಗುರು ಕಾನ್ಸೆಪ್ಟೇ ಇಲ್ವಲ್ಲ, ನನಕಾಗತ್ತೆ ಹೇಳಾಗಿಲ್ವಲ್ಲ, ಮತ್ತೆ ನೋವಾಗುತ್ತೆ ನೀನು ನನಗೇನಾಗ, ನಾನು ನೋವಾಗ್ಲಿಲ್ವಲ್ಲ ಅಂತ ಹೇಳ್ತಾನು. ಕತೆ ಮುಗಿದೋಗ್ತಾರೆ, ಏನ್ ಮಾಡ್ತೀರಾಗ? ಗುರುವಾದವರೇ ಬದುಕಲಿಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಪರಸ್ಪರ ಹಿಂಸಾ ದಿನ ಅಪಕಾರ ಶೈವ ಪ್ರಾಪ್ತೇ. ಕೊನೆಗೆ ಆಗಿದ್ದೇನೆ ಅಲ್ಲಿಗೆ, ಇವನ್ ಮಾತು ಕೇಳಿದ, ತಗೋ ಹೋಗು ಅಂತ ಹೇಳಿದ, ತಗೊಳಕ್ ಹೋದ, ಹೊತ್ತು ಕಳಿಸಿದ್ರು ಕೈಕಾಲು ಮುರ್ಕೊಂಡ್ಬಂದ. ಉಪಕಾರ ಮಾಡಿದ್ರೆ ಅಪಕಾರ ಮಾಡಿದಾಗಾಯ್ತಾ? ಈಗ ಅಪಕಾರ ಮಾಡ್ತಿದ್ದೆ, ಹುಷಾರು ಅಂತ ಹೇಳ್ತಾರೆ. ನಚೆ ಉಪಕಾರ ಹೇಳದಷ್ಟ ಪ್ರಯೋಜನ. ನೋಡ್ರಿ, ನಾನೇನು ಹೇಳ್ತೇನೆ, ನನಗಂತೂ ಪುಣ್ಯ ಬಂತಪ್ಪ ಅಂತ ಕೇಳಿದರೆ, ನಿನಗೇನು ಪುಣ್ಯ ಬಂತಪ್ಪ? ಈಗಂತೂ ಏನು ಬಂದಿಲ್ಲ ನನಗೆ, ಮುಂದೆ ಬರೋ ಚಾನ್ಸ್ ಇಲ್ಲ, ಸ್ವರ್ಗ ನರಕ ಇಲ್ಲ ನೆನ್ಪಿಟ್ಕೊಂಡಿರ್ಬೇಕು ಅವನಿಗೆ. ಸ್ವರ್ಗ ನರಕ ಇಲ್ಲ ಅಂತ ಹೇಳಿದ ಮೇಲೆ ಮುಂದೆ ಬರೋ ಚಾನ್ಸ್ ಇಲ್ಲ. ಈಗಂತೂ ಏಟು ಬಿತ್ತು, ಅವನು ಹಾಳಾದ, ನೀನು ಕಂಡಾಗೆಲ್ಲ ಬಕೆತ ಓಡಾಡ್ತಿರ್ತಾನೆ, ಅವನಿಂದ ಕೆಟ್ಟೆ ಅಂತ ಹೇಳ್ತಾನೆ. ಏನು ಮಾಡ್ತೀಯ? ಇನ್ನು ಮೊನ್ನೆ ಅದೃಷ್ಟ ಹೇಳ್ತೇನೆ ಅಂದರೆ ಅದೃಷ್ಟಾಭಾವ, ಅದೃಷ್ಟಾಭಾವ ಅದೃಷ್ಟನ ಒಪ್ಪಿಕೊಂಡಿಲ್ಲ, ಅದು ಎರಡರ್ಥ. ದುಷ್ಟ ಪ್ರಯೋಜನ ಅಭಾವ ಒಂದರ್ಥ, ಅದೃಷ್ಟ ಒಪ್ಪಿಕೊಂಡೇ ಇಲ್ಲ ಅಂತ ಇನ್ನೊಂದರ್ಥ. ಅದೆಲ್ಲ ಟೀಕಾರೆ ಬಿಡಿಸ್ತಾರೆ ಅದು ತಪ್ಪೇ, ಟೀಕಾ ಓದ್ಬೇಕದನ್ನ. ಇದೆಲ್ಲ ಟೀಕಾ ಓದಲಿಕ್ಕೆ ಇಂಟ್ರೊಡಕ್ಷನ್ ಅಷ್ಟೇನೆ. ಒಂದೊಂದು ಮಾತನ್ನು ಒಂದು ಲೈನಿಗೆ ಎರಡೆರಡು ಪುಟ ಬರೀತಾರೆ ಟೀಕಾರ. ಅವ್ರು ಎರಡು ಪುಟದ ರಾಯರು ಅಂತ ಅವ್ರಿಗೆ ಹತ್ತತ್ತು ಪುಟ ಬರೀತಾರೆ. ಮತ್ತೆ ವಿಷ್ಣುತ್ತು ಹೇಳಿ ಬಂದ್ರೆ ಇಷ್ಟಪ್ಪ ಪುಸ್ತಕ ಇದೆ, ಟಿಪ್ಪಣಿ ಸಹ ಇಷ್ಟಪ್ಪ ಪುಸ್ತಕ. ಒಂದೊಂದು ವಾಕ್ಯಕ್ಕೆ ಒಂದು ಗ್ರಂಥ ಆಗುತ್ತೆ ಗೊತ್ತಾ ಆಚಾರ್ಯ? ಒಂದು ಮಾತು ಅಂದ್ರೆ ಏನದು? ಒಂದು ಗ್ರಂಥ ಅಷ್ಟೇ. ನಚ ಉಪಕಾರೇಣ ತಸ್ಯ ಪ್ರಯೋಜನ ಮಧುಷ್ಟಾಭಾವ ಅಥೋ ಧರ್ಮಾದ್ಯಭಾವಂ ವದತ ಸ್ವಸಮಯಸ್ಯ ಅನರ್ಥಕ್ಯಂ ಅಂಗೀಕೃತಮೇವೇತಿ ನಾಥವು ಸಮಯಿ. ಆದ್ರಿಂದನೇ ಧರ್ಮಾಧರ್ಮ ಇಲ್ಲ ಅಂತ ಯಾರು ಹೇಳ್ತಾನಲ್ಲ, ಅವನು ತನ್ನ ಮತಕ್ಕೆ ವಿಷಯ ಇಲ್ಲ, ಪ್ರಯೋಜನ ಇಲ್ಲ ಅಲ್ಲ, ಅನರ್ಥಕ್ಕೆ ಇದೆ, ಸಮಾಜಕ್ಕೆ ಕೆಡಕು ಮಾಡ್ತಾನವನು. ಆದ್ರಿಂದ ಏನು ಮಾಡಬೇಕು? ಅಂಥ ಮತ ಮತ ಆಗುತ್ತೆ ಅದು, ಅವನೇನು ಮಾಡಬೇಕು? ಅವನ ಬ್ಯಾನ್ ಮಾಡಬೇಕಾದ ಮತ ಅದು, ಅವನು ಮತಾಚಾರ್ಯನಾಗೆ ಬ್ಯಾನ್ ಆಗಿಬಿಡ್ತಾನೆ, ಹೊರಟೋಗಿಬಿಡ್ಬೇಕಾದ್ರಿಂದ ಚಾರ್ವಾಕ ಮತ ಒಪ್ಪಬಾರದು. ಚಾರ್ವಾಕ ಮತ ಎಸೆನ್ಸ್ ಏನಿತ್ತು? ದೇಹ ಅಂತ, ದೇಹನೇ ಆತ್ಮ, ದೇಹನ ಬಿಟ್ಟು ಆತ್ಮ ಅಂತ ಬೇರೆ ಇಲ್ಲ, ಗೊತ್ತಾಯ್ತಾ? ಆದ್ರಿಂದ ಸುಖವಾಗಿ ಬದುಕ್ರಿ ನೀವೀಗ, ದುಡ್ಡಿಲ್ಲ ಹೋದಲ್ಲೋ ಋಣಂ ಕೃತ್ವ ಘೃತಂ ಪಿಬೆ, ಸಾಲ ಮಾಡಿ ತಿನ್ನಿ. ಆ ಸಾಲ ಕೊಟ್ಟಂಗೆ ಕೇಳಕ್ಕೆ ಬಂದರೆ ಏನು ಮಾಡಬೇಕಾಗ? ಒದ್ದು ಕಳಿಸ್ರಿ, ಗೊತ್ತಾಯ್ತಾ? ಅಥವಾ ಒಳ್ಳೆಕ್ಕೆ ಇನ್ನೊಬ್ಬನು ಕೊಡ್ರಿ, ಅದು ಇನ್ನೊಬ್ಬರನ್ನು ಸಾಲ ಮಾಡಿ ಕೊಡ್ರಿ ಅಷ್ಟೇನೆ. ಆಮೇಲೆ ಪಾಪ ಬರುತ್ತೆ ಅಂತ ಹೇಳಿ ನರಕನೇ ಇಲ್ವಲ್ಲ, ಹೋದ್ರೆ ಪಾಪ ಇಲ್ಲ. ಮತ್ತು ಮುಂದಿನ ಜನ ಕಾಡುತ್ತೆ ಅಂದರೆ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ದೇಹನೇ ಆತ್ಮ, ದೇಹ ಸುಟ್ಟೋದು ಜೀವ ಸುಟ್ಟೋದು ಮುದೋಯ್ತು ಅಂತ ಅವನ ವಾದ. ಇವತ್ತು ಹೆಚ್ಚು ಕಡಿಮೆ ಚಾರ್ವಾಕ ಮತ ಇಲ್ಲ ಅಂತ ಅದೇ ಹೆಚ್ಚು ಪ್ರಸಿದ್ಧವಾಗಿರೋ ಮತ ಗೊತ್ತಾಯ್ತಾ? ಮನೆ ಮನೆಯಲ್ಲಿ ಚಾರ್ವಾಕರು ಇರ್ತಾರೆ, ಮನೆ ಮನೆಯಲ್ಲಿ ಚಾರ್ವಾಕರು ಇರ್ತಾರೆ. ಅದಕ್ಕೆ ಚಾರುವಾಕ ಅಂತ ಅದಕ್ಕೆ ಗೊತ್ತ ಹೆಸರು ಅವನಿಗೆ, ಚಾರುವಾಕ್ ಒಳ್ಳೆ ಅಟ್ರಾಕ್ಟಿವ್ ಆಗಿ ಮಾತಾಡ್ತಾನೆ ಅಂತ ಅರ್ಥ. ದೇವರಿಲ್ಲ ದಿಂಡಿಲ್ಲ ಮತ್ತೆ ಹ್ಯಾಕ್ ಕಾಣಿಸುತ್ತೆ ನಮಗೆಲ್ಲ, ಚಪ್ಪಾಡಿಯೋ ಮತ್ತೆ ಕಂಡ ಕಾಣುತ್ತೆ, ಅದಕ್ಕೇನೆ ಚಾರುವಾಕ ಅಂತ ಅವನಿಗೆ ಹೆಸರು. ಆ ಮಾತನ್ನು ಅರ್ಥ ಮಾಡಿಕೊಂಡು ಅದು ಆಪಾತ ರಮಣೀಯವಾದ ಮಾತುಗಳೇ ಹೊರತು ಒಳಗೆ ನಿಜವಾಗ್ಲೂ ಏನಿಲ್ಲ, ಅದರೊಳಗೆ ಅರ್ಥ ಇಲ್ಲ ಅಂತ ಮಾತನ್ನು ನಂಬಲಕ್ಕೆ ಹೋಗ್ಬಾರ್ದು. ಒಬ್ಬ ಡಾಕ್ಟರ್ ಹೇಳಿದ, ನಿಮಗೆ ಭಾರಿ ಸೀರಿಯಸ್ ರೋಗ ಇದೆ, ಔಷಧಿ ತಗೊಳ್ಳಿ ಅಂತ ಹೇಳಿದಪ್ಪ ಆ ಪರೀಕ್ಷೆ ಮಾಡಿಬಿಟ್ಟು. ಇನ್ನೊಬ್ಬ ಡಾಕ್ಟರ್ ಏನಾಗಿಲ್ಲ ಅಂತ ಹೇಳಿಬಿಟ್ಟ, ಏನೇ ಖುಷಿ ಆಯ್ತು ಅವ್ನು ಮಾತು ಕೇಳಿ. ಡಾಕ್ಟರ್ ಸತ್ಯ ಹೋದವನು, ಈ ಡಾಕ್ಟರ್ ಹೇಳಿದೆ ಅಡ್ಮಿಟ್ ಆಗಬೇಕು, ಔಷಧಿ ತಗೋಬೇಕು, ಪತ್ತೆ ಮಾಡಬೇಕು ಅಂತ ಹೇಳಿದೆ, ಮಾಡಿದ ವಾಸಿ ಆಗಿಬಿಡ್ತು. ನೋಡೋದಕ್ಕೆ ಅವನು ಸುಲಭ ಹೇಳಿದಾಗಾಯ್ತು, ಇವನು ಕಷ್ಟ ಹೇಳಿದಾಗಾಯ್ತು, ಬಟ್ ಇವನಿಂದ ಏನಾಯ್ತು ಈಗ ಉಪಕಾರ ಆಯ್ತು. ಅದರಿಂದನೇ ಯಾವ್ದು ಕೇಸನ್ನು ನಾವು ಅವಾಯ್ಡ್ ಮಾಡ್ತಕ್ಕಂಥದ್ದು ಎಂದು ಕೂಡ ಮತ ಅಲ್ಲ, ಸಿದ್ಧಾಂತ ಅಲ್ಲ. ಒಂದು ಘಟ್ಟ ಇದೆ. ಅವನೊಂದು ಮಾತು ಕೇಳಿದ್ರೆ ಟೀಕಾರರು ಕೋರ್ಟ್ ಮಾಡಿ ಉತ್ತರ ಕೊಡ್ತಾರೆ, ಸ್ವಾಮಿ ಹೀಗೆಲ್ಲ ಹೇಳ್ತೀರಿ, ನಮ್ಮ ಮತ ಭಾರಿ ಪ್ರಚಾರದಲ್ಲಿದೆ, ನಮ್ಮ ಮತ ಓದ್ದವರೆಲ್ಲ ಎಷ್ಟು ಸುಖವಾಗಿದ್ದಾರೆ ಅಂತ ಮಾತಾಡ್ತಾ ಮಾತಾಡ್ತಾ ನೀವು ಹೇಳಿದಿರಿ, ಪರಸ್ಪರ ಹಿಂಸೆ ಆಗುತ್ತೆ ಹಾಗೆ ಆಗುತ್ತೆ ಹೇಳಿದಿರಿ, ಇವತ್ತೇನು ಅಂಥದ್ದಾಗಿಲ್ಲ ನೋಡಿದ್ರ, ಎಲ್ಲ ಆರಾಮಾಗಿದ್ದಾರೆ ಅಂತ ಕೇಳಿದರೆ ದಡ್ಡ ಏನು ತಪ್ಪು ತಿಳ್ಕೊಂಡಿದ್ದು ಗೊತ್ತಾ ನೀಗ, ನಿನ್ನ ಮತ ನಂಬಿ ಆರಾಮಿದ್ದಾರೆ ತಿಳ್ಕೊಂಡ್ಬಿಟ್ಟಿದ್ದೆ ಅಷ್ಟೇ, ಎಲ್ಲರೂ ಕೂಡ ನಿನ್ನ ಮತ ನಂಬಿ ಆರಾಮವಾಗಿಲ್ಲ ಯಾರೂ ಕೂಡ. ಇನ್ನೂ ಕೂಡ ಜಗತ್ತಲ್ಲಿ ಯಾರು ಉಳ್ಕೊಂಡಿದ್ದಾರೆ? ಆಸ್ತಿಕ ದರ್ಶನಾನಾಮ್ ಅನುನ್ಮೂಲಿ ತತ್ವ, ಇನ್ನೂ ದೇವರು ದಿಂಡು ಅಂತ ಹೆದರ ಜನ ಇದ್ದಾರೆ, ಅದಕ್ಕೆ ಧರ್ಮ ಇದೆ ಹೊರತು ಬರೀ ನಿನ್ನಂಥವರಿದ್ರೆ ಏನಾಗ್ತಿತ್ತು ಅಲ್ಲಿಗೆ? ಎಲ್ಲ ಕತೆ ಮುಗಿದೋಗ್ತಿತ್ತು. ಎಲ್ಲ ಕಾಲೇಜಿನಲ್ಲಿ ಪಾಠನೇ ಮಾಡಿಲ್ಲ ಅವನು, ಹುಡುಗರು ಪಾಠ ಬಿಟ್ಟಿದ ನೋಡಿದ್ರ, ಪಾಠ ಮಾಡಿದವರು ಪಾಠ ಅದೇ ಅಂದರೆ, ಪಾಠ ಮಾಡೋರು ಇದ್ದಾರಪ್ಪ ಮೇಷ್ಟ್ರು ಅದಕ್ಕೆ ಪಾಠ ಆಗಿದ್ದೆ ಅಷ್ಟೇ ಹೊರತು ನಿನ್ನಂತೆ ಇದ್ರೆ ಏನಾಗ್ತಿತ್ತು? ಎಲ್ಲ ಕತೆ ಮುಗಿದೋಗ್ತಿತ್ತು ಅಂತ ಹೇಳ್ತಾರಲ್ಲ ಹಾಗೆ. ಯಾರೋ ಮಾಡಿದ ಕ್ರೆಡಿಟ್ ಯಾರು ತಗೋತಾನೆ ಅವನೀಗ? ತಾನು ತೊಳೋದಕ್ಕೆ ಹೋಗ್ತಾನೆ, ಅದು ತಪ್ಪದು. ಇವತ್ತೇನು ಮಳೆ ಬೆಳೆ ಆಗ್ತಿದೆ ಅಂತ ಕೇಳಿದ್ರೆ ಯಾತಕ್ಕೋಸ್ಕರ? ಇನ್ನೂ ಸಜ್ಜನರು ಇದ್ದಾರೆ, ಧರ್ಮ ಒಬ್ಬರು ಇದ್ದಾರೆ, ಅದಕ್ಕೆ ಆಗ್ತಾ ಇದೆ. ಅದಕ್ಕೆ ದೇವರು ಏನು ಮಾಡಿರ್ತಾರೆ, ಸೃಷ್ಟಿಯೊಳಗೆ ಬ್ಯಾಲೆನ್ಸ್ ಮಾಡ್ತಾರೆ. ಅಂಥವ್ರು ಇರಬೇಕಾದ್ರೆ ಇಲ್ಲದವ್ರು ಕೆಲಸ ಆಗೋದಿಲ್ಲ, ಆ ರೀತಿ ಮಾಡ್ತಾರೆ. ಇವತ್ತು ಆಫೀಸ್ಗಳಲ್ಲೂ ಅಷ್ಟೇ, ಕೆಲಸ ಮಾಡಿದ್ದಾರೆ ಪಾಪ, ಒಬ್ಬೊಬ್ಬರೇನಾಗಿದ್ದಾರೆ ಮಾಡೋರು ಇರ್ತಾರೆ, ಅವರಿಂದಾಗಿ ಫೈಲ್ ಮೂವ್ ಆಗ್ತಾ ಇರ್ತಾರೆ ಸ್ವಲ್ಪ ಸ್ವಲ್ಪ ಆದರೂ. ನಾಸೌ ಸಮ ಈ ನಚ ಪೌರುಷೇನ ವಾಕ್ಯೇನ ತತ್ಸಿದ್ಧಿ. ನೆಕ್ಸ್ಟ್ ಪಾಯಿಂಟ್ ಈಗ ಸರಿ ಬಿಡಿ, ಧರ್ಮ ಧರ್ಮ ಒಪ್ಪೋಣ, ನಿಮ್ಮ ವೇದಗೀತ ನಮಗೆ ಬೇಕಾಗಿಲ್ಲ, ಪುರುಷರ ವಾಕ್ಯ ಸಾಕು. ಗೊತ್ತಾಯ್ತಾ? ಒಬ್ಬ ವ್ಯಕ್ತಿ ಮಾತು ತಂಬಿಕೊಂಡು ಕೆಲಸ ಮಾಡಿಬಿಡ್ತೇವೆ ಅಂತ ಕೇಳಿದರೆ ಇನ್ನೊಂದು ಗುಂಪಾಗಿರುತ್ತೆ, ಅದಕ್ಕೆ ಹೇಳ್ತಾರೆ ಆ ಮಾತು ಹೇಳೋದಕ್ಕೆ ಬರೋದಿಲ್ಲ. ಯಾರೋ ಒಬ್ಬನ ಮಾತು ಕೇಳಿಕೊಂಡು, ಯಾರೋ ಒಬ್ಬನ ಗ್ರಂಥ ಬರೆದಿದ್ದು ಬಂದ ಗ್ರಂಥ ಓದಿಕೊಂಡು ನಾನು ಧರ್ಮಾಧಾರ ಡಿಸೈಡ್ ಮಾಡೋಕೆ ಬರೋದಿಲ್ಲ. ಯಾತಕ್ಕೆ? ಅಜ್ಞಾನ ವಿಪ್ರಂಭಯೋಹೋ ಪ್ರಾಪ್ತೇ. ಅವನು ಏನು ದೋಷ ಇರೋ ಸಂಭವ ಇದೆ ಅವನು ಗೊತ್ತಿಲ್ಲದೆ ಹೇಳಿರಬಹುದು, ಆ ಚಾನ್ಸಸ್ಸೇ ಜಾಸ್ತಿ. ಅಥವಾ ವಿಪ್ರಲಂಭ, ವಿಪ್ರಲಂಭ ಅಂದ್ರೇನು? ಮೋಸ. ಇವತ್ತೆಲ್ಲ ಬಾಬಾಗಳು ಮೋಸ ಮಾಡ್ತಿದ್ದಾರಲ್ಲ, ಆ ರೀತಿಯಲ್ಲಿ ನಾನೇ ದೇವರು ಅಂತ ಹೇಳಿದ್ರು ಮೋಸದ ವಿಚಾರಗಳಿವೆಲ್ಲ. ಅದು ತಿಳಿದೇ ಹೇಳ್ಬೋದು, ಮೋಸ ಮಾಡಲಿಕ್ಕೆ ಹೇಳ್ಬೋದು. ತಿಳಿದೇ ಹೇಳೋದು ಸಹ ಸ್ವಭಾವ, ಮೋಸ ಮಾಡೋದು ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕೋಸ್ಕರ. ಎರಡು ದೋಷ ಬರೋ ಸಂಭವ ಇರೋದ್ರಿಂದ ನಾವೆಂದೂ ಕೂಡ ಪುರುಷರ ಮಾತನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಸ್ವಾಮಿ ಏನು ಮಾತಾಡ್ತೀರಿ ನೀವೀಗ? ಯಾರೋ ನಾವು ನೀವು ನಮ್ಮ ನಿಮ್ಮ ಬಗ್ಗೆ ಮಾತಾಡಿದ್ರೆ ಹೀಗೆಲ್ಲ ಮಾತಾಡಬಹುದು? ನಮ್ಮಂತ ಎಂಥ ಮಹಾನುಭಾವರಿದ್ದಾರೆ ಗೊತ್ತಾ? ಬುದ್ಧ ಎಂಥವನು ಗೊತ್ತಾ? ಜಿನ ಎಂಥವನು ಗೊತ್ತಾ ಅಂತ ಹೇಳಿದರೆ, ನಚ ತದರ್ಥತ್ವೇನ ಸರ್ವಜ್ಞ ಕಲ್ಪೇತ. ಪುರುಷೇಯ ವಾಕ್ಯದಿಂದ ನಮಗೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳೋದಕ್ಕೋಸ್ಕರ ಯಾರೋ ಪುರುಷ ಮಾಡಿದ್ದು ಅಂತ ಹೇಳೋದು ಬೇಡ. ಸರ್ವಜ್ಞ ಪುರುಷ ಮಾಡಿದ್ದಾರೆ ಅಂತ ಯಾಕೆ ಹೇಳಬಾರ್ದು? ಬುದ್ಧ ಸರ್ವಜ್ಞ, ಜೈನ ಜಿನ ಸರ್ವಜ್ಞ, ಅವನ ಮಾತು ನಂಬ್ತೀವಿ ಅಂತ ಯಾಕೆ ಹೇಳಬಾರ್ದು ಅಂದರೆ, ಆ ಹೇಳ್ತಾರೆ ಅನ್ಯತ್ರ ಅದೃಷ್ಟಸ್ಯ ಸರ್ವಜ್ಞತ್ವಸ್ಯ ಕಲ್ಪನ, ತಸ್ಯ ಅವಿಪ್ರಲಂಬಕತ್ವ ಕಲ್ಪನ, ತಸ್ಯ ತತ್ಕೃತತ್ವ ಕಲ್ಪನಂಚೇತಿ ಕಲ್ಪನಾ ಗೌರವ ಪ್ರಾಪ್ತೇ. ಬಹಳ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಇದೆ. ಅವನು ಸರ್ವಜ್ಞ, ನೀನು ಬುದ್ಧ ಅಂತ ಹೇಳ್ತೀಯಲ್ಲ, ನೀನು ಯಾರು ಹೇಳಿದ್ರು ಸರ್ವಜ್ಞ ಅಂತ? ಅವನು ಹೇಳಿಕೊಂಡು ನೀನು ತಿಳ್ಕೊಂಡಿದ್ದೀಯೋ ಅಂತ ಪ್ರಶ್ನೆ. ಈಗ ನೀನು ತಿಳ್ಕೊಂಡಿದ್ದೀಯಾ? ನೀನು ಸರ್ವಜ್ಞ ಆಗ್ಬೇಕಾಯ್ತಾಗಿದ್ರೆ ಈಗ ಅವನ ಹತ್ರ ಯಾಕೆ ಹೋಗ್ತೀಯ? ಅವನು ಸರ್ವಜ್ಞ ಅಂತ ಹೇಳ್ಬೇಕಾದ್ರೆ ನೀನೇನಾಗಿರ್ಬೇಕು? ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಇವರಿಗಿಂತ ಏನಾಗಿರ್ತಾರೆ? ಅವರು ಸುಪೀರಿಯರ್ ಆಗಿರ್ತಾರೆ. ನೀನು ಅವನಿಗೆ ಬುದ್ಧನಿಗಿಂತ ದೊಡ್ಡವನ ಸರ್ವಜ್ಞ ಅಂತ ಹೇಳೋದಕ್ಕೆ ಅಲ್ಲ, ಹೊತ್ತಾನೆ ಅವನು ಮಾತಷ್ಟೇ. ಎಲ್ಲರೂ ಹೇಳ್ತಾರೆ ಬುದ್ಧ ಸರ್ವಜ್ಞ, ಜನ ಸರ್ವಜ್ಞ ಅಂತಾನೆ, ಬುಧಯನ ಸರ್ವಜ್ಞ ಅಂತಾನೆ, ಕಂಡು ಮತಾಚಾರ್ಯ ಸರ್ವಜ್ಞರೇ. ಎಲ್ಲರೂ ಸರ್ವಜ್ಞರಾಗಲಿ ತಪ್ಪಲ್ಲ, ಅವಾಗ ಅವ್ರ ಮಾತಲ್ಲಿ ಏನಿರ್ಬೇಕಾಗ? ಹೊಂದಾಣಿಕೆ ಇರಬೇಕು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುಣ ಅಂತಾಳೆ. ಇವತ್ತು ಗ್ರೇಟ್ ಮೆನ್ ಥಿಂಕ್ ಅಲೈಕ್ ಅಂತ ಹೇಳಿದ್ದಾರೆ. ಎಲ್ಲರೂ ದೊಡ್ಡವರಾಗಿ ಏನೋ ಹೇಳ್ತಾರೆ. ಇವತ್ತು ಪುಸ್ತಕನ ಮೈಕಿನ ಯಾರು ಕೇಳಿದ್ರೆ ಏನಂತಾರೆ ಇದನ್ನ? ಮೈಕ್ ಅಂತಾನೆ ಕರೀತಾರೆ. ಸೊ ಒಬ್ಬೊಬ್ಬರು ಭಿನ್ನಾಭಿಪ್ರಾಯ ಇದ್ದಾಗ ಎಲ್ಲರೂ ಸರ್ವಜ್ಞರಲ್ಲ. ಹೊತ್ತಾನೆ ಕೆಲವು ಮೋಸ ಮಾಡ್ತಾರೆ ಅಂತ ಗ್ಯಾರಂಟಿ ಆಯ್ತಲ್ಲ. ಈಗ ಎಲ್ಲರೂ ಸರ್ವಜ್ಞರಲ್ಲ. ಸರ್ವಜ್ಞ ಅಂತ ಹ್ಯಾಂಗ ನಂಬಬೇಕು ಫಸ್ಟ್ ನಾವೀಗ? ಹಿ ಮೇ ಬಿ ಸರ್ವಜ್ಞ, ಅದನ್ನು ಅಸರ್ಟ್ ಮಾಡ್ಲಿಕ್ಕೆ ಏನು ಪ್ರೂಫ್ ಇದೆ? ಏನೂ ಇಲ್ಲ. ಅದಕ್ಕೆ ನಚ ತದರ್ಥ ಅನ್ಯತ್ರ ಸರ್ವಜ್ಞನ ಕಲ್ಪನೆ, ಕಲ್ಪ ಸರ್ವಜ್ಞ ಅಂತ ಹೇಳಿದರೆ ಬುದ್ಧ ಸರ್ವಜ್ಞ ಅದು ಕಲ್ಪನೆ ಮಾತ್ರ, ಜನ ಸರ್ವಜ್ಞ ಕಲ್ಪನೆ ಮಾತ್ರ, ಅದು ಪ್ರೂಫ್ ಅಲ್ಲ. ಅದು ಅಲ್ರಿ, ನಮ್ಮ ಪರ ಯಾಕೆ ಕಲ್ಪನೆ ಮಾಡಬಾರ್ದು ಅಂದರೆ, ಸರ್ವಜ್ಞತ್ವ ನಿನಗೆ ಗೊತ್ತಾ? ಬೇರೆ ಕಡೆ ಸರ್ವಜ್ಞತ್ವ ಇಲ್ಲ. ನೀ ಅವನಲ್ಲಿ ಕಲ್ಪನೆ ಮಾಡ್ಲಿಕ್ಕೆ ಹೊರಟ್ರೆ ಎಲ್ಲೂ ಅನ್ಯತ್ರ ಅದೃಷ್ಟಸ್ಯ ಸರ್ವಜ್ಞತ್ವಸ್ಯ ಕಲ್ಪನ, ಎಲ್ಲೂ ಕಾಣದೇ ಇರತಕ್ಕಂಥ ಸರ್ವಜ್ಞತ್ವ ಅವನಲ್ಲಿ ಕಾಣೋದು. ಮನುಷ್ಯರಲ್ಲಿ ಯಾರು ಸರ್ವಜ್ಞ ನೋಡಿದ್ದೀರಾ ನೀವೀಗ? ಯಾರು ನೋಡಿದ್ದೀರಾ ಸರ್ವಜ್ಞರನ್ನ? ನೋಡಿಲ್ಲ. ಸೊ ಎಲ್ಲೂ ಕಾಣದೇ ಇರೋ ಸರ್ವಜ್ಞತನ ಒಬ್ಬನಲ್ಲಿ ಹೇಳೋದಾದರೆ ಅದು ಕಲ್ಪನೆ ಆಗಲಿಲ್ವಾ? ಎರಡನೇದು. ಆಮೇಲೆ ತಸ್ಯ ಅವಿಪ್ರಂಭಕತ್ವ ಕಲ್ಪನ, ಆಯಿತು ಸರ್ವಜ್ಞ ಅವನು ಮೋಸ ಮಾಡಿದಾನೆ ಅಂತ ಏನು ಗ್ಯಾರಂಟಿ? ತಿಳಿದವರೇ ಜಾಸ್ತಿ ಮೋಸ ಮಾಡೋದು, ಹೊತ್ತಾನೆ. ಮೋಸ ಮಾಡಲಿಕ್ಕೆ ಕೂಡ ಏನಿರಬೇಕು? ಸ್ವಲ್ಪ ತಿಳುವಳಿಕೆ ಇರಬೇಕು. ಗೊತ್ತಾಯ್ತಾ? ಅವ್ರು ತಿಳಿದವ್ರನ್ನ ಎಂತೆಂಥವ್ರು ವಿ ಸಿ ಗಿ ಸಿ ಅಂತವ್ರು ಮೋಸ ಮಾಡಿದ್ದವರು ಇದ್ದಾರೆ, ಬೂದಿ ಮಗ್ ಬೂದಿ ಹಾಕಿದವರು ಇದ್ದಾರೆ, ಆ ಓದಿ ಆಗೋರು ಇದ್ದಾರೆ ಹೋಗೋರು ಇದ್ದಾರೆ. ಅದು ಮೋಸ ನಿಮ್ಮ ಬುದ್ಧನೇ ತಗೊಳ್ಳಿಪ್ಪ ಹೋಗ್ಲಿ. ಬುದ್ಧ ಕೂಡ ಏನು ಲೆಕ್ಕ? ಮೋಸ ಮಾಡಿದಂತಾನೆ ಇರೋದು. ಬುದ್ಧ ಯಾರು? ದೇವರು. ಅದೇನು ಮಾಡಿದ್ದಾನೆ? ಬುದ್ಧ ಶಾಸ್ತ್ರ ಓದಿ. ಏನದು ಮೋಸದ ಶಾಸ್ತ್ರ? ಸೊ ಮೋಸ ಮಾಡಿ ಸರ್ವಜ್ಞ ಮೋಸ ಮಾಡಿದ್ರು ಅಂತ ಏನೂ ಇಲ್ಲ. ಎರಡನೇದಾಯ್ತು. ಇನ್ನ ಮೂರನೇದು ಆಯ್ತು ಬೇಡಪ್ಪ, ಅವನು ಸರ್ವಜ್ಞ, ಅವನು ಮೋಸ ಮಾಡೋದೆಲ್ಲ ತಿಟ್ಕೊಬೋಣ, ಆದರೆ ಅವನು ಗ್ರಂಥ ಇದೆ ಅಂತ ಹೇಳ್ತೀವಿ. ಅವನೇ ಬರೆದ ಗ್ರಂಥ ಅಂತ ಏನು ಪ್ರೂಫ್ ಇದೆ ಈಗ? ಅವನೇ ಬರೆದ ಗ್ರಂಥ ಅಂತ ಏನು ಆಧಾರ ಇಲ್ಲ? ಯಾಕೆ ಇನ್ನೊಬ್ಬರ ಹೆಸರು ಇಂಟರ್ಪ್ರೇಟ್ ಕೊಚ್ಚಿದ ಗ್ರಂಥ ಅಂತ ಪ್ರಕ್ಷಿಪಂತಿ ಆಗ್ಬೋದಲ್ಲ, ಎಲ್ಲಿವರೆಗೆ ನಂಬಲಕ್ಕಾಗುತ್ತೆ ಅದನ್ನ? ಸೊ ಮೂರು ಕಲ್ಪನೆ ಮಾಡಬೇಕೀಗ. ಸರ್ವಜ್ಞತ್ವನ ಕಲ್ಪನೆ ಎಲ್ಲೂ ಕಾಣದೇ ಇರೋ ಫಟ್ ಅದೇ ಕಲ್ಪನೆ. ಸೆಕೆಂಡ್ ಏನೋ, ಅವ್ನು ಮೋಸ ಮಾಡೋದಿಲ್ಲ ಅನ್ನೋ ಕಲ್ಪನೆ. ಥರ್ಡ್ ಏನೋ, ನೀ ಹೇಳಿದ ಮಾತು ಅವನೇ ಹೇಳಿದ್ದು ಅಂತ ಇನ್ನೊಂದು ಕಲ್ಪನೆ. ಇಷ್ಟೆಲ್ಲ ಕಲ್ಪನೆ ಮಾಡಿ ಏನಂತ ಕರೀತಾರೆ ಅದನ್ನು? ಕಲ್ಪನಾ ಗೌರವ ಅಂತ ಕರೀತಾರೆ. ಅಂದರೆ ಮಲ್ಟಿಪ್ಲೈಯಿಂಗ್ ದಿ ಎಂಟಿಟೀಸ್, ಅನ್ನೆಸರಿಲಿ ಕಲ್ಪನೆಗೊಂದು ಕಲ್ಪನೆ ಮತ್ತೊಂದು ಕಲ್ಪನೆ ಮಾಡ್ತಾ 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 ಹೋದ, ಅದರಿಂದ ಏನಾಗುತ್ತೆ ಎಂದು ಕೂಡ ಸಿದ್ಧ ಆಗೋದಿಲ್ಲ. ಒಂದು ಕಲ್ಪನೆ ಮಾಡಿದ್ರೇ ತಪ್ಪು, ಬರೀ ಕಲ್ಪನೆಗಳ ಪ್ರವಾಹ ಇದು ಒಂದು, ಆ ಕಲ್ಪನೆಯಿಂದ ಎಂದು ಪ್ರೂವ್ ಆಗೋದಿಲ್ಲ. ಇವೇ ನಮ್ಮ ಜನ ಕೇಳೋ ಪ್ರಶ್ನೆಗಳೇ ಹೋಗಿದ್ದು. ಅರ್ಥ ಆಯ್ತಾ? ಅವ್ರ ಸರ್ವ ಯಾಕೆ ನಂಬಬೇಕು ಅಂತ ಕೇಳ್ತಾರಲ್ಲ, ಪ್ರಶ್ನೆ ಕೇಳಿ ಆಗಿದೆ ನಾವಾಗಲೇ, ನಾವು ಆ ರೀತಿ ನಂಬಲ ಹೊರಟಿಲ್ಲ, ನಂಬಬಾರದು ಅಂತ ಹೇಳಿಬಿಡ್ತಾರೆ. ಅಪೌರುಷೇಯ ವಾಕ್ಯಾಂಗೀಕಾರೇ ನ ಕಿಂಚಿತ್ ಕಲ್ಪ್ಯಂ. ಅಪೌರುಷೇಯ ವಾಕ್ಯವನ್ನು ಒಪ್ಕೊಂಡು ಬಿಟ್ರೆ ಏನು ಕಲ್ಪನೆ ಪ್ರಸಂಗನೇ ಇಲ್ಲ, ಒಂದೇ ಒಂದು ಇದು ಅಪೌರುಷೇಯ ವಾಕ್ಯ ಅಷ್ಟೇ, ಇನ್ನೇನು ಕಲ್ಪನೆ ಮಾಡಬೇಕಾಗಿಲ್ಲ. ಅದು ಸುಳ್ಳು ಹೇಳುತ್ತೆ ಅಂತ ಹೇಳಾಗಿಲ್ಲ ನೀವೇ. ಯಾತಕ್ಕೆ ಸುಳ್ಳೆಲ್ಲ ಬರೋದು? ಯಾವಾಗ ಒಬ್ಬ ಮನುಷ್ಯ ಮಾಡಿದ್ದಾನೆ ಅಂತ ಹೇಳಿದಾಗ ಮನುಷ್ಯನ ಲಿಮಿಟೇಷನ್ಸ್ ಎಲ್ಲ ಅವನ ಮಾತಿನಲ್ಲಿ ಬರುತ್ತೆ. ಗೊತ್ತಾಯ್ತಾ? ಇವತ್ತು ಹಾಲೊಬ್ಬರು ತಂದುಕೊಟ್ಟಾಗ ಮೋಸ ಮಾಡೋ ಸಂಭವ ಇದೆ. ಹೊಸ ನಮ್ಮೆದುರೆ ನಿಂತ್ಕೊಂಡು ಕರಿತಾ ಇದ್ದಾನೆ ಅವನ ನಮ್ಮ ಪಾತ್ರೆ, ಮತ್ತೆ ಅವನ ಪಾತ್ರೆ ಮೊದಲೇ ಹಾಕೊಂಡ್ಬಿಟ್ಟಿರ್ತಾರೆ. ಕೆಲವರು ಕರಿಬೇಕಾದ್ರೆ ಮೊದಲೇ ಹಾಕಿ ನೀರು ಹಾಕಿ ಕಲ್ತುಬಿಡ್ತಾನೆ, ನೋಡಿದ ಮತ್ತೆ ಬರೇ ಬರ್ತಿರುತ್ತೆ, ಒಳಗೆ ನೀರಿರುತ್ತೆ. ನಮ್ಮದೇ ಪಾತ್ರೆ ನಮ್ಮೆದುರೆ ನಿಂತ್ಕೊಂಡು ಕರಿತಾ ಇದ್ದೇನೆ, ಅವಾಗ ಏನು ಮಾಡೋಕ್ಕೆ ಬರೋದಿಲ್ಲ. ಅದು ನೀರಿದ್ರೆ ಹಾಲೇ ನೀರು ಅಂತ ಅರ್ಥ ಹೊರತು ಹಾಲಿ ನೀರು ಹಾಕಿದ್ದಾನೆ ಅಂತಲ್ಲ. ಕೆಲ ಹಸುಗಳ ಹಾಲು ಗಟ್ಟಿ ಇರುತ್ತೆ, ಕೆಲ ಹಸುಗಳ ನೀರು ಇರುತ್ತೆ, ಬಟ್ ನೀರು ಹಾಕಿದ ನೀರು ಅಲ್ಲ ಅದು, ಇರೋದೇ ಹಾಗೆ. ಬಟ್ ಅದು ಒಳ್ಳೆಯದು, ಎಂಥದ್ದು 100% ಹೆಲ್ತಿ ಇದೆ. ಗೊತ್ತಾಯ್ತಾ? ಆದ್ರಿಂದಾನೇ ನಮ್ಮ ಪೌರುಷೇಯ ವಾಕ್ಯ ಒಪ್ಕೊಂಡಾಗ ಯಾವ ಸಮಸ್ಯೆನೂ ಬರೋದಿಲ್ಲ. ಅಪೌರುಷೇಯತ್ವಂಚ ಸ್ವತಯೇವ ಸಿದ್ಧಂ. ಆಗ ಒಂದು ಹೇಳ್ತಾನೋ, ಅಲ್ರಿ ನೀವು ಕಲ್ಪನೆ ಮಾಡೋದು ಬರೋದಿಲ್ಲ ಅಂತೀರಿ, ಅದೇ ಕಲ್ಪನೆ ಆಗಲಿಲ್ಲ ನಿಮಗೀಗ. ಅಪೌರುಷೇಯತ್ವ ಕಲ್ಪನೆ ಆಗೋದಿಲ್ಲ ಅಂತ ಕೇಳಿದರೆ ಅಪೌರುಷೇಯತ್ವ ಒಂದು ಸೆಲ್ಫ್ ಪ್ರೂವ್ಡ್ ಅಂತ ಹೇಳ್ತಾರೆ. ಅದಕ್ಕೆ ಸೆಲ್ಫ್ ವ್ಯಾಲಿಡ್ ಸ್ಟೇಟ್ಮೆಂಟ್ ಅದು. ಯಾತಕ್ಕೆ ಅಂದರೆ ಅಪ್ರಸಿದ್ಧವು ಚ ತತ್ಕರ್ತುಹು ತತ್ಕಲ್ಪನೆ ಕಲ್ಪನಾ ಗೌರವಂ. ಅಪು ವೇದವಾಕ್ಯ ಅಂತ ಯಾರ್ಯಾರು ಹೇಳ್ತಾರೆ ಅದೆಲ್ಲ ಏನಂತ ಪ್ರೂವ್ ಆಗಿರೋದು ಎಲ್ಲರ ದೃಷ್ಟಿಯಲ್ಲಿ? ಅಪೌರುಷೇಯ ಅಪೌರುಷೇಯ ಅಂತ ಅಕ್ಸೆಪ್ಟೆನ್ಸ್ ಬಂದುಬಿಟ್ಟಿದೆ ಇದಕ್ಕೆ ಆಗಲೇ. ನಾವು ಹೇಳಿದ್ರೆ ಕಲ್ಪನೆ ಆಗೋದು. ಇವತ್ತಿನ್ಮೇಲೆ ನೋಡಪ್ಪ, ಫಾರ್ ಅವರ್ ಬೆನಿಫಿಟ್ ಒಂದು ಕೆಲಸ ಮಾಡೋಣ, ಒಂದು ವಾಕ್ಯಕ್ಕೆ ಅಪೌರುಷದ ಕಲ್ಪನೆ ಮಾಡ್ಕೊಂಬೇಣ ಅಂತ ಹೇಳಿದರೆ ಅದು ತಪ್ಪಾಗೋದು. ಅದು ಏನಂತ ಬಂದಿದೆ ಈಗಾಗಲೇ? ಬಂದಾಗ್ಬಿಟ್ಟಿದೆ, ಅಪೌರುಷೇಯ ಅಂತ ಬಂದಾಗ್ಬಿಟ್ಟಿದೆ. ಇವತ್ತು ಯೋಚನೆ ಮಾಡಿ, ಎಷ್ಟು ಮನುಷ್ಯ ನೀರನ್ನು ಕ್ರಿಯೇಟ್ ಮಾಡಿದರೂ ಕೂಡ ಮಳೆ ನೀರಷ್ಟು ಕ್ರಿಯೇಟ್ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಮಳೆ ನೀರು ಯಾರು ತರೋದಲ್ಲ. ಅರ್ಥ ಆಯ್ತಾ? ಅಪೌರುಷೇಯ ವಾಕ್ಯಗಳು ಅನಂತ, ನೆನಪಿರಬೇಕು. ಅಪೌರುಷ ಒಂದು ಹನಿ ಎಷ್ಟು ಬೀಳುತ್ತೆ ಮನೆಗೆ ಮಳೆ ಬಂದಾಗ? ಯಾರು ಎಣಸಕ್ಕೆ ಬರುತ್ತೆ ಯಾರಿಗಾರು ಕೂಡ? ಅನಂತ ಅದು, ವೇದವಾರಸಿ ಅನಂತ ಅದು. ಆದ್ದರಿಂದ ಕಲ್ಪನೆ ಅಲ್ಲ, ಫ್ಯಾಕ್ಟ್ ಅದು. ವಜ್ರಾಸ ಅವರು ತಮಾಷೆ ಮಾಡ್ತಾರೆ, ವೇದವಾಕ್ಯನ ಯಾರೂ ಬರೋದಿಲ್ಲ ಅಂತ ಎಲ್ಲ ಮತ್ತವರು ಒಪ್ತಾರೆ. ಯಾತಕ್ಕೆ? ಸಿಂಪಲ್ ಆರ್ಗ್ಯುಮೆಂಟ್ ಕೊಡ್ತಾರೆ. ಇರೋದು ಆರು ಮತಗಳು, ಸಣ್ಣ ಮತಗಳಿವೆ. ಆರು ಮತದಲ್ಲಿ ಇಬ್ಬರು ವೇದ ಒಪ್ಪೋದಿಲ್ಲ. ಬೌದ್ಧರು ಜೈನರು ವೇದ ಒಪ್ಪೋದಿಲ್ಲ. ವೇದ ಅವ್ರು ಬರೆದಿರೋ ಚಾನ್ಸ್ ಇದೆಯಾ? ಯಾಕೆ ವೇದ ಒಪ್ಪೋದಿಲ್ಲ ಅವರು? ಇದು ನಾಲ್ಕು ಜನ ಒಪ್ತಾರೆ. ಅದು ನಾಲ್ಕು ಜನ ಯಾರೇ ಒಬ್ಬರು ಬರೆದ್ರೆ ಏನು ಮಾಡ್ತಿದ್ರು? ಉಳಿದು ಮೂರು ಜನ ಒಪ್ತಿರಲಿಲ್ಲ. ಇಬ್ಬರು ವೇದ ಒಪ್ಪೋದಿಲ್ಲ, ದ್ವಾಭ್ಯಾಮ್ ಅನಂಗೃತೆ ಅನಂಗೀಕೃತೆ. ಇಬ್ಬರು ಒಪ್ಪಿಲ್ಲ, ನಾಲ್ಕು ಜನ ಒಪ್ಪಿದ್ದಾರೆ. ಅಂದ್ರೆ ಏನಾಗಿರ್ಬೇಕದು? ಇವರಂತೂ ಬರೋದಿಲ್ಲ, ಅವರು ಒಬ್ಬರು ಬರೋದೇ ಒಪ್ತಿರಲಿಲ್ಲ. ದೇಶ ಏನಾಗಿರ್ಬೇಕು ಅಲ್ಲಿಗೆ? ಅಪೋಸಿಟ್ ಆಗಿರಲೇಬೇಕಲ್ಲ. ಸಿಂಪಲ್ ಆರ್ಗ್ಯುಮೆಂಟ್ ಅದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಉಳಿದವ್ರು ಬಂದು ನಾವೇ ಒಪ್ತಿದ್ವಿ ಅಂತ ಹೇಳ್ತಾರಲ್ಲ. ಅಲ್ಲಿಗೆ ನಚ ಕೇನ ಚಿತ್ ನಚ ಲೌಕಿಕ ವಾಕ್ಯ ಅಕಲ್ಪನಂಚ ಅಪಕಲ್ಪನೆಯಿತ ಕರ್ತೃತ್ವ ಕರ್ತೃತ್ವ ಮುಂದೆ ಹೇಳ್ತಾರೆ. ಅಪ್ರಸಿದ್ಧವಿತ ತತ್ಕರ್ತು ತತ್ಕಲ್ಪನೆ ಕಲ್ಪನಾ ಗೌರವಂ. ಇಲ್ಲದೆ ನಾವು ವೇದವನ್ನು ಅಪರುಷಯ ಅಂತ ಹೇಳೋದು ಕಲ್ಪನೆ ಅಲ್ಲ. ಅದು ಕರ್ತೃ ಇಲ್ಲ, ಪ್ರಸಿದ್ಧವಾಗಿ ಬಂದಿರೋ ವಾಕ್ಯ ಕರ್ತೃ ಹೇಳ್ತಿರಲ್ಲ, ಅದು ಕಲ್ಪನೆ ಆಗುತ್ತೆ. ಗೊತ್ತಾಯ್ತಾ? ವೇದವಾಕ್ಯಗಳನ್ನು ಪೌರುಷಯ ಅಂತ ಅವರು ಮಾತಾಡಿದ್ರೆ ಅವನೇನು ಮಾಡ್ತಿದ್ದಾನೆ ಈಗ? ಅವನು ಕಲ್ಪನೆ ಮಾಡ್ತಿದ್ದಾನೆ ಹೊರತು ನಿಜವಾಗಲೂ ಪೌರುಷ ಅಪೌರುಷಯ ಅನ್ನೋದೇ ಫ್ಯಾಕ್ಟು. ಅವಲ್ಲ ಅಂಬೋದು ಕಲ್ಪನೆ. ಅಕಲ್ಪನೆ ಚ ಕರ್ತೃತ್ವ ಸಿದ್ಧಮೇವ. ನೀ ಕಲ್ಪನೆ ಮಾಡದೆ ಹೋದಾಗ ಕರ್ತೃತ್ವ ಸಿದ್ಧ ಆಯಿತು. ಯಾವುದಕ್ಕೆ? ಲೌಕಿಕ ವಾಕ್ಯಕ್ಕೆ. ಅಲೌಕಿಕ ವಾಕ್ಯಕ್ಕೆ ಅಕರ್ತೃಕತ್ವ ಸಿದ್ಧವಾಯಿತು. ನಚ ಲೌಕಿಕ ವಾಕ್ಯವತ್ ಸಕರ್ತೃಕತ್ವ ತಸ್ಯ ಅಕರ್ತೃಕತ್ವ ಪ್ರಸಿದ್ಧ ಭಾವ. ಹಾಗೊಂದು ಪ್ರಶ್ನೆ ಕೇಳ್ತಾನೆ ಸ್ವಾಮಿ, ಯಾವುದೇ ಒಂದು ವಾಕ್ಯಕ್ಕೆ ಯಾರಿರ್ತಾರೆ? ಒಬ್ಬ ಕರ್ತೃ ಇರ್ತಾರೆ. ಸೊ ಇದು ಒಂದು ವಾಕ್ಯ. ಸೊ ಅವು ವಿವತಂ ವೇದವಾಕ್ಯಂ ಪೌರುಷೇಯಂ ವಾಕ್ಯತ್ವಾತ್ ಅಂತ ಯಾಕೆ ಹೇಳಬಾರದು? ವಾಕ್ಯವಾಗಿರೋದೇ ಕಾರಣ, ಅದೇನಾಗಲಿಕ್ಕೆ ಪೌರುಷೇಯವಾಗಲಿ ಯಾಕೆ ಹೇಳಬಾರದು ಅಂದರೆ ಅದು ಹೇಳ್ತಾರೆ ಸರಿಯಲ್ಲ. ಲೌಕಿಕ ವಾಕ್ಯ ದೃಷ್ಟಾಂತ ಏನು ಕೊಡ್ತೀಯಲ್ಲ, ಲೌಕಿಕ ವಾಕ್ಯ ಪ್ರತಿ ಲೌಕಿಕ ವಾಕ್ಯ ಏನಂತ ಪ್ರಸಿದ್ಧವಾಗಿದೆ? ಪೌರುಷೇಯ ಅಂತಾನೆ. ಸೊ ಈಗ ಕೊಟ್ಟಿರೋ ಎಕ್ಸಾಂಪಲ್ ರಾಂಗ್ ಎಕ್ಸಾಂಪಲ್ ಅದು. ಗೊತ್ತಾಯ್ತಾ? ನೀವು ಕೊಡಬೇಕಾದ್ರೆ ಏನಂತ ಪ್ರೂವ್ ಆಗಿದೆ ಅದು? ಈ ನನ್ನ ಮಾತನ್ನು ವೇದ ಅಂತ ಕರಿತೀನಿ ಅಂತ ಕೇಳಿದರೆ ನನ್ನ ಮಾತು ಅಂತ ಕರೆದಾಗಲೇ ಏನಲ್ಲ ಅದು? ವೇದವಾಕ್ಯ ಆಗಲಿಲ್ಲ. ಸೊ ಯಾವ ವೇದವಾಕ್ಯ ಅಂಬೋದು ಯಾವುದಾಗತ್ತೆ? ವೇದವತ್ತೇ ಪ್ರಸಿದ್ಧವಾದದ್ದು ವೇದವಾಕ್ಯ ಹೊರತು ಬೇರೆ ಆಗೋದಿಲ್ಲ. ನಚ ಕೇನಚಿತ್ ಕೃತ ಅಂತ ಹೇಳ್ತಾರೆ. ನಚ ಕೇನಚಿತ್ ಕೃತ್ವ ವೇದ ಇತ್ಯುಕ್ತಂ ವೇದ ಸಮಂ ಪರಂಪರಾಭಾವ. ಇವೊಂದು ನಮ್ಗೆ ಕೆಲವು ರಿಲೆವೆಂಟ್ ಕ್ವಶನ್ಸ್ ಬರುತ್ತೆ. ಈಗ ಹಾಗಿದ್ರೆ ಜನ ಮಿಸ್ಯೂಸ್ ಮಾಡ್ಕೋಬಹುದಲ್ಲ ಸ್ವಾಮಿ. ಇದಕ್ಕಿಂತ ಬಂದ್ಬಿಡ್ತಾರೆ, ಒಂದು ವಾಕ್ಯ ಹೇಳಿಬಿಡ್ತಾರೆ, ಇದು ವೇದ ವಾಕ್ಯ. ಏನು ಹೇಳ್ಕೊಂಡಿದ್ರೆ ಗೊತ್ತಾ, ತನ್ನನ್ನೇ ದೇವರು ಅನ್ಕೊಂಡ್ಬಿಡ್ತಾನೆ ಅದರೊಳಗೆ. ನಾನು ದೇವರು ಅಂತ ಹೇಳ್ಕೊಂಡ್ಬಿಟ್ಟು ವೇದ ವಾಕ್ಯ ಅಂತ ಹೇಳಿ ಏನು ಮಾಡ್ತೀರಾಗ, ತಕ್ಷ ಹೇಳ್ತಾರೆ ದಡ್ಡ ಹೇಳಕ್ಕೆ ಹೋಗಬೇಡ. ಪರಂಪರಾಭಾವ, ವೇದ ವಾಕ್ಯಕ್ಕೆ ಯಾವಾಗಲೂ ಏನಿರಬೇಕು ಅಂದು ಪರಂಪರೆ ಇರುತ್ತೆ. ನಾವು ಬಡಿತಾ ಸೂಕ್ತ ಕೋಟ್ ಮಾಡ್ತೇವೆ, ಮಧ್ವಾಚಾರ್ಯ ಹೆಸರಿದೆ ಅಂತ ಹೇಳ್ತೇವೆ, ಗೊತ್ತಾಯ್ತಾ. ತಮಾಷೆ ಅಂದರೆ ಬಡಿತಾ ಸೂಕ್ತ ಯಾರೇ ಹೇಳಿದ್ರು ಏನೇ ಹೇಳಬೇಕು ಅದರಲ್ಲಿ ಮಧ್ವ ಹೆಸರಿರಲೇಬೇಕು ಅದರೊಳಗೆ. ನಾವು ಮಾತ್ರ ಸೇರಿಸಿದ್ದಲ್ಲ ಅದನ್ನು, ಅದ್ವೈತಿಗಳು ಮಧ್ವ ಅಂತ ಹೇಳಿ ಬಡಿತಾ ಸೂಕ್ತ ಹೇಳಬೇಕು, ಗೊತ್ತಾಯ್ತು. ಬಿಡಾಗಿಲ್ಲ ಅದನ್ನು ಬೆಳೆದು ಅವ್ರು ಹೇಳಬೇಕಾದ್ರೆ ಅದನ್ನೇ ಹೇಳಬೇಕು, ಬೇರೆ ದಾರಿನೇ ಇಲ್ಲ ಅದಕ್ಕೆ. ಅವಾಗ ಏನೇ ಪರಂಪರಾ ಸಿದ್ಧ ವೇದ ವಾಕ್ಯಾನುಸಾರಿತ್ವ, ಇದು ಭಾರಿ ಸಿಂಪಲ್. ಅದು ಅಪಾಯಿಂಟ್ಮೆಂಟ್ ಆರ್ಡರ್ ನಮಗೆ ಬರುತ್ತೆ, ಈಗ ನಾವು ಆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೇವೆ. ನಮ್ಮ ಆರ್ಡರ್ ಇರ್ತೇವೆ, ಅವನೇನು ಮಾಡ್ತಾನೆ ಗೊತ್ತಾ, ನಮ್ಮ ಆರ್ಡರ್ ನೋಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳೋದಿಲ್ಲ. ಅವನೇನು ಮಾಡ್ತಾನೆ, ತನ್ನಲ್ಲಿ ಕಾಪಿ ಇರುತ್ತೆ, ಆ ಕಾಪಿ ಅರ್ಥ ಆಯ್ತಾ, ಆ ಕಾಪಿ ಅವರಿಗೆ ಅಥೆಂಟಿಕ್ಕು. ನಾವು ಇರೋದ್ರೆ ನಮ್ಮ ಕಾಪಿ ಬೇಕೇ, ಅಕಸ್ಮಾತ್ ನಮ್ಮ ಕಾಪಿ ಕಳೆದ್ರೆ ಯೋಚನೆ ಇಲ್ಲ. ಅವನ ಕಾಪಿ ಫೈನಲ್, ನಮ್ಮ ಕಾಪಿ ಫೈನಲ್ ಅಲ್ಲ. ನಮ್ಮದೇ ಆಗಿದೆ, ಎಲ್ಲರೂ ಅಪಾಯಿಂಟ್ಮೆಂಟ್ ತೊಗೊಂಡೋಗ್ಬಿಡ್ತಾ ಇದ್ರು ಪ್ರತಿಯೊಬ್ಬರು ಕೂಡ. ಅದು ಆಫೀಸರ್ನಾಗೆ ಮತ್ತೆ ಸಣ್ಣ ಪುಟ್ಟ ಕೇಸ್ ಅಲ್ಲ, ಇದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟ್ ಇದ್ಬಿಡ್ತಾ ಇತ್ತ. ಅವ್ರ ಹತ್ರ ಕಾಪಿ ಇದೆ, ಲೈಟ್ ಬಿಲ್ ಬರುತ್ತೆ ನಮಗೆ, ಹರಿದಾಕ್ಬಿಡ್ತೇವೆ, ಸದ್ಯ ಪೀಡೆ ಪರಿಹಾರ ಆಯಿತು ಅಂತ ಹೇಳ್ತೇವೆ. ನಮ್ಮ ಕಾಪಿ ಹೋಗಿ ಅವ್ರ ಕಾಪಿ ಅಲ್ಲಿದೆ ಈಗ, ಅರ್ಥ ಆಯ್ತಾ. ಸೊ ವೇದ ವಾಕ್ಯ ಏನಾಗಿರುತ್ತೆ, ಯಾವಾಗಲೂ ಕೂಡ ಪರಂಪರೆ ಇರುತ್ತೆ ಅದಕ್ಕೆ. ಆದ್ರಿಂದ ಯಾರು ಮೋಸ ಮಾಡಕ್ಕೆ ಬರೋದಿಲ್ಲ, ಎಷ್ಟು ಟೈಟ್ ಮಾಡ್ತಿದ್ದಾರೆ ಅದನ್ನ. ಆಮೇಲೆ ಪ್ರಶ್ನೆ ಬಂತು, ಪರಂಪರಾಭಾವ ನೆಕ್ಸ್ಟ್ ಸ್ವಯಂ ಪ್ರತಿಭಾತ ವೇದೈಹಿ ದೃಷ್ಟಂ ಅವೇದ ವಾಕ್ಯಂ ಭವತಿ. ಸ್ವಾಮಿ ಇನ್ನೊಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ. ಬರೀ ಪ್ರಾಬ್ಲಮ್ಗಳೇ, ಕೆಲವರು ಇರ್ತಾರೆ ವೇದವಾಕ್ಯ ಹೊಸ್ತ ಕಾಣ್ತಾರೆ, ಹೊರಗೆ ಆಚಾರ್ಯ ಹೊಸ್ತ ಕಂಡವರು ಹೊತ್ತಾನೆ, ವಿಶ್ವಾಮಿತ್ರರು ಹೊಸ್ತ ಕಂಡ್ರು ವೇದವಾಕ್ಯನ ಹೊತ್ತಾನೆ. ಎಷ್ಟು ಋಷಿಗಳು ಕಾಣುತ್ತೆ, ಯಾವುದೇ ವೇದ ಮಂತ್ರ ತಗೊಂಡ್ರೆ ಅಲ್ಲಿ ಏನಿರ್ತಾರೋ ಒಬ್ರು ಋಷಿ ಇರಲೇಬೇಕು. ಋಷಿ ಛಂದಸ್ಸು ದೇವತಾ ಮತ್ತು ಅರ್ಥ, ಇಲ್ಲದೆ ವೇದವಾಕ್ಯಗಳು ಹೋಗ್ಲಿಕ್ಕೆ ಬರೋದಿಲ್ಲ. ಸೊ ಅದೇ ರೀತಿ ಒಬ್ಬನು ಯಾವನೋ ಬಂದ, ಈಗ ನಿಜವಾಗಲು ವೇದ ಕಂಡವನು ಪಾಪ, ಅವನು ಹೇಳಿದ. ಆ ನಿಜವಾಗ್ಲು ವೇದ ಕಂಡವನು ಏನಾಗಿರುತ್ತೆ ಗೊತ್ತಾ, ಕಾಲಕ್ಕೆ ಇನ್ನೊಂದು ಪರಂಪರೆ ಇರೋದಿಲ್ಲ, ಹೊಸ್ತ ಕ್ರಿಯೇಟ್ ಆಗುತ್ತೆ, ಗೊತ್ತಾಯ್ತು. ಇಲ್ಲಿ ಪ್ರಾಬ್ಲಮ್ ಬರುತ್ತಲ್ಲ ಅಂತ ಪ್ರಶ್ನೆ ಬಂತು. ಇವತ್ತು ಎಲ್ಲ ವೇದ ವಾಕ್ಯ ಇವತ್ತು ಋಗ್ವೇದ ಎಲ್ಲೋ ಯಾರೋ ಹೇಳ್ಕೊಡ್ತಾರೆ ಕೇಳ್ತೇವೆ, ಇನ್ನೊಬ್ರು ಯಾರೋ ಹೇಳ್ಕೊಡ್ತಾರೆ ಕೇಳ್ತೇವೆ, ಎರಡು ಚಾರಿ ಆಗಲೇಬೇಕು. ಅದು ಹೊಸ್ತ ವೇದ ಕಂಡಿಡಿದವರು ಇರ್ತಾರಲ್ಲ, ವೇದ ಬರೆದವರಲ್ಲ, ಕಂಡು ಋಷಿಗಳಿಗೆ ಕಾಣುತ್ತೆ ಅದು ವೇದಗಳು. ಅವ್ರ ಬಗ್ಗೆ ಹೇಳ್ತೀರಿ, ಈಗ ಪರಂಪರೆ ಇಲ್ವಲ್ಲ, ಪರಂಪರೆ ಇದ್ರೆ ಕಂಡು ಹೊಸ್ತ ಕಂಡಿದ್ದಲ್ಲ ಅದು, ಪರಂಪರೆ ಇದ್ರೆ ಹೊಸ್ತ ಕಂಡಿದ್ದಲ್ಲ. ಸೊ ಹೊಸ್ತ ಕಂಡಿದ್ ಒಪ್ಕೊಂಡ್ರೆ ಪರಂಪರೆ ಇರೋದಿಲ್ಲ, ಅವಾಗ ಏನು ಮಾಡ್ತೀರಿ ಅಂತ ಕೇಳಿದ. ಒಳ್ಳೆ ಪ್ರಶ್ನೆಗಳಿವು, ತಕ್ಷಣ ಉತ್ತರ ಕೊಡ್ತಾರೆ ಆಚಾರ್ಯರು. ಹಾಗೆ ಹೇಳಬಾರ್ದು, ಪರಂಪರಾ ಎರಡು ಹುಡುಕ್ಬೇಕು ಅದರಲ್ಲಿ. ಪರಂಪರಾ ಸಿದ್ಧ ವೇದ ವಾಕ್ಯಾನುಸಾರಿತ್ವ, ಮೊದಲನೇದೇನು ಅಂದರೆ ಅದು ವೇದ ಮಂತ್ರ ಎಸ್ ಹೊಸ್ತು ಕರೆಕ್ಟೇ, ಅದ ಅರ್ಥ ಏನಿರುತ್ತಲ್ಲ ಬೇರೆ ವೇದಗಳಿಂದ ಏನು ಅರ್ಥ ಬಂದಿರುತ್ತಲ್ಲ ಅದು ವಿರುದ್ಧ ಅರ್ಥ ಹೇಳೋದಿಲ್ಲ ಫಸ್ಟ್. ಅದು ಯಾವಾಗ ಏನಾಗಿರ್ಬೇಕದು, ಇನ್ನು ಕನ್ಸಿಸ್ಟೆಂಟ್ ವಿತ್ ಅವೈಲಬಲ್ ವೇದಾಸ್ ಆಗಬೇಕು, ಅದು ಫಸ್ಟ್ ಗುಣ. ಇನ್ನೊಂದು ಗುಣ ಇದೆ, ವೇದ ದ್ರಷ್ಟೃಗುಣ ಮುಕ್ತ ಗುಣವತ್ವಾಚ್ಯತೇಷಾಂ. ಅವನೇನು ಹೇಳ್ಬೋದು ಈಗ ಅಂದರೆ, ನಾನೊಂದು ವೇದ ವಾಕ್ಯ ನಾನು ಕಣ್ತು ಅಂತ ಹೇಳ್ತೇನೆ, ಶಿವನೇ ಸರ್ವೋತ್ತಮತ್ವ ವಾಕ್ಯ ಕಂಡುಬಿಡ್ತೀನಿ, ಏನು ಮಾಡ್ತೀರಿ ಆಗೀಗ, ಅದಕ್ಕೆ ಹೇಳ್ತೇವೆ ಏನು ಯೋಚನೆ ಇಲ್ಲ. ವಿಷ್ಣು ಸರ್ವೋತ್ತಮತ್ವ ಹೇಳು ವೇದ ವಾಕ್ಯಗಳು ಎಲ್ಲ ಅಕ್ಸೆಪ್ಟೆಡ್ ಇದೆ ಎಲ್ಲರೂ ಕೂಡ, ಅದು ವಿರುದ್ಧವಾಗಿದೆ. ಆದರೆ ಏನು ಮಾಡಿದ್ದೀನಿ ನೀನೀಗ, ನೀನು ಇಂಟರ್ಪ್ರೇಟ್ ಮಾಡಿದ್ದಿ ಅಂತ ಅರ್ಥ, ಗೊತ್ತಾಯ್ತಾ. ಎಸ್ಟಾಬ್ಲಿಷ್ಡ್ ವೇದ ವಾಕ್ಯಕ್ಕೆ ಇನ್ ಅಕಾರ್ಡೆನ್ಸ್ ವಿತ್ ಡೆಮ್ ಇದ್ದಾಗ ಅದು ವ್ಯಾಲಿಡ್, ಹಾಗೇನೆ ಎಷ್ಟು ಇದ್ದಾಗ ಅದು ಕೃತಕ ಅಂತ ಗೊತ್ತಾಗುತ್ತೆ ಅಂತ ಟೆಸ್ಟ್ ಹೇಳಿಬಿಟ್ರು. ಇನ್ನೊಂದು ಟೆಸ್ಟ್ ಇದೆ, ವೇದ ದ್ರಷ್ಟೃಗುಣ ಮುಕ್ತ ಗುಣವತ್ವಾಚ್ಯತೇಷಾಂ ಮುಕ್ತಂಚ ಬ್ರಹ್ಮಾಂಡೇ ವಿಂಶಲಕ್ಷಣತೋ ಅನೂನಃ ತಪಸ್ವಿ ಬಹುವೇದವಿತ್ ವೇದ ಇತ್ತೇವ ಎಂ ಪಶ್ಯೇತ್ ಸವೇದೋ ಜ್ಞಾನದರ್ಶನ ಇತಿ ಬ್ರಹ್ಮಾಂಡ ಪುರಾಣದ ವಾಕ್ಯ. ಏನು ಅಂದರೆ, ವೇದವಾಕ್ಯ ಸ್ವಂತ ನನಗೆ ಕಾಣಿತು ಅಂತ ಯಾವನು ಹೇಳ್ತಾನೋ ಅವನಿಗೆ ಲಕ್ಷಣಗಳಿರುತ್ತೆ ಅಂತ ಹೇಳ್ತಾ. ಇವತ್ತು ಕಂಡ್ಕೊಂಡವನು ಪೊಲೀಸ್ ಅಂತ ಹೇಳಕ್ಕೆ ಬರುತ್ತಾ, ಯಾಕೆ ಪೊಲೀಸರಿಗೆ ಏನಿದೆ, ಒಂದು ಯೂನಿಫಾರ್ಮ್ ಇದೆ. ಸೊ ವೇದ ದಷ್ಟಾರ ಮುನಿಗಳಿಗೆ ಏನಿದೆ, ಲಕ್ಷಣದಲ್ಲೇ ಯೂನಿಫಾರ್ಮ್ ಇದೆ, ಅವ್ರ ದೇಹ ಆಗಿರುತ್ತೆ. ಆದ್ದರಿಂದ ಅವ್ರ ಮಾತು ಏನಾಗುತ್ತೆ ಆಟೋಮೆಟಿಕಲಿ, ಅದು ವ್ಯಾಲಿಡ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಈಗ ಎಷ್ಟು ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಇದೆ. ಇವ್ರು ಕಂಡ್ಕೊಂಡವ್ರು ಪೊಲೀಸ್ ಅಂತ ಬರ್ಲಿಕ್ಕೆ ಬರುತ್ತಾ, ಕಂಡ್ಕೊಂಡವ್ರು ಲೋಕಾಯುಕ್ತ ಅಂತ ಬರ್ಲಿಕ್ಕೆ ಬರುತ್ತಾ, ಏನಿದೆ ಅವರಿಗೆಲ್ಲ ಕೂಡ ಪೇಪರ್ಲ್ಲಿ ಬರ್ತಾ ಇರೋ ಮೋಸ ಮಾಡಿ ಸಿಕ್ಕಾಕೊಂಡಿರ್ತಾರೆಲ್ಲ ಕೂಡ. ಅವ್ರಿಗೆ ಆರ್ಡರ್ ಇರುತ್ತೆ, ಇದಿರುತ್ತೆ, ಐಡೆಂಟಿಫೈ ಕಾರ್ಡ್ ಇರುತ್ತೆ. ಇವರು ರೇಡ್ ಮಾಡಕ್ಕೆ ಬಂದವ್ರು ಕೂಡ ಏನು ತೋರಿಸ್ಬೇಕು, ಅವರು ಎಲ್ಲ ಇಲ್ಲ ಕಾರ್ಡ್ ರೇಡ್ ಮಾಡಕ್ಕೆ ಬಂದ್ರೆ ಗತಿಯಾರಾಗಬೇಕಾಗಿತ್ತು. ಈಗ ಎಲ್ಲ ಕೈ ತೊಳೆದು ಬಿಡ್ತಾರಾ, ತೋರಿಸ್ಬೇಕು ಅವನು ಈ ಮಧ್ಯೆ. ಆದ್ದರಿಂದ ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ, ಲಕ್ಷಣಗಳಿರುತ್ತೆ. ಅದೇ ಮಾತ್ರ ಮಧ್ಯಯುದ್ಧದಲ್ಲಿ ಹೇಳ್ತಾರೆ ಆಚಾರ್ಯ, ವೇದ ಸೂತ್ರಗಳ ಅರ್ಥ ಹೇಳ್ತಾ ಇದ್ದಾರೆ. ಒಬ್ಬನು ಬಂದ, ವಿದ್ಯಾಶಂಕರ ತೀರ್ಥ ಅಂತ ಕರೀತಾರೆ, ಕುದಿಪಸ್ತೂರು ಅಂತ ಕರೆದಿದ್ದಾರೆ. ಅದೇನು ಮಾಡ್ದ ಸ್ವಾಮಿ, ಏನು ವೇದನೇ ಬರೋದಿಲ್ಲ ನೀವು, ಭಾಷೆಗಳಿಂದ ಬರೋದಿಲ್ಲ ವೇದ ಸೂತ್ರಗಳಿಗೆ ಹೇಳ್ತ. ಸೂತ್ರಾರ್ಥವಾದ ಅಕೃತ ಭಾಷ್ಯ ಕೇಶ್ವಿತಿ, ಭಾಷ್ಯ ಬರೆದವರ ಬಗ್ಗೆ ಭಾಷ್ಯ ಬರೆದೇ ಇದ್ದವರು ಆಕ್ಷೇಪಣೆ ಮಾಡೋದು ಅಂತ ಕೇಳಿದ. ಪ್ರಶ್ನೆ ಆಚಾರ್ಯ ಹೇಳ್ತಾರೆ, ನೋಡಯ್ಯ ಭಾಷ್ಯವನ್ನು ವಿವರ್ಷೆ ಮಾಡ್ತಾ ಇದ್ದೆ. ವಿವರ್ಷೆ ಮಾಡೋದಕ್ಕೆ ಯಾರು ಕೂಡ ಏನು ಮಾಡಬೇಕಾಗಿಲ್ಲ, ಅಡ್ಡಿ ಮಾಡಾಗಿಲ್ಲ. ಅಡಿ ಮಾಡಲಿಕ್ಕೆ ಬರದೇ ಇರಬಹುದು, ಊಟ ಮಾಡಕ್ಕೆ ಬರುತ್ತೆ ತಾರೆ ನಿಮಗೆ, ರುಚಿ ಚೆನ್ನಾಗಿಲ್ಲ ಅಂದ್ರೆ ಅಡಿಗೆ ಮಾಡಕ್ಕೆ ಬರುತ್ತೆ ಅಂತ ಕೇಳಾಗಿಲ್ಲ. ಅದು ಊಟ ಮಾಡೋಣ ರೈಟ್, ಅದು ರುಚಿ ಬಗ್ಗೆ ಹೇಳೋದು ಯಾರು ರೈಟ್, ಅದು ಊಟ ಮಾಡೋಣ ರೈಟ್. ಅದು ನಾವು ವಿವರ್ಷೆ ಮಾಡ್ತಿದ್ದೇವೆ, ಏನೋ ತಪ್ಪಲ್ಲ ಅಂತ ಹೇಳಿದರು. ಅವನು ಹೇಳಿರ್ ಬಿಡಲಿಲ್ಲ ಅವನು ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದ ತಕ್ಷಣ ಸಭೆಯಲ್ಲಿ ಕೂತಿದ್ರಲ್ಲ ಅವ್ರು ಹೇಳ್ತಾರೆ ನೋಡಿ ಆಚಾರ್ಯ ಹೇಗಿದ್ದಾರೆ ನೋಡಿ ಇವರಿಗೆ ಎಂಥವ್ರು ಗೊತ್ತಾ ಇವರು ಒಂದಾರು ಅವಲಕ್ಷಣ ಇದೆ ಇವರಲ್ಲಿ ಸಂಪೂರ್ಣ ಸಂಲಕ್ಷಣ ಶರೀರ ಇವರು ಇಂಥವ್ರ ಬಾಯಲ್ಲಿ ಏನು ಬರೋದಿಲ್ಲ ಸುಳ್ಳು ಬರೋದಿಲ್ಲ ಹಾಗೆಲ್ಲ ಕೂಡ ಅಂತ ಹೇಳಿದರು ಆಗ ಅವನು ಪ್ರಾಬ್ಲಮ್ ಆಯಿತು ಅವನು ಇದು ಆ್ಯಕ್ಚುಲಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇದು ಆಗ ಅವನೇನು ಮಾಡಿದ ಅವ್ರ ಶಿಷ್ಯರಲ್ಲಿ ಏನು ಮಾಡಿದ್ರು ನಮ್ಮ ಗುರುಗಳು ಭಾರಿ ಕಡಿಮೆ ಅವ್ರ ಲಕ್ಷಣ ಇದೆ ಅಂತ ಹೇಳಿದರು ಏನು ಲಕ್ಷಣ ಇದೆ ಕೇಳಿದರೆ ಅವ್ರು ಪುಷ್ಟಕ ಎಷ್ಟು ದೊಡ್ಡದಿದೆ ಗೊತ್ತಾ ಅಂತ ಹೇಳ್ತಾರೆ ದಡ್ಡಾದ ಅವಲಕ್ಷಣ ಅಂತ ಹೇಳಿದರು ಆಮೇಲೆ ಅಲ್ಲಿ ಲಕ್ಷಣ ಜ್ಞಾನನೇ ಅವ್ರಿಗೆ ಇರಲಿಲ್ಲ ಲಕ್ಷಣಕ್ಕೂ ಒಂದು ಅರ್ಥ ಇರಬೇಕಲ್ಲ ಕೆಲವು ದೇಶದಲ್ಲಿ ಏನು ಮಾಡ್ತಾರಂತೆ ಮೂಗನ ಅಗಲ ಮಾಡ್ಕೊಂಡ್ಬಿಡೋ ಅದೇ ಲಕ್ಷಣ ಅವ್ರ ಪಾಯ ಅದೇ ಲಕ್ಷಣ ವಿಕೃತವಾದ ಚಿಂತನೆ ಈ ಗ್ರಾಮೀಣ ಟ್ರೈಬಲ್ ಇರ್ತಾರ ಪೀಪಲ್ಲು ಅವ್ರ ಸೌಂದರ್ಯದ ಕಲ್ಪನೆ ವಿಚಿತ್ರ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದೆಂದು ಆ್ಯಕ್ಚುಲಿ ಅಸಹ್ಯ ಬಟ್ ಅವ್ರ ದೃಷ್ಟಿಯಲ್ಲಿ ಆಗೈದೆ ಅಷ್ಟೇ ಅವ್ರ ಶಿಷ್ಯನ ದೃಷ್ಟಿಯಲ್ಲಿ ನಿಮ್ಮ ಗುರು ಸಂಲಕ್ಷಣ ಬರೀತಾ ಆದರೆ ಶಾಸ್ತ್ರ ದೃಷ್ಟಿಯಲ್ಲಿ ಅಲ್ಲ ಅವರು ಅಂತ ಹೇಳಿದ ತಕ್ಷಣ ಏನಾಯಿತು ಉತ್ತರ ಕೊಡ್ಲಕ್ಕಾಗಲಿಲ್ಲ ಮುಂದೆ ದೊಡ್ಡ ಗಲಾಟೆ ಮಾಡ್ಕೊಂಡು ಹೋಗ್ತಾನೆ ದಂಡ ಮುರಿತೇನೆ ಅಂತ ಹೇಳ್ತಾನೆ ಮುಡ್ಲಕ್ಕಾಗದೇನೆ ಪೆದ್ದ ಮುಖ ಮಾಡ್ಕೊಂಡು ಹೋಗಿಬಿಡ್ತಾನೆ ಆ ಕಡೆ ಇದರಲ್ಲಿ ಯಾತಕ್ಕೆ ಹೇಳ್ತಾರೆ ವೇದ ದೃಷ್ಟುಗಳಿಗೆ ಡೆಫಿನೆಟ್ ಆಗಿರೋ ಲಕ್ಷಣ ಇರೋದ್ರಿಂದ ಲಕ್ಷಣ ಬಿಟ್ಟಿರ್ಲಿಕ್ಕಾಗೋದಿಲ್ಲ ಆದ್ರಿಂದಾಗಿನೇ ಎಂದು ಕೂಡ ಏನು ಮಾಡಬೇಕಾಗ ವೇದವಾಕ್ಯವನ್ನು ವೇದವಾಕ್ಯ ಅಂತ ಪ್ರಸಾರಕ್ಕೆ ಬಂದೇ ಒಪ್ಪಬೇಕು ಕೃತಕ ವೇದದಲ್ಲಿ ಅತಿವ್ಯಾಪ್ತಿ ಬರೋದಿಲ್ಲ ಮತ್ತು ಹೊಸ ವೇದ ಕಂಡಿಡಿದವರಲ್ಲೂ ಕೂಡ ಲಕ್ಷಣ ಇರುತ್ತೆ ಆ ವೇದವಾಕ್ಯ ಇನ್ನೂ ಉಳಿದ ವೇದವಾಕ್ಯ ಏನಾಗಿರುತ್ತದೋ ಹೊಂದಾಣಿಕೆ ಆಗುತ್ತೆ ಆದ್ದರಿಂದ ಕಲ್ಪನೆ ಮಾಡೋಕೆ ಬರೋದಿಲ್ಲ ಇವೆಲ್ಲ ಎಷ್ಟು ಹೇಳಿದ್ದ ಆಚಾರ್ಯರು 8-10 ಲೈನ್ನ ಮುಗಿಸ್ಬಿಟ್ಟಿದ್ದಾರೆ ಇಷ್ಟು ವಿಷಯ ಬರೀ 8-10 ಲೈನ್ ಅಷ್ಟೇ ಟೀಕಾರ 80 ಪುಟದಷ್ಟು ಬರೀತಾರೆ ಅದರ ಮೇಲೆ ಇದೆಲ್ಲ ಬಾಯ್ಪಾಠ ಮಾಡಿಬಿಡ್ಬೇಕು ಸರ್ವಮೂಲ ಗ್ರಂಥಗಳ ವೈಶಿಷ್ಟ್ಯ ಅಂದರೆ ಎಲ್ಲ ಬಾಯ್ಪಾಠ ಆಗಬೇಕು ದೇವರ ತುಳಸಿ ರಚನೆ ಮಾಡ್ಬೇಕಾದ್ರೆ ಹೇಳ್ಕೊಂಡು ಹಾಕ್ಬೇಕು ಆ ಮಟ್ಟಿಗೆ ಬಾಯ್ಪಾಠ ಮಾಡಿದರೆ ಅದು ಜನ್ಮ ಜನ್ಮಕ್ಕೆ ಬರೋ ಶಾಸ್ತ್ರ ಇದು ಕಷ್ಟ ಇಷ್ಟೆಲ್ಲ ಕಷ್ಟಪಟ್ಟು ಬೇಗ ಹೋಗ್ಬಿಟ್ರೆ ಪಜಿತಿ ಆಗೋದು ಜನ್ಮ ಜನ್ಮದ ಆಸ್ತಿ ಆದ್ದರಿಂದ ಏನೇನು ಎಫರ್ಟ್ಸ್ ಹಾಕ್ತೇವೆ ನಾವು ಅದು ಏನಾಗುತ್ತದೋ ಪರಮಸಾರ್ಥಕ SLC ಮಾರ್ಕ್ಸ್ ಕಾರ್ಡ್ ಎಂದೂ ಕಳ್ಕೊಂಬೋದಿಲ್ಲ ಅದಕ್ಕೆ ಕೊನೆವರೆಗೂ ಬರುತ್ತೆ SLC ಮಾರ್ಕ್ಸ್ ಕಾರ್ಡ್ ಡೇಟ್ ಆಫ್ ಬರ್ತು ಮತ್ತೆ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾದ್ದೇ ಅದನ್ನು ಪ್ರೈವೇಟ್ ಸ್ಕೂಲ್ ಬಿಟ್ಬಿಟ್ಟು ಅದನ್ನು ಮಾತ್ರ ಬಿಡೋದಿಲ್ಲ ಇವತ್ತು ಆಚಾರ್ಯದ ಎಂತ ಕೇಳಿದ್ರೆ ಅದು ಮಾರ್ಕ್ಸ್ ಕಾರ್ಡ್ ಇದಕ್ಕೆ ಅದು ಡೇಟ್ ಆಫ್ ಬರ್ತ್ಗೆ ಅಪಾಯಿಂಟ್ಮೆಂಟ್ಗೆ SLC ಇದಲ್ಲ ಯಾವ ತಗೋತಾನೆ ಲೇಟೆಸ್ಟ್ ತೊಗೊಂಡಿರ್ತಾನೆ ಸರ್ವಮೂಲ ಅನ್ನೋದು ನಮ್ಗೆ ಎಲ್ಲ ಕಾಲಕ್ಕೂ ಬೇಕಾದ್ರು ಪ್ರಾಬಾಣ್ಯಂಚ ಸ್ವತಏವಾ ಈ ಹೊಸ ಲೆಕ್ಕ ತೆಗೆದವನು ನೋಡಿ ಹಾಗೆಲ್ಲ ಹೇಳಬಾರ್ದು ನೀವು ವೇದಗಳನ್ನ ಬರೆದಿರಲೇಬೇಕು ಇಲ್ಲವರು ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟೆ ಅದಕ್ಕೆ ಒಂದು ವಸ್ತು ವ್ಯಾಲಿಡ್ ಆಗಬೇಕಾದ್ರೆ ಬರೆದವನು ಯಾವನು ನೋಡಿ ವ್ಯಾಲಿಡಿಟಿ ಡಿಕ್ಲೇರ್ ಮಾಡ್ತೀವಿ ನಾವು ಬರೆದವನು ಯಾವುದು ನೋಡಿ ವೇದಗಳನ್ನು ವ್ಯಾಲಿಡ್ ಆರ್ ಇನ್ವ್ಯಾಲಿಡ್ ಅಂತ ಹೇಳ್ತೇವೆ ವೇದಗಳು ಬರದೇ ಇಲ್ಲ ಅಂದಮೇಲೆ ವ್ಯಾಲಿಡಿಟಿ ಇಲ್ಲ ಅಂತ ಹೇಳಿಬಿಟ್ಟ ವೇದಗಳು ಬರದ ಮೇಲೆ ತಾನೇ ಬರೋದು ಇವತ್ತು ಸರ್ವಮೂಲ ಗ್ರಂಥಗಳು ಯಾತಕ್ಕೆ ಪ್ರಮಾಣ ಮತ್ತು ಆಚಾರ ಬರೆದಿದ್ದಾರೆ ಸುಧಾ ಯಾತಕ್ಕೆ ಪ್ರಮಾಣ ಟೀಕಾರ ಬರೆದಿದ್ದಾರೆ ವೇದಗಳು ಪ್ರಮಾಣ ಅಲ್ಲ ಯಾರು ಬರೋದಿಲ್ಲ ಅಂತಂದ್ರೆ ಯಾಕೆ ಹೇಳ್ಬಾರ್ದು ನಾವೀಗ ಅದಕ್ಕೆ ಹೇಳ್ತಾರೆ ದಡ್ಡ ಪ್ರಾಮಾಣ್ಯದ ಕಲ್ಪನೆಗೆ ಅರ್ಥ ಆಗಿಲ್ಲ ವೆಲಿಡಿಟಿ ಅನ್ನೋದು ಬರದವನ ಯೋಗ್ಯತೆ ಮೇಲೆ ಬರೋದಿಲ್ಲ ಅಂತ ಹೇಳಿಬಿಡ್ತಾರೆ ವೆಲಿಡಿಟಿ ಎಲ್ಲಿರುತ್ತೆ ಪ್ರಾಮಾಣ್ಯಂಚ ಸ್ವತಏವ ಇದು ಬಹಳ ಇಂಪಾರ್ಟೆಂಟ್ ಸೆಲ್ಫ್ ವ್ಯಾಲಿಡಿಟಿ ಅಂತ ಒಂದು ಕಾನ್ಸೆಪ್ಟ್ ಇದು ಪ್ರಾಮಾಣ್ಯ ಸ್ವತಸ್ತ್ವವಾದ ಅಂತ ಕರೀತಾರೆ ಇದು ಬಹಳ ಮುಖ್ಯವಾದ ವಾದ ಇದು ಪ್ರಾಮಾಣ್ಯ ಸ್ವತಸ್ತ್ವವಾದ ಅಂದರೆ ಒಂದು ಯಾವುದೇ ಒಂದು ಆಗಮದೊಳಗೆ ಪ್ರಾಮಾಣ್ಯ ಎಲ್ಲಿರುತ್ತೆ ಅಂದರೆ ಅದರೊಳಗೆ ಇರುತ್ತೆ ಅಂತ ಹಾಲಿನ ಬಣ್ಣ ಎಲ್ಲಿರುತ್ತೆ ಹಾಲಿನೊಳಗೆ ಇರುತ್ತೆ ಹಾಲಿನ ರುಚಿ ಎಲ್ಲಿರುತ್ತೆ ಹಾಲಿನೊಳಗೆ ಇರುತ್ತೆ ಪ್ರಮಾಣಗಳು ಪ್ರಾಮಾಣ್ಯ ಎಲ್ಲಿರುತ್ತೆ ಪ್ರಮಾಣಗಳಲ್ಲೇ ಇರುತ್ತೆ ಆದ್ದರಿಂದ ಹೊರಗಿಂದ ಬರೋದಿಲ್ಲ ಇದು ನೈಯಾಯಕರಿ ಪ್ರಾಬ್ಲಮ್ ಇದು ಅವರ ಪ್ರಕಾರ ಒಂದು ಯಾಕೆ ಯಾವನೋ ಬರೆದಿರಲೇಬೇಕು ವೇದಗಳು ಕೂಡ ಅವನ ಪ್ರಕಾರ ಯಾರು ಬರೆದಿರಬೇಕು ದೇವರು ಬರೆದಿರಬೇಕಂತ ಇಲ್ಲವರು ಪ್ರಮಾಣ ಆಗ್ತಿದ್ದಿಲ್ಲ ಸ್ವಾಮಿ ಅದಕ್ಕೆ ದೇವರು ಬರೆದಿದ್ದು ಅಂತ ಹೇಳಿದ್ರು ಅಪೌರುಷಯ ಅಂತ ಒಪ್ತಾನೆ ಅಪೌರುಷಯ ಅಂತ ಒಪ್ತಾನೆ ದೇವ್ರು ಬರೆದು ಅಂತ ಹೇಳ್ತಾನೆ ಅಲ್ಲ ದೇವ್ರು ಬಂದ್ರೆ ಅಪೌರುಷ ಆಗತ್ತೆ ಅಂತ ಕೇಳಿದ್ರೆ ಹಾಗಲ್ಲ ದೇವ್ರು ಬೇರೆಯವ್ರು ಬರೋದಿಲ್ಲ ಅಂತ ಅರ್ಥ ಅಂತ ಹೇಳ್ತಾನೆ ಅರ್ಥ ಆಯ್ತಾ ಕೊನೆಗೆ ಏನಾಯ್ತು ಅದು ಪೌರುಷ ಏನಾಯ್ತು ಸೊ ದೇವ್ರು ಬರೆದಿದ್ದು ಅಪೌರುಷ ಆಗೋದಾದ್ರೆ ಇವತ್ತು ಮಹಾಭಾರತ ಏನಾಗಬೇಕಾಗಿದ್ರೆ ಯಾಕೆ ಬರೆದವ್ರು ಯಾರು ವೇದವ್ಯಾಸ ಅದು ಅಪೌರುಷ ಆಗ್ಬೇಕಾಗಿ ವ್ಯವಹಾರ ಇದೆಯಾ ಅದಕ್ಕೆ ನೀನೇ ಒಪ್ಕೊಂಡಿರ್ಬೋದು ವ್ಯವಹಾರ ಆಗಿಲ್ಲ ದೇರ್ಫೋರ್ ವೇದಗಳನ್ನು ಯಾವುದೇ ವಾಕ್ಯವನ್ನು ಒಪ್ಪಬೇಕಾದ್ರೆ ನೈಯಾಯಕರು ದೊಡ್ಡ ಡಿಫೆಕ್ಟ್ ಅದು ಹೆಸರಿಗೆ ದೊಡ್ಡ ಲಾಜಿಷಿಯನ್ ಅಂತ ಹೆಸರು ಅವರಿಗೆ ರಾಂಗ್ ಲಾಜಿಕ್ ಅದು ಒಬ್ಬನು ಬರೆದವನು ಯೋಗ್ಯನಾಗಿದ್ದರೆ ಪ್ರಾಮಾಣ್ಯ ಇರುತ್ತೆ ಬರೆದವನು ಅಯೋಗ್ಯನಾಗಿದ್ದರೆ ಅಪ್ರಾಮಾಣ್ಯ ಇರುತ್ತೆ ನಮಗೇನು ಗೊತ್ತಾಗ ನ್ಯೂಟ್ರಲ್ ಅಂತ ಹೇಳಿಬಿಡ್ತಾನೆ ತಪ್ಪದು ಇವತ್ತು ಪ್ರಮಾಣವಾಗಬೇಕಾದ್ರೆ ಬರೆದವನು ಮುಖ್ಯ ಅಲ್ಲ ಏನು ಮುಖ್ಯ ಆದರೆ ವಿಷಯ ಮುಖ್ಯ ವಿಷಯ ಸರಿ ಇದ್ದರೆ ಪ್ರಾಮಾಣ್ಯಂ ಸ್ವತಃ ದೋಷ ಬರಲಿಕ್ಕೆ ಏನಾಗಬೇಕಾಗ ಅಪ್ರಾಮಾಣ್ಯಂ ಸ್ವತಃ ಅಲ್ಲ ಮತ್ತೆ ಎರಡೂ ಸ್ವತಃ ಆಗಿಬಿಟ್ರೆ ಅರ್ಥನೇ ಇಲ್ಲ ಅಪ್ರಾಮಾಣ್ಯ ಯಾವಾಗ ಬರುತ್ತೆ ಒಬ್ಬನು ಬರೆದಾಗ ಬರೆದವನು ದೋಷ ಸಮೇತ ಬರುತ್ತೆ ಪ್ರಾಮಾಣ್ಯ ಯಾವಾಗ ಬರುತ್ತೆ ಪದಷ್ಟಾರ ಬರುತ್ತೆ ಅದಕ್ಕೆ ಸ್ವತಃ ಪ್ರಾಮಾಣ್ಯಂ ಅಂತ ಕರೀತಾರೆ ಲೋಕದೊಳಗೆ ಯಾವಾಗಲೂ ಪದ್ಧತಿ ಇರೋದೇ ಹಾಗೆ ಇದು ಹೊಸ ನಿಮಗೆಲ್ಲ ಹೊಸ್ತು ತಕ್ಷಣನೇ ಶಾಸ್ತ್ರ ಓದ್ದವ್ರಿಗೆ ಹೊಸ್ತಲ್ಲ ಪ್ರಾಮಾಣ್ಯ ಎಲ್ಲಿಂದ ಬರುತ್ತೆ ಅಂದರೆ ಸ್ವತಃ ಪ್ರಾಮಾಣ್ಯ ಆ್ಯಕ್ಚುಲಿ ಪ್ರಮಾಣ ನಾವೆಲ್ಲ ಮಾತಾಡ್ತಿರೋದು ಹಾಗೇನೆ ಯಾರೋ ಬರ್ತಾರೆ ಪರಿಚಯ ಮಾಡಿಕೊಡುತ್ತೆ ಇವರು ಭಾರಿ ಒಳ್ಳೆಯವರು ಅಂತಷ್ಟು ಏನು ಮಾಡ್ತೀವಿ ನಾವೀಗ ಸರಿ ಅಂದ ತಕ್ಷಣ ಸರಿ ಅಂದ್ಬಿಡ್ತೇವೆ ಅಷ್ಟೇ ಇವರು ಡಾಕ್ಟರು ಸರಿ ಅಂದ್ಬಿಡ್ತೇವೆ ಮತ್ತೇನು ಕ್ವಶನ್ ಮಾಡೋಕೆ ಹೋಗೋದಿಲ್ಲ ಗೊತ್ತಾಯ್ತಾ ಯಾಕೆ ಪ್ರಾಮಾಣ್ಯಂ ಸ್ವತಃ ಅದು ಯಾವಾಗ ನಾವು ಒಪ್ಪೋದಿಲ್ಲ ಅದನ್ನು ಇನ್ನೊಬ್ಬರು ಯಾವನು ಬರ್ತಾರೆ ಅವ್ರು 20 ಗಂಟೆ ಅದೇ ಮಾತು ಹೇಳ್ಕೊಂಡು ಬಂದಿದ್ದಾರೆ ಎಲ್ಲ ಸುಳ್ಳು ಅಂತ ಹೇಳ್ತಾರೆ ಹಾಗೆ ಅಪ್ರಾಮಾಣ್ಯಂ ಪರತಃ ಆಗ ಸ್ವಲ್ಪ ಡೌಟ್ ಬಂತು ಅದು ಬರೆದವರು ಏನರ್ಥ ಅದಕ್ಕೆ ಈಗ ಅದು ಬರೆದ ಏನರ್ಥ ಅದಕ್ಕೆ ಕರೆಕ್ಟ್ ಅಂತಾನೆ ಅರ್ಥ. ಆದರೆ ನೆನಪಿರಲಿ, ಅಪ್ರಾಮಾಣ್ಯಂ ಪರತಃ, ಒಬ್ಬನು ಯಾವನು ಬೈತಾರೆ ಇವನು ಕ್ರಿಮಿನಲ್ ಅಂತ ಹೇಳ್ತಾರೆ, ತಕ್ಷಣ ಗಲಾಟೆ ಮಾಡ್ತಾನ ಅವನು. ಏನು ಕೊಡ್ಬೇಕು ಅದಕ್ಕೆ ಪ್ರೂಫ್? ಪ್ರೂಫ್ ಕೊಟ್ಟರು ಅಲ್ಲ ಅಂತ ಹೇಳೋ ಜನ ಇದ್ದಾರೆ, ಅಂಥ ಕಾಲ ಬಂದಿದೆ ಅಲ್ಲಿಗ. ಪ್ರೂಫ್ ಕೊಟ್ಟಷ್ಟು ಏನಾಗ್ಬಿಡ್ತಾನ ಅವನು? ಅಪ್ರಾಮಾಣ್ಯ ಹೇಳ್ಬೇಕಾದ್ರೆ ಪ್ರೂಫ್ ಕೊಡಬೇಕು. ಆದ್ರೆ ಪ್ರಾಮಾಣ್ಯ ಹೇಳಕ್ಕೆ ಏನು ಕೊಡಬೇಕಾಗಿಲ್ಲ, ಸ್ವತಃ ಅಷ್ಟೇ. ಇದು ಹೊಸ ವಾದ ಇದು, ಎಲ್ಲರೂ ಬದುಕಿರೋದೇ ಹಾಗೆ ಇವತ್ತೇನು ದಿವಸ. ಪ್ರತಿಯೊಂದು ವ್ಯವಹಾರ ಮಾಡಬೇಕು, ಹೆಣ್ಣು ಗಂಡೆ ವ್ಯವಹಾರ ಮಾಡಬೇಕಾದ್ರೂ ಕೂಡ ಏನಂತ ಹೇಳ್ತಾರೆ, ಈ ಹುಡುಗಿ ಕೆಲಸದಲ್ಲಿ ಇದ್ದಾರೆ ಅಂತ ಹೇಳ್ಬಿಡ್ತಾರೆ. ಪಾಪ ಇವ್ರು ಹೋಗಿ ಯಾರು ಪುಣ್ಯಕ್ಕೆ ಇನ್ನೂ ಕೇಳೋದಿಲ್ಲ, ಎಂಗೇಜ್ಮೆಂಟ್ ಕಾಲಕ್ಕೆ ಸರ್ಟಿಫಿಕೇಟ್ ತಂದು ಇದೆಲ್ಲ ತೋರಿಸಿ ಕಾಲ ಬಂದು ಬರ್ಬೋದು. ಅದೆಲ್ಲ ಕೂಡ ಓದಿದ್ದಾನೆ ಬದುಕೋದು, ಯಾರು ಸರ್ಟಿಫಿಕೇಟ್ ಕೇಳೋದಿಲ್ಲ, ಕೆಲಸಕ್ಕೂ ಕೇಳೋದು, ಹೇಳ್ತಾನೆ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಸಾಮಾನ್ಯ ಸರಿಯಾಗೇ ಇರುತ್ತದು, ಕೆಲವರು ಮಹಾನುಭಾವರು ಇರ್ತಾರೆ, ಕಲೆಕ್ಟರ್ ಅಂತ ಹೇಳಿ ಮದುವೆ ಎಂಗೇಜ್ ಆಗಿಬಿಡುತ್ತೆ, ಬರೀ ಆಗೋಗುತ್ತೆ, ಆಮೇಲೆ ಬಿಲ್ ಕಲೆಕ್ಟರ್ ಅಂತ ಗೊತ್ತಾಗುತ್ತೆ, ಕತೆ ಬೂದಾಗುತ್ತೆ. ಇಂಥವ್ರು ಇವ್ರ್ಯಾರು ಇವರೆಲ್ಲ, ಇಂಥವ್ರು ಎಷ್ಟು ಸಿಗ್ತಾರೆ? ಕೆಲವು ಅಂತ ಕೇಸ್ ತೊಡೆ ಆಮೇಲೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ಲಿ ಕೇಳಿದ್ರೆ ಹುಡುಗರು ಡೈರೆಕ್ಟ್ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಏನ್ ಮಾಡ್ತಾರೆ? ಉಳಿದವರಿಂದ ಕೇಳ್ಕೋತಾರೆ. ಇವತ್ತು ಯಾವುದೇ ಹುಡುಗಿ ಕ್ಯಾರೆಕ್ಟರ್ ಸರಿ ಇದೆ ಅಂತ ಯಾರು ಕೇಳ್ತಾರ? ನಿಮ್ ಕ್ಯಾರೆಕ್ಟರ್ ಹುಡುಗನ ಕೇಳ್ತಾರ? ಕೇಳೋದಿಲ್ಲ. ಸಾಮಾನ್ಯ ಏನ್ ತಿಳ್ಕೊಂಡಿರ್ತಾರೆ? ಅನ್ಲೆಸ್ ಅದು ಡಿಸ್ಪ್ರೂವ್ಡ್, ಏನದು ಒಳ್ಳೆಯವರು ಅಂತಾನೆ ಅರ್ಥ. ಮುಂದೆ ಕಾಲ ಕೆಡ್ತಾ ಇದೆ ಅಷ್ಟೇ ಈಗ. ಅನ್ಲೆಸ್ ಅವರು ಪ್ರೂವ್ಡ್ ಕೆಟ್ಟವರು ಅಂತ ಅರ್ಥ ಅನ್ನೋ ಕಾಲಕ್ಕೆ ಬಂದ್ಬಿಟ್ಟಿದೆ. ಬರ್ತಾ ಬರ್ತಾ ಅದು ಆಕ್ಚುಲಿ ಹಾಗೆ ಅನ್ಬಾರ್ದು. ಪ್ರಾಮಾಣ್ಯಂ ಸ್ವತಃ, ಪ್ರಾಮಾಣ್ಯ ಸ್ವತಃ ಅಂತ ಒಪ್ಪಲೇಬೇಕು. ಇವತ್ತು ಯಾರು ಅನುಗ್ರಹ ಆಗ್ತಾರೆ, ಮನೆ ಊಟಕ್ಕೆ ಬನ್ನಿ ಅಂತಾರೆ, ಗ್ಯಾರಂಟಿ ಹೇಳ್ತಿದ್ದೀರಾ? ಮತ್ತೆ ಕೈ ಕೊಟ್ಟಿಲ್ಲ ಸಾರೆ, ಇವತ್ತು ಕೇಳ್ತೀವಿ ನಾವೀಗ. ಅವನು ಮಾಡಿದ್ದೆಲ್ಲ ಬಡಿಸ್ತಿರ್ತಾನೆ, ವಿಷ ಗಿಷ ಹಾಕೋದಿಲ್ವಲ್ಲ, ಯಾರಾದ್ರು ಕೇಳೋ ಬ್ಯಾಸ್ ಇಟ್ಕೊಂಡಿದ್ದಾರೆ ಇದ್ರ. ಯಾಕೆ ಊಟಕ್ಕೆ ಬನ್ನಿ ಅಂದ್ರೆ ಉಳಿದೆಲ್ಲ ಏನದು ಅಂಡರ್ಸ್ಟುಡ್ ಅದು, ಅದೇ ರೀತಿ. ಆದರೆ ಬೈದಾಗ ಮಾತ್ರ ಏನು ಮಾಡಬೇಕು? ದಾಖಲೆ ಕೊಟ್ಟು ಮಾತಾಡು ಅಂತ ಹೇಳ್ತಾರೆ. ನಾನು ಸುಳ್ಳೆ ಒಂದು ಹೇಳಿದ್ದೀನಿ ತೋರಿಸಯ್ಯ ಅಂತ ಹೇಳ್ತಾರೆ. ಈ ಆಚಾರ್ಯ ಏನು ಹೇಳಿದ್ದಾರೆ? ಆ್ಯಕ್ಚುಲಿ ಯು ಆರ್ ಪ್ರಾಕ್ಟೀಸಿಂಗ್ ಇಟ್. ಇಲ್ಲದವ್ರು ಏನಾಗ್ತಿತ್ತು ವ್ಯವಹಾರ? ಹಾಳೆ ಯಾರು ಮಾತಾಡಲಿಕ್ಕೆ ಬರ್ತಿರ್ಲಿಲ್ಲ. ಪ್ರತಿಯೊಬ್ಬರು ಕೂಡ ಇದಾಗ್ತದೆ, ಟಿಕೆಟ್ ಕೊಡ್ತಾನೆ ಕಂಡಕ್ಟರು, ನಾವು ವೆರಿಫಿಕೇಶನ್ ಕಳಿಸ್ತೀವಿ ಯಾರಿಗಾರ ಅದನ್ನ ಕೊಡ್ತಾನೆ ಇಸ್ಕೊಂಡ್ಬಿಡ್ತೀವಿ ಅಷ್ಟೇ. ಯಾತಕ್ಕೆ? ಅವ್ರು ಅಪಾಯಿಂಟೆಡ್ ಅವನು, ಆದ್ರಿಂದ ಕರಿ ಇರುತ್ತೆ. ಪ್ರಾಮಾಣ್ಯಂ ಸ್ವತಃ, ಯಾವ ಪೇಪರಲ್ಲಿ ಬರುತ್ತೋ ಕಂಡಕ್ಟರ್ ತಾನೇ ಪ್ರಿಂಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ, ಹುಷಾರಾಗಿರಿ, ಅವಾರ ಯೋಚನೆ ಮಾಡಿ ಶುರು ಮಾಡ್ತೀವಿ. ಅದರವೈಸ್ ಏನು ಮಾಡ್ತೇವೆ? ನಾವು ಅದನ್ನು ಒಪ್ಕೊಂಡ್ಬಿಡ್ತೇವೆ. ಪ್ರಾಮಾಣ್ಯ ಸ್ವತಃ ಅಂದ್ರೆ ಇದೇನೆ. ಇಲ್ಲದೆ ಹೋದ್ರೆ ಏನಾಗುತ್ತೆ ಗೊತ್ತಾ? ಅವನೇ ಹೇಳುತ್ತಾ ನೋಡ್ರಿ, ಹಾಗಲ್ಲ, ಪರೀಕ್ಷೆ ಮಾಡಿ ಪ್ರಾಮಾಣ್ಯ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಆಯ್ತಪ್ಪ, ಇವನೊಂದು ಪರೀಕ್ಷೆ ಮಾಡಿದ್ರಿ, ಆ ಪರೀಕ್ಷೆ ಕೂಡ ಏನಾಗಬೇಕದು? ವೇದರ್ ಪ್ರಾಮಾಣ್ಯ ಸ್ವತಃ ಒಪ್ಪಬೇಕೆ? ಒಪ್ತೇವಿಲ್ಲ ನೀನೀಗ, ಒಪ್ಪೋದಿಲ್ಲ ಅಂದ್ರೆ ಇನ್ನೊಂದು ಬೇಕು, ಅದಕ್ಕೆ ಮತ್ತೊಂದು ಬೇಕು, ಅವನಿಗೆ ಎಲ್ಲಿಗೆ ಹೋಗುತ್ತೆ? ಅದಕ್ಕೆ ಅನ್ಯಥಾ ಅನವಸ್ಥಾನ, ಎಂಡ್ಲೆಸ್ ಆಗಿಬಿಡುತ್ತದು. ಇವನ್ ಮಾತು ಕೇಳಿ, ಎಷ್ಟು ಕಮಿಷನ್ ಮಾಡಿದ್ದು, ಅವನು ಕಮಿಷನ್ ಮಾಡ್ದ, ಇನ್ನೊಂದು ಕಮಿಷನ್ ಎಕ್ಸಾಮಿನ್ ಮಾಡಕ್ಕೆ ಅದೊಂದು ಕಮಿಷನ್ ಮಾಡ್ದ, ಮತ್ತೊಂದು ಕಮಿಷನ್ ಮಾಡ್ದ, ಕೊನೆಗೆ ಏನಾಯ್ತು ಅಲ್ಲಿಗೆ? ಪೂರ್ತಿ ಅನವಸ್ಥಾಮಯ ವ್ಯವಸ್ಥೆ ಕೆಟ್ಟು ಹೋಗಿಬಿಡುತ್ತೆ, ಮಾಡಬಾರ್ದು ಹಾಗೆಲ್ಲ. ನಚ ಉಕ್ತ ಯುಕ್ತಿಯಧೀನತ್ವಂ ಪ್ರಾಮಾಣ್ಯಸ್ಯ. ಆಗ ನೋಡಿ ಸಿಕ್ಕಾಕೊಂಡ್ರಿ ಆಚಾರ್ಯ ಅಂತ ವಾದಿ ಬಿಡೋದಿಲ್ಲ ಅವನು. ಇಷ್ಟೊತ್ತು ವೇದಗಳು ಪ್ರಮಾಣ ಅಂತ ಹೇಳೋ ಕೊಟ್ಟಿದ್ದೀರಲ್ಲ, ಮತ್ತೆ ಸ್ವತಃ ಪ್ರಮಾಣ ಯಾಕೆ ಹೇಳಬೇಕಾಗಿತ್ತು ಅಂತ ಕೇಳ್ತಾರೆ. ನೀವೇ ಸಿಕ್ಕಾಕೊಂಡ್ಬಿಟ್ರಲ್ಲ ಪ್ರಮಾಣ ಕೊಟ್ಟು ಅಂತ ಕೇಳಿದರೆ, ದಡ್ಡ ನಾವು ವೇದ ಪ್ರಾಮಾಣ್ಯ ಪ್ರಮಾಣ ಕೊಟ್ಟಿಲ್ಲ, ನೀನು ಹೇಳಿ ಅಪ್ರಾಮಾಣ್ಯ ಇಲ್ಲ ಅಂತ ಹೇಳಿದು ಕೊಟ್ಟಿದ್ದೇವೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅಪ್ರಾಮಾಣ್ಯ ಇಲ್ಲ ಅಂತ ಹೇಳಿದು ಕೊಟ್ಟಿದ್ದೇವೆ ಹೊರತು ಪ್ರಾಮಾಣ್ಯ ಎಲ್ಲಿದೆ? ಅದರಲ್ಲೇ ಇದೆ. ಬುದ್ಧಿದೋಷ ನಿರಾಸ ಮಾತ್ರ ಕಾರಣತ್ವ ಯುಕ್ತಿ ನಾಮ್. ಯುಕ್ತಿಗಳ ಪರ್ಪಸ್ ಏನು ಅಂದರೆ ಬುದ್ಧಿದೋಷ ತೆಗೆದುಹಾಕೋದಷ್ಟೇ ಹೊರತು ನಿಜವಾಗಲೂ ಪ್ರಾಮಾಣ್ಯ ಎಲ್ಲಿರುತ್ತೆ? ಅದರೊಳಗೆ ಇರುತ್ತೆ ಅಂತ ಹೇಳ್ತಾರೆ. ದೃಷ್ಟಾಂತ ಕೊಡ್ತಾರೆ. ಒಂದು ಆನೆ ಹೋಗ್ತಾ ಇತ್ತು, ನಿಂತು ಬಿಡುತ್ತೆ ತಕ್ಷಣನೇ. ಆನೆ ಹೋಗ್ತಾ ಇತ್ತು, ನಿಂತು ಬಿಡುತ್ತೆ. ಆನೆಗೆ ಹೋಗಬೇಕು ಎಂಬುದು ಏನದು? ಏನದು? ಸ್ವಭಾವ, ಸ್ವತಃ ಅದು ಒಂದು ಗೊತ್ತಾಯ್ತಾ? ಯಾಕೆ ನೋಡಿದ? ಮುಳುಚಿಸ್ಕೊಂಡ್ಬಿಟ್ಟಿತ್ತು. ಆ ಮುಳ್ಳು ಕಿತ್ತಿದ, ಒಬ್ಬನು ಮುಳು ಕಿತ್ತುಬಿಟ್ಟ, ಮತ್ತೆ ಹೋಗ್ಲಿಕ್ಕೆ ಶುರುವಾಯ್ತು. ನೋಡಿದ್ರ ಮುಳ್ಳು ಕಿದ್ದಿದ್ದಕ್ಕೆ ಆನೆ ಹೋಗ್ತಿದೆ. ಹೇಳಕ್ ಬರುತ್ತಾ? ಮುಳ್ಳು ಕಿದ್ದಿದ್ದಕ್ಕೆ ಆನೆ ಹೋಗ್ತಿದೆಯಾ? ಆನೆ ಹೋಗೋದು ಸ್ವಭಾವ. ಮತ್ತೆ ನಿಂತಿದ್ದಕ್ಕೆ ಅಪ್ರಾಮಾಣ್ಯಂ ಪರತ, ಮುಳ್ಳು ಬಂದದ್ದು ನಿಂತಿತ್ತದು, ಮುಳ್ಳು ತೆಗೆದು ಬಿಟ್ಟ. ಮುಳ್ಳಿನ ಪರ್ಪಸ್ ಏನು? ನಡಿಗೆ ಕೊಡೋದಲ್ಲ, ನಡಿಗೆ ನಿಲ್ಲಿಸಿದ್ದು ತೆಗೆಯೋದಷ್ಟೇ. ಗೊತ್ತಾಯ್ತಾ? ಸೊ ಇಷ್ಟೊತ್ತು ಮಾಡಿದ ವಾದ ಯಾತಕ್ಕೆ ಹೇಳಿದ್ದು? ನಿನ್ನ ಮಾತು ಕೇಳಿ ಮುಳ್ಳು ಚುಚ್ಚಿತ್ತು ಕೆಲವು ಶಿಷ್ಯರಿಗೆ, ಅದನ್ನ ತೆಗೆದಾಗ್ಲಿಕ್ಕೆ ಮಾಡಿದ್ದೆ ಹೊರತು ನಿಜವಾಗ್ಲೂ ಕೂಡ ಎಲ್ಲಿದೆ ಪ್ರಾಮಾಣ್ಯ ಅನ್ನೋದು? ಅದರಲ್ಲೇ ಇದೆ. ಅದೆಲ್ಲ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ನೋಡ್ಬೇಕು ನಿಮಗೆ. ಇವೆಲ್ಲ ನಿತ್ಯ ಜೀವನಕ್ಕೆ ಬೇಕು ನಮಗೆ, ನಮ್ಮ ಮೋಕ್ಷಕ್ಕೆ ಹೋಗಿರಬೇಕು, ಅವರೆಲ್ಲ ತಿಳ್ಕೊಬಾರ್ದು. ಬದುಕಬೇಕಾದ್ರೆ ಇವೆಲ್ಲ ತಿಳ್ಕೊಂಡಿರ್ಬೇಕು ಮೊದಲು ಸರಿಯಾಗಿ. ಅದೃಷ್ಟ ಬುದ್ಧಿ ನಾವು ಸ್ವತೈವ ಸಿದ್ಧತ್ವಾಚ್ಯ ಪ್ರಾಮಾಣ್ಯಸ್ಯ. ಅದೃಷ್ಟ ಬುದ್ಧಿಯ ಜನಗಳಿಗೆ ಪ್ರಾಮಾಣ್ಯ ಎಂಬುದು ಏನಾಗಿರುತ್ತೆ? ಸ್ವತಃ ಸಿದ್ಧವಾಗಿರುತ್ತೆ. ಮತ್ತೆ ಆಕಾಂಕ್ಷಾಯಾಮೇವ ಪ್ರಮಾಣಾಂತರಾಪೇಕ್ಷತ್ವಾತ್ ಅರವಸ್ಥಾಭಾವ ಇತಿ ವಾಚ್ಯಂ. ಆಕಾಂಕ್ಷೆ ಬಂದಾಗ್ಲೇನೆ ಪ್ರಮಾಣಾಂತರ ಬೇಕಾಗುತ್ತೆ. ಆಕಾಂಕ್ಷೆನೆ ಬರೋದು ಏನು ಮಾಡ್ತೀರಿ ಅಂತ ಕೇಳಿದರೆ, ನೀನು ಪ್ರಶ್ನೆ ಪ್ರಕಾರ ಬರಬೇಕಾಗುತ್ತೆ. ಆಕಾಂಕ್ಷಾಯವ ಬುದ್ಧಿದೋಷಾತ್ಮಕತ್ವಾತ್, ಇದು ಪ್ರಮಾಣ ಹೌದಲ್ಲೋ ಅಂತ ಯೋಚನೆ ಬರಬೇಕಾದ್ರೇ ತಲೆ ಕೆಟ್ಟಿದೆ, ಯಾರೋ ಮೈಂಡ್ ಪೊಲ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಉಳಿದವರಿಗೆ ಬುದ್ಧಿ ಬರೋದೇ ಇಲ್ಲ. ಈ ದುಷ್ಟ ಬುದ್ಧಿ ರಾಮಯವ ಅಪ್ರಾಮಾಣ್ಯ ಸಂಖ್ಯೆತಿ ಪರತೋ ಅಪ್ರಾಮಾಣ್ಯಂ. ಯಾರು ಬುದ್ಧಿ ಕೆಟ್ಟಿರುತ್ತಲ್ಲ ಅವರು ಅಪ್ರಾಮಾಣ್ಯ ಶಂಕೆ ಮಾಡ್ತಾರೆ, ಉಳಿದವರು ಮಾಡೋದಿಲ್ಲ. ಅದರಿಂದಾಗೇನೆ ಪ್ರಾಮಾಣ್ಯಂತ ಸ್ವತಃವ ಸಿದ್ಧ. ಪ್ರಾಮಾಣ್ಯ ಎಂಬುದು ಸ್ವತಃ ಅಂತ ಸಿದ್ಧವಾಯಿತು ಅಂತ ಹೇಳ್ತಾರೆ. ಇವೆಲ್ಲ ಮನೆಯಲ್ಲಿ ಮೊದಲೇ ಹೇಳಿದಂತೆ ತುಂಬ ಸರಿ ಓದಬೇಕಾದದ್ದು, ಓದ್ಕೊಂಡು ಬರಬೇಕು, ಮನೆಯಲ್ಲಿ ಓದಬೇಕು. ಅವತ್ತಿಂದ ಅವತ್ತಿಗೆನೆ ಎಷ್ಟೇ ಕಡಿಮೆ ತಿರ್ತಿದ್ದು ಅದು ಗಟ್ಟಿಯಾಗಿ ಉಳಿಯುತ್ತೆ. ಹೆಚ್ಚು ತಿಳಿದ ಹೋದ್ರೂ ಪರವಾಗಿಲ್ಲ, ತಿಳಿದಷ್ಟೇನಾಗಬೇಕು, ಗಟ್ಟಿ ಉಳಿದುಬಿಟ್ರೆ ಸಹ ಮುಂದೆಲ್ಲ ಅನುಕೂಲ ಆಗುತ್ತೆ. ಆಚೆ ಉಚ್ಚಾರಣ ಕಾಲೆಯವ ವರ್ಣಾನ ಉತ್ಪತ್ತಿ ರೀತಿ ವಾಚ್ಯಂ. ಈ ಹೊಸ ಪ್ರಶ್ನೆ ತೆಗೆದ ನೋಡಿದ್ರ, ನೀ ಹೇಳೋದು ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು. ಯಾತಕ್ಕೆ? ವರ್ಣ ವೇದಗಳು ಅಂದ್ರೆ ಏನಪ್ಪ? ವಾಕ್ಯಗಳು. ವಾಕ್ಯಗಳು ಅಂದ್ರೆ ಏನಪ್ಪ? ಪದಗಳಿರಬೇಕು. ಪದಗಳಲ್ಲಿ ಏನಿರಬೇಕು? ವರ್ಣಗಳಿರಬೇಕು. ವರ್ಣಗಳೇ ಅನಿತ್ಯ. ವರ್ಣಗಳೇ ಅನಿತ್ಯ ಅಂದಮೇಲೆ ಇನ್ನು ಪದಗಳು ಹೇಗೆ ನಿತ್ಯ ಆಗತ್ತೆ? ಪದಗಳು ನಿತ್ಯ ಅಲ್ಲ ಅಂದಮೇಲೆ ವಾಕ್ಯ ಹೇಗೆ ನಿತ್ಯ ಆಗತ್ತೆ? ವಾಕ್ಯ ನಿತ್ಯ ಅಲ್ಲ ಅಂದಮೇಲೆ ವೇದಗಳು ಹೇಗೆ ನಿತ್ಯ ಆಗತ್ತೆ? ಇದೊಂದು ಆರ್ಗ್ಯುಮೆಂಟ್. ತಕ್ಷಣ ಉತ್ತರ ಕೊಡ್ತಾರೆ. ಅವನ ಕಾನ್ಸೆಪ್ಟ್ ಏನಿತ್ತು? ವರ್ಣಗಳು ನಾವು ಮಾತಾಡಿದಾಗ ಬರುತ್ತೆ, ಇಲ್ಲದ ಹೋಗುತ್ತೆ ಅಂತ ಹೇಳಿದ. ಅದೇ ತಪ್ಪು ಅಂತ ಹೇಳಿದ. ನೆಚ್ಚೆ ಉಚ್ಚಾರಣ ಕಾಲೆಯ ವರ್ಣ ನಾಮ ಉತ್ಪತ್ತಿ ರೀತಿ ವಾಚ್ಯಂ. ಉಚ್ಚಾರಣೆ ಮಾಡಬೇಕು ವರ್ಣ ಹುಟ್ಟುತ್ತೆ ಅಂತ ಹೇಳೋದು ತಪ್ಪು. ವರ್ಣಗಳು ಯಾವಾಗಲೂ ಏನಾಗಿವೆ? ಎಲ್ಲ ಕಾಲಕ್ಕೂ ಇವೆ. ಉಚ್ಚಾರಣೆ ಮಾಡಿದಾಗ ಏನಾಗುತ್ತವು? ಅಭಿವ್ಯಕ್ತವಾಗುತ್ತೆ ಹೊರತು ಅವು ಹುಟ್ಟಿ ಬರೋದಿಲ್ಲ. ಇಂಪಾರ್ಟೆಂಟ್ ಇಲ್ಲಿ ಗಾಢಾಂಧಕಾರ ಇದೆ. ಒಬ್ಬರು ಕಾಣೋದಿಲ್ಲ, ಒಂದು ವಸ್ತು ಕಾಣೋದಿಲ್ಲ. ಗೊತ್ತಾಯ್ತಾ? ಸ್ವಿಚ್ ಹಾಕ್ತಾರೆ, ಬೆಳಕು ಎಲ್ಲರೂ ಕಾಣ್ತಾರೆ. ಈ ಬೆಳಕು ಬಂದಿದ್ದಕ್ಕೆ ವಸ್ತು ಸೃಷ್ಟಿ ಆದವ? ಈಗ ಏನಾದವು? ಇರೋದು ಕಾಣ್ತಾ ಇವೆ ಅಷ್ಟೇ. ಸೊ ಈ ಧ್ವನಿ ಎಂಬ ವರ್ಣನ ಏನು ಮಾಡುತ್ತೆ? ಅಭಿವ್ಯಕ್ತಿಗೊಳಿಸುತ್ತೆ ಹೊರತು ಕ್ರಿಯೇಟ್ ಮಾಡೋದಿಲ್ಲ. ಇವೆಲ್ಲ ಎಂಥ ಸೈನ್ಸ್ ಗೊತ್ತಾ ಇದು? ವರ್ಣಗಳ ನೇಚರ್ ಏನು? ಅವು ಸೃಷ್ಟಿಯಾಗುತ್ತೋ ಯಾವಾಗಲೂ ಇರುತ್ತೋ ಅಂದರೆ ವರ್ಣಗಳು ಯಾವಾಗಲೂ ಇರುತ್ತೆ. ಎಲ್ಲಿರುತ್ತೆ? ಸರ್ವತ್ರ ವ್ಯಾಪ್ತವಾಗಿರುತ್ತೆ. ವರ್ಣಗಳಲ್ಲಿ ಜಾಗನೇ ಇಲ್ಲ. ನಾವು ಬಾಯಲ್ಲಿ ಮಾತಾಡಲಿಕ್ಕೆ ಕೊಟ್ಟಾಗ ಏನಾಗುತ್ತೋ? ಅದು ವರ್ಣ ಅಭಿವ್ಯಕ್ತವಾಗುತ್ತೆ ಹೊರತು ಬಾಯಿಂದ ವರ್ಣ ಬರೋದಿಲ್ಲ. ಅಭಿವ್ಯಂಜಕ ಪದಾರ್ಥಗಳೆಲ್ಲ ಕೊಡೋದು. ಧ್ವನಿ ಎಂಬುದೇನದು? ವರ್ಣದ ಅಭಿವ್ಯಂಜಕ ಪದಾರ್ಥನೇ ಹೊರತು ಅದು ಸೃಷ್ಟಿಕಾರಕವಾದ ನಿನ್ನೆ ಬಂತ ಉಪಾಧಿ ಎಂಬುದು ಏನು ಮಾಡುತ್ತೆ? ಜ್ಞಾಪಕನೇ ಹೊರತು ಕಾರಕ ಅಲ್ಲ. ಧ್ವನಿ ಎಂಬುದು ಕಾರಕ ಅಲ್ಲ. ಧ್ವನಿ ಎಂಬುದು ಏನದು? ಜ್ಞಾಪಕ ಮಾತ್ರ. ನೈಯಾಗಿ ಯಾವುದು ಗೊತ್ತಿದ್ದಿಲ್ಲ ಅವರಿಗೆ. ಅವ್ರು ಮಾಡಿದ್ದೆಲ್ಲ ಹೆಸರು ಏನೋ ರಾಜೇಶನ್ ಹೆಸರು ಅವರಿಗೆ. ಎಲ್ಲ ರಾಂಗ್ ಲಾಜಿಕ್. ಇವತ್ತಿಗೂ ಲಾಜಿಕ್ ಓದ್ತಾರೆ ಓದ್ತಾರೋ ಉಚ್ಚಾಬಿಟ್ಟು ಜನ ಓದ್ತಾರೆ ತರ್ಕಶಾಸ್ತ್ರ. ಆ್ಯಕ್ಚುಲಿ ಅದು ತರ್ಕಶಾಸ್ತ್ರ ಏನದು? ತಪ್ಪು ಶಾಸ್ತ್ರ. ಗೊತ್ತಾಯ್ತಾ? ನಿಜವಾದ ತರ್ಕಶಾಸ್ತ್ರ ಯಾವುದು ಅಂದರೆ ಬ್ರಹ್ಮತರ್ಕ. ಪ್ರಮಾಣ ಲಕ್ಷಣ ಸರಿಯಾದ ತರ್ಕ, ಕಥಾಲಕ್ಷಣ ತರ್ಕ ಅಷ್ಟೇ ಹೊರತು ಇವೆಲ್ಲ ಆಭಾಸ ತರ್ಕಗಳು. ಪ್ರಾಮಾಣ್ಯಂಚ ಸ್ವತಏವ ಅನ್ಯಥಾ ಅನವಸ್ಥ. ಅದೆಲ್ಲ ಮುಗೀತು. ಅದೆಲ್ಲ ಡಿಟೇಲಾಗಿ ಹೇಳ್ತಾ ಹೋಗ್ತಾರೆ. ಸ್ವಾಮಿ ಆಗಿದ್ದು ಉಚ್ಚಾರಣೆ ಕಾಲದಲ್ಲಿ ಬಂತಲ್ಲ ಅಂತ ಕೇಳಿದರೆ ಅಲ್ಲ, ಅವೆಲ್ಲ ಕೂಡ ನಿಜವಾಗಲೂ ಕೂಡ ವರ್ಣಗಳು ನಿತ್ಯನೇ. ನಿತ್ಯ ಅಂತ ಹೇಳೋದಕ್ಕೆ ಏನು ಆಧಾರ ಅಂದರೆ ಪ್ರತ್ಯಭಿಜ್ಞಾನೇ ಕಾರಣ. ಪ್ರತ್ಯಭಿಜ್ಞ ಅಂದ್ರೆ ಏನು? ಸೋಯಂ ಗಕಾರ ಸೋಯಂ ಅಕಾರ. ನಾನು ಗುರು ಹೇಳಿದ ಅಕಾರವನ್ನು ನಾನು ಹೇಳ್ತಾ ಇದ್ದೇನೆ, ನಾನು ಹೇಳಿದ ಗಕಾರ ಶಿಷ್ಯ ಹೇಳ್ತಾನೆ. ಈ ರೀತಿ ಪರಂಪರೆ ಏನು ಹೇಳ್ತಾ ಇದೆ? ಪ್ರತ್ಯಭಿಜ್ಞ ಹೇಳ್ತಾ ಇದೆ. ಪ್ರತ್ಯಭಿಜ್ಞಾದಿಂದ ಪ್ರತ್ಯಭಿಜ್ಞ ಅಂದ್ರೆ ಏನು? ರೆಕಗ್ನಿಷನ್ ಅಂತ ಅರ್ಥ. ಮೊದಲು ನೋಡಿದ ನಾವೇ ನೋಡ್ತೀವಿ, ಓ ಅವರೇ ಇವರು ಅಂತೀವಲ್ಲ, ಆ ಥರ ಅವರೇ ಇವರು ಅಂತ ಹೇಳಿದಾಗ ಈಗ ನೋಡೋರು ಆಗ ನೋಡೋರು ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು. ಸೊ ಅದೇ ಗಕಾರ ಅದೇ ವೇದ ಅಂತ ಹೇಳಿದಾಗ ಅದೇ ಒಂದೇ ಅಂತ ಆಯ್ತು ಹೊರತು ಬೇರೆ ಆಗಲಿಲ್ಲ ಅಂತ ತಿಳಿಸಿ ನಿಲ್ಲಿಸಿಬಿಟ್ರು. ಇದು ಒಪ್ಪೋದಿಲ್ಲ ಅಂತ ಖಂಡನೆ ಮಾಡ್ತಾರೆ. ವಿಷಯ ಆಮೇಲೆ ಆಗಲಿ, ಇಷ್ಟೆಲ್ಲ ಬಿಟ್ಟು ನೋಡಿದಿರಾ, ಹಾಗೆಲ್ಲ ಮಾಡಬೇಡಿ. ನಚ ಅನುಮಾನಾದೀನ ಆಗಮಿನ ಪ್ರಾಮಾಣ್ಯಂ ಧರ್ಮಾದಿಷು ತದಗೋಚರತ್ವ. ಇದೆಲ್ಲ ಬಿಟ್ಟುಬಿಟ್ಟು ಯುಕ್ತಿಯಿಂದಲೇ ಯಾತಕ್ಕೆ ಹೇಳಬಾರದು ಅಂದರೆ ಹೇಳೋದಕ್ಕೆ ಬರೋದಿಲ್ಲ. ಯಾತಕ್ಕೆ? ಬಿಯಾಂಡ್ ಸ್ಕೋಪ್ ಆಫ್ ಯುಕ್ತಿ. ಯಾವುದೇ ಲಾಜಿಕ್ ಈಗ ಬಿಯಾಂಡ್ ಆಗಿರೋದು. ಧರ್ಮಾಧರ್ಮಗಳು ಅತೀಂದ್ರಿಯ ಪದಾರ್ಥಗಳು. ಅತೀಂದ್ರಿಯ ಪದಾರ್ಥದಲ್ಲಿ ಏನು ಮಾಡಬಾರ್ದು? ಅನುಮಾನ ಉಪಯೋಗಿಸ್ಲಿಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ? ಭೌತಿಕ ವಿಷಯದಲ್ಲಿ ಯುಕ್ತಿ ಹೆಲ್ಪ್ ಮಾಡುತ್ತೆ, ಬೇಸಡ ಅನ್ ಪ್ರತ್ಯಕ್ಷ. ಅತೀಂದ್ರಿಯ ವಿಚಾರದಲ್ಲಿ ಮಾತ್ರ ಪ್ರತ್ಯಕ್ಷಕ್ಕೇನಿದೆ? ನೋ ಸ್ಕೋಪ್ ಅಟ್ ಆಲ್. ಉದಾಹರಣೆ, ನಾವು ಸುಮ್ಮನೆ ಕೂತಿರ್ತೀವಿ, ಯಾರೋ ಬರ್ತಾರೆ, ಆಚಾರ್ಯ ಈಗ ನಾನು 10 ಗಂಟೆಗೆ ಎಲ್ಲೋ ಹೋಗಬೇಕಾಗಿದೆ, ಪ್ಲೇನ್ ಇದೆಯಾ ಇಲ್ಲೋ ಅಂತ ಕೇಳ್ತಾರೆ. ಏನು ಹೇಳಬೇಕಾಗ? ಏನು ಹೇಳಬೇಕು ಅದಕ್ಕೆ? ಪ್ಲೇನ್ ನೋಡಯ್ಯ, ನಾನು ಪ್ಲೇನ್ಗೆ ಹೋಗಿಲ್ಲ, ಟೈಮ್ ಟೈಮ್ ತಿರ್ಲಿಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳಬೇಕು. ಹೊರತೇ ಹೊರತು ಶಿಷ್ಯ ಭಾಳ ಪ್ರೀತಿಯಿಂದ ಕೇಳ್ತಿ, 100 ರೂಪಾಯಿ ಬೇರೆ ಹಾಕಿದ್ದಿ, ಗ್ಯಾರಂಟಿ ಇದೆ ಹೋಗು ಅಂತ ಹೇಳಿಬಿಟ್ಟ. ಹೋದ ಆಮೇಲೆ ಬಂದು 500 ರೂಪಾಯಿ ಖರ್ಚು ಮಾಡಿ ಬಾಯಿ ಬಂದ ಇದ್ಮೇಲೆ ಜನ್ಮದಲ್ಲೇ ಬಂದು ಬಂದು ಬರಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳಲಿಲ್ಲ ಅಂತ ಕೇಳಿದರೆ ಯುಕ್ತಿಯಿಂದ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನನಗೆ ಗೊತ್ತಿಲ್ಲ ಅಷ್ಟೇನೆ, ನನಗೆ ಗೊತ್ತಿಲ್ಲ ಅಷ್ಟು. ಅದಕ್ಕೆ ಜ್ಞಾನ ಅಂತ ಹೊರತು ಇನ್ನೇನು ಹೇಳಕ್ಕೆ ಹೋಗಬಾರ್ದು. ತಿಳಿಯುತ್ತೆ ಬಿಯಾಂಡ್ ಸ್ಕೋಪ್ ಆಗಿ ಇದು. ನನ್ನ ಟೈಮ್ ಟೇಬಲ್ ಇತ್ತು, ಅವಾಗ ಕೇಳಿದ, ನೋಡಿ ಹೇಳ್ತೀನಿ ಅಂತ ಹೇಳಿದ. ಟೈಮ್ ಟೇಬಲ್ ನೋಡಿದೆ, ಹೇಳಿದ ಅಸ್ಪಾಸ್ 10 ಗಂಟೆಗೆ ಇದೆ ಅಂತ ಪ್ಲೇನಲ್ಲಿ ಇತ್ತು ಹೇಳಿಬಿಟ್ಟ. ಅದು ಇರಲಿಲ್ಲ ಅಲ್ಲಿ 10 ಗಂಟೆಗೆ ಹೋದಾಗ. ನೋಡಯ್ಯ ನಾನು ಸರಿಯಾಗಿ ಹೇಳಿದ್ದೇನೆ, ಯಾತಕ್ಕೆ ಕೇಳ್ಕೊ ಹೋಗು? ಅದೇ ಮಂಜು ಕಾರಣದಲ್ಲಿ ಬಂದಿರಲಿಲ್ಲ, ಫಾಗ್ ಬಂದಿದೆ, ಆ ಕಾರಣ ಹೇಳ್ಬಿಡ್ತಾರೆ. ಎಲ್ಲ ಪ್ಲೇನ್ ಡಿಸ್ಲೊಕೇಟ್ ಆಗಿಬಿಟ್ಟಿದೆ, ಬಂದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಅಪ್ರಾಮಾಣ್ಯ ಬುದ್ಧಿ ಇಲ್ಲ. ಈಗ ಸರಿಯಾದ ಟೈಮ್ ಟೇಬಲ್ ಹೇಳಿರೋದ್ರಿಂದ ಕರೆಕ್ಟೇ, ಏನು ಪ್ರಾಬ್ಲಮ್ ಇಲ್ಲ. ಈಗ ಬಟ್ ನೋಡೋದಕ್ಕೆ ಏನು ಆಧಾರ ಆಯ್ತು? ಈಗ ಟೈಮ್ ಟೇಬಲ್ ಆಧಾರ ಆಯ್ತು. ಯಾವ್ದು ಆಧಾರ ಆಗಲಿಲ್ಲ? ಬುದ್ಧಿ ಆಧಾರ ಆಗಲಿಲ್ಲ. ಯುಕ್ತಿಯಿಂದ ಹೇಳಬಾರ್ದು ಅವನು. ಯಾವ್ದರಿಂದ ಹೇಳಬೇಕು? ಪ್ರಮಾಣದಿಂದ ಹೇಳಬೇಕು ಹೊರತು ಬೇರೆ ಹೇಳೋದಕ್ಕೆ ಬರೋದಿಲ್ಲ. ಎಷ್ಟು ಸಿಂಪಲ್ ಇದು. ಇದೆಲ್ಲ ಬಿಡಿಸ್ತಾರೆ ಆಚಾರ್ಯ. ಥಿಂಕಿಂಗ್ ಪ್ರೊಸೆಸ್ಸಲ್ಲಿ ಏನಾಗ್ತಾ ಹೋಗ್ತದೆ? ಸೆಟ್ರೈಟ್ ಆಗ್ತದೆ. ಸೊ ಯಾವ ಸೈನ್ಸ್ ಓದಿದ್ರು ಕೂಡ ತತ್ವ ನಿರ್ಣಯ ಓದಿದ್ರೆ ನಂಬರ್ 1 ಆಗಿಬಿಡ್ತಾನೆ ಮನುಷ್ಯ. ಗೊತ್ತಾಯ್ತಾ? ಬಿಕಾಂ ಓದಿ, ಬಿ ಎಸ್ ಸಿ ಓದಿ, ಏನೇ ಮಾಡಿ, ಕಳ್ತನ ಮಾಡಿದ್ರು ಸರಿಯಾಗಿ ಮಾಡಕ್ಕೆ ಬರುತ್ತೆ ಅವತ್ತಾನೆ. ತಪ್ಪೇ ಓದಿಬಿಟ್ರೆ ಸುಳ್ಳು ಹೇಳಿದ್ರೆ ಫಸ್ಟ್ ಕ್ಲಾಸ್ ಹೇಳಕ್ ಬರುತ್ತೆ ಹೊರತು ಇದಾಗೋದಿಲ್ಲ. ಬಟ್ ಸುಳ್ಳು ಹೇಳೋದಿಲ್ಲ ಅವ್ರು, ಯಾಕೆ ಏನಾಗಿರ್ತಾರ ಅವರು, ಬುದ್ಧಿ ಸ್ವಚ್ಛಾಗಿ ಬಿಡುತ್ತ. ಆದ್ರಿಂದ ಶುದ್ಧ ಹಾಲು ಕೊಳ್ಳೋದು ಸಾಧ್ಯನೇ ಇಲ್ಲ ಅವತ್ತಾನೆ. ಶುದ್ಧ ವಿಷಯವನ್ನು ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಎಲ್ಲರೂ ಓದಬೇಕಿದ್ರೆ, ಯಾರೋ ಓದಬೇಕು ಅಂತ ತಿಳ್ಕೊಂಡು ತಪ್ಪಾಗಿಬಿಟ್ಟಿದೆ ಅಷ್ಟೆ. ಪ್ರತಿಯೊಬ್ಬ ಮಕ್ಕಳು ಕೂಡ, ಬ್ರಾಹ್ಮಣರ ಭಾಗ್ಯ ಇದು ಒಂದು, ಮಾಧ್ವರ ಭಾಗ್ಯ. ಇನ್ಯಾರಿಗೂ ಸ್ವರಮೂಲಗಳು ಅಂತಿಲ್ಲ, ನಮಗೊಂದೇ ಸ್ವರಮೂಲಗಳಿರೋದು, ಅದನ್ನು ನಾವು ಓದೋದಿಲ್ಲ. ಅದೇನರ್ಥ? ನೀವು ಸುಧಾ ಓದಕ್ಕೆ ಬರೋದಿಲ್ಲ, ಓದಕ್ಕೆ ಬರೋದಿಲ್ವಾ? ಒಂದು 20 ದಿವಸದಲ್ಲಿ ಒಂದು ಟ್ರೈನಪ್ ಮಾಡಕ್ಕೆ ಬರೋದಿಲ್ವಾ? ಒಂದು ಶಿಬಿರಗಳಂತ ಮಾಡ್ಬೋದು, ವರ್ಷಕ್ಕೊಂದು ಶಿಬಿರ, ಗೊತ್ತಾಯ್ತಾ? ವರ್ಷಕ್ಕೊಂದು ಶಿಬಿರ ಅಂತ ಮಾಡಿಬಿಟ್ಟು ಒಂದೊಂದು ವಾರ ಹೇಳಿಬಿಟ್ರೆ ಹುಡುಗರು ಬದುಕಿ ಹೋಗಿಬಿಡ್ತಾರೆ. ಒಂದು ವಾರದಲ್ಲಿ ಅವ್ರು ಟೋಟಲ್ ಇದೇ ಚೇಂಜ್ ಆಗಿಬಿಡುತ್ತೆ. ಅದು ಎಷ್ಟು ಎಲ್ಲರಿಗೂ ಬೇಕಾದ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಪ್ರಾಮಾಣ್ಯ ಹೇಗೆ ಬರುತ್ತೆ ಅದು ಮುಗಿದು. ಅನುಮಾನದಿಂದ ಎಂದೂ ಪ್ರಶ್ನೆ ಕೇಳೋದಕ್ಕೆ ಹೋಗಬಾರ್ದು. ಏಕಾದಶಿ ಎಂದು ಗೆಸ್ಪಾಡ್ ಹೇಳಕ್ಕೆ ಬರೋದಿಲ್ಲ. ಪಂಚಾಂಗ ನೋಡ್ಬೇಕು ಹೇಳಬೇಕಷ್ಟೆ, ಅದಕ್ಕೆ ಕ್ಯಾಲ್ಕುಲೇಷನ್ ಇದೆ. ಹಬ್ಬ ಎಂದು ನೋಡೇ ಹೇಳಬೇಕಲ್ಲ, ಬೇರೆ ರೀತಿ ಹೇಳೋದಕ್ಕೆ ಬರೋದಿಲ್ಲ, ದಾರಿ ಇದೆ ಅದಕ್ಕೆ. ಅಥವಾ ಅಪೌರುಷೇಯ ವಾಕ್ಯೇನೆಯೋ ಧರ್ಮಾಧಿಸಿದ್ಧೇ ಸರ್ವವಾದಿನಾಂ ಅಪಿ ತದಂಗೀಕಾರ್ಯಂ. ಒಟ್ಟಿನ ಮೇಲೆ ಇಷ್ಟೆಲ್ಲ ಕಾರಣ ಇರೋದ್ರಿಂದ ಅನುಮಾನಾದಿಗಳಿಗೆ ಸ್ಕೋಪ್ ಇಲ್ಲ, ಪ್ರತ್ಯಕ್ಷಕ್ಕೆ ಕಾಣೋದಿಲ್ಲ. ಧರ್ಮಾದಿಗಳು ಒಪ್ಪಿಕೊಂಡಾಗಿದೆ, ಬಿಡಾಗಿಲ್ಲ. ಅದು ಅಪೌರುಷೇಯ ವೇದ ವಾಕ್ಯ ಒಂದಿದೆ, ಆದ್ದರಿಂದ ಅದನ್ನು ಒಪ್ಪಿಕೊಂಡಿದವರು ಏನಾಗೋದಿಲ್ಲ ಎಂದು ಕೂಡ ಧರ್ಮಾದಿ ಧರ್ಮ ಸಿದ್ಧಿ ಆಗೋದಿಲ್ಲ. ನೆನಪಿರಲಿ, ದ್ವೈತ ಮತ ವಿಶಿಷ್ಟಾದ್ವೈತ ವೇದ ಒಪ್ತಾರೋ, ಯಾರು ಯಾರು ಕೂಡ ವೇದದ ಪ್ರಾಮಾಣ್ಯ ಪ್ರೂವ್ ಮಾಡಿಲ್ಲ. ನೆನಪಿರಬೇಕು, ಆಚಾರ್ಯ ಒಬ್ಬರೇ ಪ್ರೂವ್ ಮಾಡಿದವರು. ವೇದ ಅಪೌರುಷೇಯತ್ವವನ್ನು ಪ್ರೂವ್ ಮಾಡಿದ ವಾಕ್ಯವನ್ನು ಯಾರ್ಯಾರು ವಾಕ್ಯ ಅರ್ಥ ಮಾಡಿಲ್ಲ, ಗ್ರಾಂಟೆಡ್ ತೊಗೊಂಡ್ಬಿಟ್ಟಿದ್ದಾರೆ ಅಷ್ಟೇ ಎಲ್ಲರೂ ಕೂಡ. ವೇದಗಳು ಅಪೌರುಷೇಯ ಅಂತ ಗ್ರಾಂಟೆಡ್ ಎಲ್ಲ ವ್ಯವಹಾರ ಮಾಡ್ತಾರೆ ಹೊರತು ಪ್ರೂಫ್ ಕೊಟ್ಟವರು ಆಚಾರ್ಯ ಒಬ್ಬರೇನೆ. ಡಿಟೇಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ಪರತಸ್ತು ಅನಂಗೀಕಾರೇ ದುಷ್ಟೇಂದ್ರಿಯಾದೇ ಅಪ್ರಾಮಾಣ್ಯ ಹೇತುತ್ವಂ ನ ಸ್ಯಾತ್ ತದ ಅನಂಗೀಕಾರೇ ಚ ಅನುಭವ ವಿರೋಧ ಅಥ ಪ್ರಾಮಾಣ್ಯಂ ಸ್ವತಃ ಪರತೋ ಅಪ್ರಾಮಾಣ್ಯಮಿತಿ ಸಿದ್ಧಂ. ಇನ್ನು ವೇದಗಳು ಸ್ವತಃ ಪ್ರಮಾಣ, ಪ್ರಾಮಾಣ್ಯವೇ ಸ್ವತಃ, ವೇದಗಳು ಪ್ರಾಮಾಣ್ಯವೂ ಸ್ವತಃ ಅಂತ ತಿಳಿಸಿ ಅದರ ಬಗ್ಗೆ ತಿಳಿಸಿದರು. ವಾಚಾ ವಿರೂಪ ನಿತ್ಯಯ, ವೇದಗಳು ವಾಕ್ಯ, ವೇದಗಳ ಬಗ್ಗೆ ಏನು ಹೇಳಿದರೆ ನೀವೀಗ ಅಪೌರುಷೇಯ ಅಂತ ಹೇಳಿದರೆ, ಅದು ಸ್ವತಃ ಸಿದ್ಧ ಅಂತ ಹೇಳಿದರೆ, ವೇದದಲ್ಲೇ ಬಂದಿದೆ ಅಂತ ಹೇಳ್ತೀರಿ, ಎಲ್ಲಿ ಬಂದಿದೆ ಅಂದರೆ ಕೋಟ್ ಮಾಡ್ತಾರೆ. ವಾಚಾ ವಿರೂಪ ನಿತ್ಯಯ ಅನಿತ್ಯಯ ಸೌಮಿ ಅಂತ ಒಂದು ವೇದ ವಾಕ್ಯ. ನಿತ್ಯವಾಕ್ಯ ಅನಿತ್ಯವಾಕ್ಯ ಅಂತ ಎರಡು ವಾಕ್ಯಗಳಿವೆ. ನಿತ್ಯವಾಕ್ಯಗಳು ಅಂದರೆ ಯಾವುದು? ವೇದಗಳು. ತತ್ವಸಂಖ್ಯಾನದಲ್ಲಿ ಬಂತು ನಿತ್ಯ, ನಿತ್ಯ ನಿತ್ಯ ಅನಿತ್ಯ ಅಂತ ಮೂರು ಭಾಗ. ನಿತ್ಯ ವೇದ ಅಂತ ಹೇಳಿದರು, ಅದು ಬಂತೀಗ. ಆಮೇಲೆ ಶ್ರುತಿರ್ಭಾವ ನಿತ್ಯ ಅನಿತ್ಯಾವ ಸ್ಮೃತಯೋ ಯಾಶ್ಚಾನ್ಯ ವಾಚಾ ಇತಿ ಪೈಂಗಿ ಶ್ರುತಿ. ವೇದಗಳು ನಿತ್ಯ, ವೇದಗಳಲ್ಲದ್ದೆಲ್ಲ ಅನಿತ್ಯ ಅಂತ ಹೇಳಿ ವೇದವಾಕ್ಯ ಶಾಸ್ತ್ರವಾಕ್ಯವರು ಪೈಂಗಿ ಶ್ರುತಿ ಹೇಳ್ತಾ ಇದೆ. ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕಾ ಪರಮಾ ಶ್ರುತಿ ಅನಾದಿ ನಿಧನ ಅನಾದಿ ನಿತ್ಯ ಸಾತತ್ಯ ವಿನಾತಾಂ ನಸಗಮ್ಯತೆ ಅಂತ ಕಾತ್ಯಾಯನ ಶ್ರುತಿ. ವಿಜ್ಞೇಯಂ ಪರಮಂ ಬ್ರಹ್ಮ, ನಮ್ಮ ಜೀವನದಲ್ಲಿ ಅತಿ ಶ್ರೇಷ್ಠವಾಗಿ ತಿಳ್ಕೊಳ್ಳಲೇಬೇಕಾದ ವಸ್ತು ಯಾವುದು ಅಂದರೆ ಪರಮಾತ್ಮ, ಗೊತ್ತಾಯ್ತಾ? ತಿಳಿಸ್ಕೊಡ್ತಕ್ಕಂಥ ವಸ್ತು ಯಾವುದು ಅಂದರೆ ವೇದ, ದೇವ ವೇದ. ಯಾವುದನ್ನು ತಿಳ್ಕೊಳ್ಳೇಬೇಕು ನಾವು? ದೇವ. ಯಾವುದರಿಂದ ತಿಳ್ಕೊಬೇಕು? ವೇದ ಇಷ್ಟೇ. ದೇವ ವೇದ ಯಾರು ತಿಳ್ಕೊಂಡ್ಬಿಟ್ರೆ ಆಯ್ತು. ವಿಜ್ಞೇಯಂ ದೇವ, ವಿಜ್ಞೇಯ ದೇವ. ಆಮೇಲೆ ಜ್ಞಾಪಿಕ ಪರಮಾಶ್ರುತಿ, ಜ್ಞಾಪಕವಾದದ್ದು ಯಾವುದು ಅಂದರೆ ವೇದ, ಗೊತ್ತಾಯ್ತು? ಜ್ಞಾಪ್ಯ ಭಗವಾನ್, ಜ್ಞಾಪಕ ವೇದ. ಇಷ್ಟು ತಿಳ್ಕೊಂಡ್ರೆ ಮುಗಿದೋಯ್ತು. ಓದಬೇಕಾದ್ದು ವೇದ, ತಿಳ್ಕೊಬೇಕಾದ ದೇವರನ್ನು. ಅನಾದಿ ನಿಧನ ಸಾತತ್ಯ ವಿರಾತಾಂ ರಸಗಮ್ಯತೆ. ವೇದಗಳು ಏನಂತ ಕೇಳಿದರೆ ಅನಾದಿ ನಿತ್ಯ, ಅದಕ್ಕೆ ಆದಿನೂ ಇಲ್ಲ ಕೊನೆನೂ ಇಲ್ಲ, ಅದು ನಿತ್ಯವಾಕ್ಯ ಅಂತ ಅರ್ಥ. ಸಹಸ್ರಧಾ ಮಹಿಮಾನ ಸಹಸ್ರಂ ಯಾವತ್ ಬ್ರಹ್ಮವಿಷ್ಠಿತಂ ತಾವತಿ ವಾಕ್ ಕಚ್ಛಂದಸಾಂ ಯೋಗಮಾವೇದ ಧೀರ ಕೋತಿಷ್ಠಾಂ ಪ್ರತಿ ವಾಚಂ ಪಪಾತ ಇತ್ಯಾದಿ ಇತ್ಯಾದಿ ಮಾತುಗಳಲ್ಲಿ ವೇದಗಳು ಹೇಳ್ತಾ ಇವೆ. ನಿತ್ಯ, ಯಾರು ವೇದ ಬರಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಕ್ಕೆ ಹೋಗಬೇಡಿ. ವೇದ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಬರಲಿಕ್ಕಾಗುತ್ತೆ ಯಾರಿಗಾರು ಕೂಡ. ಆದ್ದರಿಂದ ವೇದವ್ಯಾಸರು ಬರ ವಿವರಣೆ ಕೊಟ್ಟರು ವೇದಗಳು ನಿತ್ಯ ಅನ್ನೋದನ್ನು ಋಗ್ವೇದದ ಮಾತ್ರ ಕೋಟ್ ಮಾಡ್ತಾರೆ. ಇನ್ನು ಅನೇಕ ವಿಚಾರ ವೇದಕ್ಕೆ ಸಂಬಂಧಪಟ್ಟಿದ್ದನ್ನು ಹೇಳ್ತಾರೆ ಈಗ ಆಚಾರ್ಯರು. ನಿತ್ಯ ವೇದ ಸಭಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾಹ. ನಿತ್ಯ ವೇದಗಳು ಎಲ್ಲಿರುತ್ತೆ ಯಾವಾಗಲೂ ಅಂದರೆ ದೇವ್ರ ಬುದ್ಧಿಯಲ್ಲಿ ಯಾವಾಗಲೂ ಪ್ರಿಯರವಾಗಿರುತ್ತೆ. ಕಂಪ್ಯೂಟರಲ್ಲಿ ಮ್ಯಾಟರ್ ಕ್ರಿಯೇಟ್ ಆಗಿರಲ್ಲ, ಎಲ್ಲ ನಾವು ಸೀಡಿಯಲ್ಲಿ ಹಾಕಿಟ್ಟ ದೇವ್ರ ಥರ ಎಲ್ಲ ವೇದಗಳು ಎಲ್ಲ ಕಾಲಕ್ಕಿದೆ. ಸಂತತಂ ಚಿಂತಯೇತ್ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠಸ್ಯ ಅಖಿಲ ವೇದಾಹ ಉದ್ಗೀರ್ಯಂತೆ ಅನಿಶಮ್ಯತಃ. ಎಲ್ಲ ವೇದನೂ ಜೀವನದಲ್ಲಿ ಒಮ್ಮೆ ಅಲ್ಲ, ಅನಂತ ವೇದನ ಪರಮಾತ್ಮ ಒಂದು ಕ್ಷಣದಲ್ಲಿ ಹೇಳಕ್ಕೆ ಬಿಡ್ತಾರಂತೆ, ನಾನ್ ಸ್ಟಾಪ್ ಹೇಳ್ತಾನೆ ಇರ್ತಾರಂತೆ. ಅದಕ್ಕೆ ವೇದ ಅಕ್ಷರ ಎಷ್ಟಿವೆ? ಅನಂತ. ದೇವ್ರ ಮುಖ ಎಷ್ಟಿವೆ? ಅನಂತ ಅನಂತ. ದೇರ್ಫರ್ ದೇವ್ರ ಮುಖ ಒಂದ್ಸರ್ತಿ ಎಲ್ಲ ಮುಗಿಸಿ ಹಾಕ್ಬಿಡ್ತಾರಂತೆ ಪರಮಾತ್ಮ. ಇಮಿಡಿಯೇಟ್ ಗಂಟೆ ಗಂಟೆ ಮಾಡಿದ ಪ್ರವಚನ ಒಂದು ನಿಮಿಷಕ್ಕೆ ಶಿಫ್ಟ್ ಮಾಡಿಬಿಡ್ತಾರೆ. ಆ ಥರ ಸಡನ್ ಆಗಿ ಇಲ್ಲಿಂದಲ್ಲಿ ಕಾಪಿ ಆಗಿಬಿಡುತ್ತಲ್ಲ, ದೇವ್ರ ತಕ್ಷಣ ಎಲ್ಲ ಹೇಳಿ ಹಾಕ್ಬಿಡ್ತಾನೆ. ಸರ್ಗೇ ಸರ್ಗೇ ಅಮುನೇ ವೈತೆ ಉದ್ಗೀರ್ಯಂತೆ ತಥೈವಚ. ಪ್ರಳಯ ಕಾಲದಲ್ಲಿ ಎಲ್ಲ ವೇದಗಳು ಮುಚ್ಚೋಗಿಬಿಡುತ್ತೆ, ಎಲ್ಲ ದೇವರಲ್ಲೆಲ್ಲ ಪ್ರಿಸರ್ವ್ಡ್ ಮತ್ತೆ ಎಲ್ಲ ಪ್ರಿಸರ್ವ್ಡ್. ಸೃಷ್ಟಿಕಾಲ ಬಂದ ಏನ್ ಮಾಡ್ತಾನೆ ಪರಮಾತ್ಮ, ಎಲ್ಲ ಹೊರಗೆ ಹಾಕಿಬಿಡ್ತಾನೆ. ತತ್ಕ್ರಮೇಣೈ ತೈರ್ವರ್ಣೈಹಿ ತೈಸ್ವರೈರೇವ ನಾಣ್ಯತ. ವೇದಗಳು ವಾಕ್ಯ ಚೇಂಜ್ ಆಗೋದಿಲ್ಲ ಅಲ್ಲ, ಪದ ಚೇಂಜ್ ಆಗೋದಿಲ್ಲ ಅಲ್ಲ, ಅಕ್ಷರ ಚೇಂಜ್ ಆಗೋದಿಲ್ಲ ಅಲ್ಲ, ಸ್ವರ ಕೂಡ ಚೇಂಜ್ ಆಗೋದಿಲ್ಲ, ಕ್ರಮ ಕೂಡ ಚೇಂಜ್ ಆಗೋದಿಲ್ಲ. ಇದು ವೇದಗಳ ಸ್ಪೆಷಾಲಿಟಿ. ವೇದದಲ್ಲಿ ಏನು ಚೇಂಜ್ ಮಾಡಿಕೊಂಡ್ರು ಕೂಡ ವೇದ ಅಲ್ಲ, ಹಾಗೇ ಇರಬೇಕು. ಗೌರ್ಮೆಂಟ್ ಆಡು ಸ್ವಲ್ಪ ತಿದ್ದಿದ್ರು ಕೂಡ ಏನಾಗ್ಬಿಡುತ್ತದೋ, ಮ್ಯಾನಿಪುಲೇಷನ್ ಆಗುತ್ತೆ. ಮ್ಯಾನಿಪುಲೇಷನ್ ಆಗಿ ಅವರು ಕೇಸ್ ಆಗ್ತಾರೆ ಹೊರತು ಉಳಿಯೋದಿಲ್ಲ. ವೇದಗಳಲ್ಲಿ ವೇದಗಳು ಅನಂತ, ಗೊತ್ತಾಯ್ತಾ? ಅನಂತ ವೇದ ಪ್ರತಿ ಅಕ್ಷರವೂ ದೇವನ ಹೇಳುತ್ತೆ. ಅನಂತ ಗುಣ ಮುಗಿದೋಯ್ತು. ವೇದಗಳು ಹೇರಲ್ಲ, ಹೇರಲಾದ ಗುಣ ಬೇಕಾದಷ್ಟಿವೆ. ಬಿಯಾಂಡ್ ವೇದಗಳ ಗುಣಗಳಿವೆ. ಎಷ್ಟಾಯ್ತು ಅಲ್ಲಿಗೆ? ಈಗ ವೇದೋಕ್ತ ವೇದಗಳು ಅನಂತ, ಅದರಿಂದ ಒಂದೊಂದು ವೇದದಿಂದ ಒಂದು ಗುಣ ತಿಳಿಯಿತು, ಅನಂತ ಗುಣ ಆಯಿತು. ಅದಕ್ಕೆ ಬೀರ ಅನಂತ ಗುಣ ಇದೆ ದೇವರಿಗೆ, ಅದಕ್ಕೆ ಅನಂತ ಅನಂತ ಗುಣ. ಇನ್ನೊಂದು ಅರ್ಥ ಅದಕ್ಕೆ, ವೇದೋಕ್ತವಾದ ಅನಂತ ಗುಣ, ವೇದಾನುಕ್ತವಾದ ಅನಂತ ಗುಣ, ಎರಡು ಇರೋದಕ್ಕೋಸ್ಕರ ದೇವರ ಗುಣಗಳು ಎಷ್ಟಿವೆ? ಅನಂತಾನಂತ ಗುಣಗಳಿವೆ ಅಂತ. ಅತ ಶ್ರುತಿತ್ವಮೇತಾಸಾಂ ಶ್ರುತಾಯೇ ವಯತೋಖಿಲೈಹಿ. ಎಲ್ಲ ಉಳಿದವರೆಲ್ಲ ವೇದಗಳೆಲ್ಲ ಪರಮಾತ್ಮ ನೋಡ್ತಾನೆ, ಉಳಿದವರೆಲ್ಲ ಕೇಳ್ತಾರೆ. ಅದಕ್ಕೆ ದೇವರ ದೃಷ್ಟಿಯಲ್ಲಿ ವೇದಗಳು ದುಷ್ಟಗಳು, ಉಳಿದವರ ದೃಷ್ಟಿಯಲ್ಲಿ ಶ್ರುತಿಗಳು, ಕೇಳಿ ಕೇಳಿ ಬರೋದಷ್ಟೇ. ರೀ ಜನ್ಮಾಂತರೇ ಶ್ರುತಾಸ್ತಾಸ್ತು ವಾಸುದೇವ ಪ್ರಸಾದತಃ ಮುನೀನಾಂ ಪ್ರತಿಭಾಷ್ಯಂತೆ ಭಾಗೇನ ಇವನ ಸರ್ವಶಃ ಯತಸ್ತಾ ಹರಿಣಾ ದೃಷ್ಟಾಃ ಶ್ರುತಾಯೇ ವಾಖಿಲೈರ್ ಅಪರೈರ್ಜನೈ ಶ್ರುತಯೋ ದೃಷ್ಟಯಶ್ಚೇತಿ ತೇನೋಚ್ಯಂತೆ ಪುರಾತನೈ. ಮುನಿಗಳಿಗೆ ವೇದ ಕಾಣುತ್ತಲ್ಲ, ಆಗಿದೆ ಎಲ್ಲಿಂದ ಕಾಣುತ್ತೆ ಅಂದರೆ ಜನ್ಮಾಂತರದಲ್ಲಿ ಕೇಳಿರ್ತಾರವರು. ಈಗೇನಾಗುತ್ತೆ? ಅದು ಭಾಸವಾಗುತ್ತೆ. ಎಷ್ಟೊಂದು ಚಿಕ್ಕ ಮಕ್ಕಳು ಅವರು ಸಂಗೀತ ಶುರು ಮಾಡಿಬಿಡ್ತಾರೆ, ಅವ್ರು ಇನ್ಸ್ಟ್ರೂಮೆಂಟ್ ಬಾರಿಸ್ತಾ ಇರ್ತಾರೆ. ಎಲ್ಲಿಂದ ಬಂತದು? ಜನ್ಮಾಂತರದ ಪ್ರಭಾವದಿಂದ ಬಂದಿರೋದು. ಸೊ ವೇದಗಳು ಕೆಲವರಿಗೆ ಯಾಕೆ ಕಾಣುತ್ತೆ, ಹೊಸದಾಗಿ ವೇದಗಳು ಕಾಣುತ್ತೆ ಅಂದರೆ ಜನ್ಮಾಂತರದಲ್ಲಿ ಕೇಳಿರ್ತಾರೆ, ಈ ಜನ್ಮದಲ್ಲಿ ಹೊರಗೆ ಬರುತ್ತೆ ಅಷ್ಟೇ ಹೊರತು ದೇವರು ಮಾತ್ರ ಯಾವಾಗಲೂ ನೋಡೋನು. ಉಳಿದವರೆಲ್ಲ ಒಂದಲ್ಲ ಒಂದು ಸರ್ ಕೇಳಿರ್ಬೇಕಾದ, ಇಲ್ಲದವರು ಸಾಧ್ಯ ಇಲ್ಲ. ಯತಸ್ಥಾ ಹರಿಣಾ ದೃಷ್ಟಾಹ ಶ್ರುತಾಯೇ ವಾಖಿಲೈರ್ಜನೈಹಿ ಅಪರೈರ್ಜನೈಹಿ ಶ್ರುತಯೋ ದೃಷ್ಟಯಶ್ಚೇತಿ ತೇನೋಚ್ಯಂತೆ ಪುರಾತನೈಹಿ. ಹಾಗಿದ್ದರೆ ಕೆಲವು ವಾಕ್ಯ ಬರುತ್ತೆ. ಕ್ಲಾರಿಫಿಕೇಶನ್, ಈಗ ವೇದಗಳು ಅನಂತ ಅಂತ ಹೇಳ್ತೀರಿ, ಅಪೌರುಷೇಯ ಅಂತೀರಿ, ನಿತ್ಯ ಅಂತೀರಿ, ಋಗ್ವೇದ ಹೇಳ್ತಾ ಇದೆ, ಪುರುಷ ಸೂಕ್ತ ಹೇಳ್ತಾ ಇದೆ, ರುಚಸ್ಸಾಮಾನಿ ಜಗ್ನಿರೇ. ಋಗ್ವೇದ ಹುಟ್ಟಿತು, ಯಜುರ್ವೇದ ಹುಟ್ಟಿತು ಅಂತ ಹೇಳ್ತಾರೆ, ಸಾಮವೇದ ಹುಟ್ಟಿತು ಅಂತ ಹೇಳ್ತಾರೆ, ಬುಗಿತಲ್ಲಿ ವಾಕ್ಯ ತಕ್ಷಣ ಹೇಳ್ತಾರೆ. ಎಲ್ಲೆಲ್ಲಿ ವೇದಗಳು ಹುಟ್ಟಿತು ಅಂತ ಹೇಳ್ತಾರೋ ಅದಕ್ಕೆ ಎರಡು ಅರ್ಥ. ಅಲ್ಲಿ ಅಭಿವ್ಯಕ್ತಿ ಆಯಿತು ಅಂತ ಒಂದು ಅರ್ಥ, ಇನ್ನೊಂದು ಅಭಿಮಾನ ದೇವತೆಗಳು ಹುಟ್ಟಿದ್ರು ಅಂತ ಇನ್ನೊಂದು ಅರ್ಥ. ಅಭಿಮಾನ ದೇವತೆಗಳು ಹುಟ್ಟಿದ್ದೆ ಹೊರತು ಬೇರೆ ಅಲ್ಲ. ತದುತ್ಪತ್ತಿ ವಚಶ್ಚೈವ ಭವೇದ್ ವ್ಯಕ್ತಿಮಪೇಕ್ಷತು ಚೇತನಶ್ಚ ಜನಿರ್ಯದ್ವದ್ ಉಚ್ಯತೆ ಸರ್ವಲೌಕಿಕೈಹಿ. ಜೀವ ಹುಟ್ಟಿದ ಅಂತ ಕರೀತಾರಲ್ಲ, ಜೀವ ಹುಟ್ಟಿದಾದ್ರೆ ಹುಟ್ಟಿಲ್ಲ, ಅಭಿವ್ಯಕ್ತರಾದ ಅಂತ ಅರ್ಥ. ಅದೇ ರೀತಿಯೇ ವೇದಗಳು ಪುರಾಣಾನಿ ತದರ್ಥಾನಿ ಸರ್ಗೇ ಸರ್ಗೇ ಅನ್ವಯ ಅನ್ಯಥೈವತು ಕ್ರಿಯಂತೆ ಅತಸ್ತ್ವರೀತ್ಯಾನಿ ತದರ್ಥಾ ಪೂರ್ವ ಸರ್ಗವತ್. ಪುರಾಣಗಳು ಹಾಗೇನೆ, ಪ್ರತಿ ಕಲ್ಪದಲ್ಲಿ ಇದ್ರೂ ಕೂಡ ವರ್ಡಿಂಗ್ಸ್ ಚೇಂಜ್ ಆಗಬಹುದು, ಅರ್ಥ ಮಾತ್ರ ಆಗಿರುತ್ತೆ. ಮೊನ್ನೆ ಬಂತು ನಿತ್ಯಾನಿತ್ಯ ಅಂತ ಕರೆದಿದ್ದಾರೆ, ಅದಕ್ಕೆ ಅವು ಯಾವ ಗುಂಪಿ ಸೇರೋದಿಲ್ಲ, ವೇದಗಳಲ್ಲವು. ಆದರೆ ಅರ್ಥತ ನಿತ್ಯ ಅದನ್ನು ಒಪ್ತೇವೆ. ವೇದ ಆರಾಮ್ ಸೃಷ್ಟಿವಾಕ್ಯಾನಿ ಭವೇಯುರು ವ್ಯಕ್ತಪೇಕ್ಷಯ ಅವಾಂತರಾಭಿಮಾನಾನಾಂ ದೇವಾನಾಂ ವಾವ್ಯಪೇಕ್ಷಯ ನಾನಿತ್ಯತ್ವಾತ್ ಕುತಸ್ತೇಷಾಂ ಅನಿತ್ಯತ್ವಂ ಸ್ಥಿರಾತ್ಮನಾಂ ಇತಿ ಬ್ರಹ್ಮಾಂಡೆ. ಆದ್ದರಿಂದನೇ ಅವಕ್ಕೆ ಎಂದು ಕೂಡ ಉತ್ಪತ್ತಿ ಆ್ಯಕ್ಚುಯಲ್ ಇಲ್ಲವೇ ಇಲ್ಲ. ಮತ್ತೆ ಹೇಳ್ತಾರೆ, ವೇದಾಸ್ತೆ ವೇದ ಅಂದ್ರೇನು, ಶ್ರುತಿ ಅಂದ್ರೇನು, ಆಮ್ನಾಯ ಅಂದ್ರೇನು, ಅವಕ್ಕೆಲ್ಲ ಡೆಫಿನೇಷನ್ ಕೊಡ್ತಾರೆ. ವೇದಗಳು ಅಂತ ಯಾತಕ್ಕೆ ಕರೀತಾರೆ ಅಂದರೆ, ವೇದಾಸ್ತೆ ನಿತ್ಯ ವಿನ್ನತ್ವಾತ್ ನಿತ್ಯಂ ವಿದ್ಯಮಾನತ್ವಾತ್ ವೇದಾಹ. ವೇದದ ಹೆಸರು ಏನು ಹೆಸರು ಸೇರಿಕೊಂಡಿದೆ ಅಂದರೆ ನಿತ್ಯ ಇರೋವು ಅಂತ ಅರ್ಥ. ಅದಕ್ಕೆ ವೇದ ಶಬ್ದಕ್ಕೆ ಏನರ್ಥ, ನಿತ್ಯ ಇರುವವುಗಳು, ಹೆಸರೇ ಹೇಳ್ತಾ ಇದೆ. ಶ್ರುತಿಗಳು ಏನರ್ಥ, ಬರೀ ಕೇಳಲ್ಪಟ್ಟವುಗಳು. ಆಮ್ನಾಯ ಅಂತ ವೇದಗಳಿಗೆ ಹೆಸರು. ಯಾತಕ್ಕೆ ಕರೀತಾರೆ, ಅನನ್ಯತಾ ಪಾಠಾತ್, ಆ ರೀಡಿಂಗ್ ವೇರಿಯೇಷನ್ ಆಗೋದೇ ಇಲ್ಲ, ಅದಕ್ಕೆ ಆಮ್ನಾಯ ಅಂತ ಕರೀತಾರೆ. ಈಗ ವೇದದ ಹೆಸರುಗಳೇ ಎಲ್ಲ ಸೇರಿಕೊಂಡಿದೆ ಅಂತ ತಿಳಿಸಿದರು. ಮತ್ತು ನಿತ್ಯತ್ವಮಿನ ವೇದಾನಾಂ ದರ್ಶನ ವ್ಯವಹಾರೋ ಯುಜ್ಯತೆ ಇತ್ಯಾದಿ ಎಲ್ಲ ಮುಂದಿನ ಮಾತುಗಳು. ಇಷ್ಟೆಲ್ಲ ಆದಮೇಲೆ ಮುಂದೆ ಹೊಸ ಘಟ್ಟ, ಇನ್ನು ವೇದಗಳು ಏನು ಹೇಳುತ್ತೆ ಮುಂದಿನ ಪ್ರಶ್ನೆ. ವೇದಗಳು ಏನಂತ ಪೂರ್ವಾಯ್ತು, ಈಗ ನಿತ್ಯ ಅಂತ ಪೂರ್ವಾಯ್ತು, ಅಪೌರುಷೇಯ ಅಂತ ಪೂರ್ವಾಯ್ತು. ವೇದದ ತಾತ್ಪರ್ಯ ಏನಂತ ಕೇಳಿದರೆ, ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣ ಮನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ ಮಹಾ ತಾತ್ಪರ್ಯಮತ್ರ ಹಿ ಸರ್ವೇಷಾಮಪಿ ವೇದಾನಾಂ ಇತಿಹಾಸ ಪುರಾಣಯೋ ಪ್ರಮಾಣಾನಾಂಚ ಸರ್ವೇಷಾಂ ತದರ್ಥಂಚ ಅನ್ಯದುಚ್ಯತೆ ಇತಿ. ಇದನ್ನು ನಾರದೀಯ ಪುರಾಣದ ವಾಕ್ಯ ಕೋಟ್ ಮಾಡ್ತಾರೆ. ಅನಾದಿ ನಿತ್ಯವಾದ ಇಂಥ ವೇದಗಳು, ಪ್ರತಿಯೊಂದು ವೇದ ಹೇಳೋದು ಯಾರನ್ನ, ದೇವರನ್ನ ಹೇಳ್ತಾ ಇದೆ. ಪ್ರತಿಯೊಂದು ಪುರಾಣ ಹೇಳೋದು ಯಾರನ್ನ, ದೇವರನ್ನ. ಪ್ರತಿಯೊಂದು ಇತಿಹಾಸ ಹೇಳೋದು ಯಾರನ್ನ, ದೇವರನ್ನ. ಆದ್ರೆ ಸರ್ವ ಶಬ್ದಗಳು ಯಾರಲ್ಲಿ ಸಮನ್ವಿತವಾಗೋದು, ದೇವರಲ್ಲಿ ಮಾತ್ರ. ಸೊ ವೇದಗಳ ತಾತ್ಪರ್ಯ ಯಾರು ಅಂದರೆ, ವೇದೈಶ್ಚ ಸರ್ವೈ ರಹಮೇವ ವೇದ್ಯ. ಇಲ್ಲಿ ಹೇಳ್ತಾ ಇದೆ ಎಲ್ಲ ವೇದಗಳು ದೇವರನ್ನ ಹೇಳುತ್ತಾ ಇದೆ ಅಂತ ಇಲ್ಲಿ ಹೇಳ್ತಾರೆ. ದೇವ್ರು ಹೇಳ್ತಾರೆ ಎಲ್ಲ ವೇದ ನನ್ನ ಹೇಳುತ್ತೆ ಅಂತ ದೇವ್ರು ಹೇಳ್ತಾರೆ. ಕರೆಕ್ಟಾಗಿ ಏನಾಯ್ತು, ಎರಡು ಕೂಡ ಟ್ಯಾಲಿ ಆಗ್ತಾ ಇದೆ. ದೇರ್ ಫೋರ್ ವೇದೋಕ್ತರಾದ ನಾರಾಯಣ ಅಂದರೆ ಯಾರು, ಕೃಷ್ಣನೇ. ಕೃಷ್ಣ ಈ ವೇದಗಳು ದೇವ್ರನ್ನ ಹೇಳುತ್ತೆ ಅಂತ ಹೇಳಿ ನನ್ನನ್ನೇ ಹೇಳುತ್ತೆ ಅಂತ ಹೇಳ್ತಾನೆ. ಆದ್ದರಿಂದ ಕೃಷ್ಣನೇ ನಾರಾಯಣ ಭಗವಾನುವಾಚ ಅಂತಾಯ್ತು. ಇಷ್ಟೆಲ್ಲ ಆದಮೇಲೆ ನೋಡಿ ಒಪ್ಪಿಕೊಂಡಾಯ್ತು ನಾವು, ವೇದಾಪುರುಷೇ ಒಪ್ಪಿಕೊಂಡ್ವಿ, ಎಲ್ಲ ಸ್ಥಿತಿ ಬಂದಿದ್ದೇವೆ. ಆದರೆ ನೀವು ಹೇಳಿ ವಿಷ್ಣು ಸರ್ವೋತ್ವ ಅಂತೆಲ್ಲ ಒಪ್ಪೋದಿಲ್ಲ ನಾವು. ಏನು ಒಪ್ತೇವೆ ಅಂತ ಕೇಳಿದರೆ ಜೀವೇಶ್ವರ ಅಭೇದ ಇದೆ ಅದರೊಳಗೆ, ಅದ್ವೈತ ಮತ ಇದೆ ಅಂತ ಯಾಕೆ ಹೇಳಬಾರದು ಅಂತ ಪ್ರಶ್ನೆ ಬಂತೆ. ಅದ್ವೈತ ಮತ ಇದೆ, ಅದಕ್ಕೆ ಅರ್ಥ ಮಾಡ್ಕೋಬೇಕು. ವೇದ ಒಪ್ಪಿದವರು ಮೀಮಾಂಸಕರು, ದೇವ್ರನ್ನ ಒಪ್ಪೋದಿಲ್ಲ ಅವರು. ಆಶ್ಚರ್ಯ, ವೇದ ನಾಸ್ತಿ ಚಾರ್ವಾಕರಿದ್ದಾರೆ, ದೇವ್ರನ್ನ ಒಪ್ಪೋದಿಲ್ಲ, ವೇದನ ಒಪ್ಪೋದಿಲ್ಲ. ಇವರು ವೇದ ಒಪ್ಪಿ ದೇವ್ರನ್ನ ಒಪ್ಪೋದಿಲ್ಲ, ಆಶ್ಚರ್ಯ ಅದು ಮೀಮಾಂಸಕರು. ಇವರು ವೇದ್ವೈತಿಗಳು ವೇದ ಒಪ್ತಾರೆ, ಭೇದ ಒಪ್ಪೋದಿಲ್ಲ. ಇವೆಲ್ಲ ಅನೇಕ ಲಿಮಿಟೇಷನ್ಸ್ ಅವ್ರದ್ದೆಲ್ಲ ಕೂಡ. ಇವ್ರು ಬದ್ರಿಗೆ ಹೋಗಿ ಸ್ನಾನ ಮಾಡದೆ ಬರ್ತಾರಲ್ಲ ಹಾಗೆ, ಎಷ್ಟು ಜನ ಕಾಶಿಗೆ ಹೋಗಿರ್ತಾರೆ, ಹೋಟೆಲ್ ಇಳ್ಕೋತಾರೆ, ಶವರ್ ಬಾತ್ ಮಾಡಿ ವಾಪಸ್ ಬಂದ್ಬಿಡ್ತಾರೆ. ಮತ್ತೆ ಹೋಗಿದ್ದು ಕಾಶಿಗೆ ಕಾಶಿ ಸ್ನಾನ ಮಾಡಲಿಲ್ಲ, ಓದಿದ್ದು ವೇದ ದೇವ್ರನ್ನೇ ತಿಳ್ಕೊಳ್ಳಿಲ್ಲ. ಇವತ್ತು ನಾವು ಎಲ್ಲ ಬದ್ರಿಗೆ ಹೋದ, ಅವ್ರು ಡ್ರೈವರ್ ಬಂದಿದ್ದ ಇವನು, ಅವನ ಕಾರ್ ನಿಲ್ಲಿಸ್ತಾ ನಾವೆಲ್ಲ ಮುಗಿಸ್ಕೊಂಡು ಒಂದು ದಿವಸ ಪೂರ್ತಿ ಇದ್ದೆ ಎಲ್ಲ ಬಂದ್ವಿ. ಅವ್ರು ಮರಿದನ್ನು ಎದ್ದೆ ಅಲ್ಲೇ ಮರಗಿದ್ದ ಕಾರ್ನಾಗ ಅವನು, ಗೊತ್ತಾಯ್ತಾ, ವಾಪಸ್ ಬಂದ್ಬಿಟ್ಟ ಅಷ್ಟೇ. ಅವ್ರು ಬದ್ರಿಯವರಿಗೆ ಹೋದ್ರು ಕೂಡ ಏನು ಮಾಡಲಿಲ್ಲ ಅವನು, ನಾರಾಯಣ ದರ್ಶನ ಇಲ್ಲ, ಸ್ನಾನ ಇಲ್ಲ, ಯಾವುದೂ ಇಲ್ಲ. ನೋಡಿ ಯೋಗ ಹೇಗಿದೆ, ಬದ್ರಿಗೆ ಹೋದ್ರು ನಾರಾಯಣ ನೋಡಿದೆ ಬರೋರು ಹೇಗೋ, ವೇದ ಓದಿದ್ರು ಕೂಡ ಏನು ಮಾಡಲಿಲ್ಲ, ದೇವರು ತಿಳ್ಕೊಳ್ಳಿಲ್ಲ. ಮೀಮಾಂಸಕರು ಅಂಥವರಿದ್ದ ನಚ್ಚ ಜೀವೇಶ್ವರ ಭೇದ ಸಿದ್ಧ ಇತ್ಯರುವಾದಕತ್ವ ಭೇದ ವಾಕ್ಯಾನಾಂ ಆಗ ಶುರು ಮಾಡ್ತಾನೆ. ನೋಡ್ರಿ, ವೇದ ಅನ್ನೋದು ಎಂದು ಭೇದ ಹೇಳೋದಕ್ಕೆ ಸಾಧ್ಯ ಇಲ್ಲ. ವೇದ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ, ಭೇದ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದ್ವೈತಿಗಳ ಆರ್ಗ್ಯುಮೆಂಟ್ ನೋಡಿ, ಅದು ಚಪ್ಪಲಿ ಹಾಕ್ತಾರೆ. ಕೆಲವರು ಆ ರೀತಿ ಮಾತಾಡ್ತಾರೆ, ಏನಂತ ಕೇಳಿದರೆ ನೀವು ವೇದ ಒಪ್ಕೊಂಡಾಯ್ತು, ಅಪರಿಷೇ ಒಪ್ಕೊಂಡಾಯ್ತು, ಒಳ್ಳೆ ಭಾರಿ ಗ್ರೇಟ್ ಪ್ರಮಾಣ, ಒಪ್ಕೊಂಡ್ಬಿಡ್ತೀವಿ ನಾವು ಅದನ್ನು. ಅಂಥ ಗ್ರೇಟ್ ಪ್ರಮಾಣ ಏನು ಹೇಳಬೇಕು ಯಾವಾಗಲೂ ಕೂಡ, ಹೊಸ ವಿಷಯ ಹೇಳಬೇಕು ಯಾವಾಗಲೂ, ಗೊತ್ತಾಯ್ತಾ. ಹೊಸ ವಿಷಯ ಹೇಳಬೇಕು, ಹಳೆ ವಿಷಯ ಹೇಳಬಾರ್ದು. ಹೌದಲ್ಲ, ನೀವು ಭೇದ ಅಂತ ಹೇಳ್ತೀರಲ್ಲ, ವೇದ ಹೇಳುತ್ತೆ ಅಂತೀರಿ, ಭೇದ ಯಾರಿಗಿರಿ ಗೊತ್ತಿಲ್ಲ, ನಮಗೆಲ್ಲ ಗೊತ್ತು, ದನ ಕಾಯಿನ ಗೊತ್ತು ಅಂತ ಹೇಳ್ತಾನೆ ಭೇದ. ನಾವೆಲ್ಲ ಬೇರೆ ಅಂತ ಎಲ್ಲ ಪ್ರೂಫ್ ಬೇಕಾ ಅದಕ್ಕೆ? ದೇರ್ ಫೋರ್ ಭೇದ ಹೇಳಿದ್ರೆ ಏನಾಗ್ತಿತ್ತು? ಅದು ಹೊಸ ವಿಷಯ ಏನಿಲ್ಲ ಅದರೊಳಗೆ, ಅಭೇದ ಹೇಳಿಬಿಟ್ರೆ ಫಸ್ಟ್ ಕ್ಲಾಸ್ ವಿಷಯ ಅದು. ಆದ್ದರಿಂದ ಅಭೇದ ಹೇಳುತ್ತೆ. ಇಂಥ ವಿಷಯ ಏನು ಹೇಳಬೇಕು ಇದಕ್ಕೆಲ್ಲ? ಇದ್ರೆ ಇವತ್ತು ಆರ್ಗ್ಯುಮೆಂಟ್ ಕೊಡ್ತಾರೆ ಅವರು, ವೇದ ಅಂಬೋದು ಹೊಸ ವಿಷಯ ಹೇಳಬೇಕಾದ್ರೆ ಭೇದ ಹೇಳಿದರೆ ಅಲ್ಲ, ಅಭೇದನೇ ಹೇಳಬೇಕು ಅದಕ್ಕೆ. ಇದೆಲ್ಲ ಆವಿಪಾಲ ಗೋಪಾಲ ಸಿದ್ಧ, ದನಕಾಯನ ಕುರಿಕಾಯನ ಗೊತ್ತು ಭೇದ ಅಂತ ಹೇಳಿಬಿಟ್ಟು ಆಚಾರ ಉತ್ತರ ಕೊಡ್ತಾರೆ. ಅಲ್ಲ, ದನಕಾಯಿ ಕುರಿಕಾಯನ ಗೊತ್ತಿರೋದೇ ನಿಮ್ಮ ವೇದಕ್ಕೆ ಗೊತ್ತಿಲ್ಲದವರ ಗತಿ ಏನಪ್ಪ ಆಗಿದ್ರೆ? ಅದು ಕೂಡ ಅದಕ್ಕೆ ಗೊತ್ತಿಲ್ಲಲ್ಲ, ಏನು ಮಾಡಬೇಕು ಅದಕ್ಕೆ? ಆಟಿಗೆ ತಿರಿಸಿಬಿಡ್ತಾರಾಗ. ಎಲ್ಲರಿಗೂ ಗೊತ್ತಿರೋದನ್ನ ವೇದ ಅಲ್ಲಗಳೆದು ಬಿಟ್ಟರೆ ವೇದ ಆಗುತ್ತಾ? ಅದು ಅವನ ಆರ್ಗ್ಯುಮೆಂಟ್ ಅಂತ ಬಿಡುವನ್ನು ಮೋಸ ಮಾಡಕ್ಕೆ ಇಟ್ಕೊಂಡ್ಬಿಟ್ಟ. ಅದರ ಭೇದವನ್ನು ಅಲ್ಲಗಡಿಯೋದೇ ವೇದಗಳ ಉದ್ದೇಶ. ಆದ್ದರಿಂದನೇ ವೇದಕ್ಕೆ ಭಾರಿ ಮಹತ್ವ ಬಂತು ಅಂತ ಹೇಳ್ತಾರೆ. ತಪ್ಪದು, ಯಾವಾಗಲೂ ಕೂಡ ಹೊಸ ವಿಷಯ ಅಂತ ಹೇಳಿದರೆ ಅದು ಹೊಸ ವಿಷಯ ಅಲ್ಲ. ಅವನು ಫೇಲ್ ಆಗಿರ್ತಾನೆ, ಎಲ್ಲ ತಾ ಕೂತ್ಬಿಟ್ಟಿರ್ತೇವೆ, ನೋವು ಹೋಗ್ತಾನೆ. ಹಳೆ ವಿಷಯ ಆಗಿಬಿಟ್ಟು ನೀನು ಪಾಸ್ ಆಗಿದ್ದೆ ರ್ಯಾಂಕ್ ಅಂತ ಹೇಳಿಬಿಟ್ಟು ಅವರಿಗೆ ಖುಷಿ ಆಯ್ತೆ, ಹೊಸ ವಿಷಯ ಹೇಳಿದೆ ನಾನು, ಸುಳ್ಳದು ಹೊಸ ವಿಷಯ. ಆ ರೀತಿ ಯಾರು ಒಪ್ಪಲಿಕ್ಕೆ ಸಾಧ್ಯ ಉಂಟ? ಇವತ್ತು ನಿರುದ್ಯೋಗಿ ಕೂತಿದ್ದ ನೀನು, AS ಆಫೀಸರ್ ಆಗಿದ್ದು ಹೋಗು ಅಂತ ಹೇಳಿಬಿಟ್ಟ, ಚಪ್ಪಾಳೆ ಹಾಕ್ತಾರ, ಸಿಟ್ಟು ಬರುತ್ತೆ, ಇನ್ನೂ ತಮಾಷೆ ಮಾಡ್ತೀಯ ಅಂತಾರೆ. ಏನಂತಾರೆ ಅವನಿಗೆ? ಇಂಥ ಸಮಯದಲ್ಲಿ ಜೋಕ್ಸ್ ಮಾಡ್ತೀಯನಯ್ಯ, ಒದ್ದು ಬಿಡ್ತಾ ನೋಡು ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ಸುಳ್ಳು ಹೇಳಿ ಅಪೂರ್ವ ಅಂತ ಕರಿಬಾರ್ದು, ಸತ್ಯ ಅಪೂರ್ವ ಹೇಳಬೇಕು. ಉದಾಹರಣೆಗೆ, ನಮಗೆ ಭೇದ ಗೊತ್ತಿದೆ, ಅದು ಏನು ಭೇದ ಅಂತ ಗೊತ್ತಿಲ್ಲ, ಅದನ್ನೆಲ್ಲ ವೇದ ಹೇಳ್ತಾ ಇತ್ತು. ನಮಗೆ ಗೊತ್ತಿರೋ ಭೇದ ಯಾವುದಪ್ಪ? ಈಗ ನಾವು ನೀವು ಬೇರೆ ಅಂತ ಗೊತ್ತಿದೆ ಅಷ್ಟೇ, ನಾವು ದೇವರು ಬೇರೆ ಅಂತ ಗೊತ್ತಿಲ್ಲ, ಅದನ್ನು ವೇದ ಹೇಳ್ತಾ ಇದೆ. ಹೊಸ ವಿಷಯ ಆಗಲಿಲ್ಲ ಈಗ? ಎಷ್ಟು ಸಿಂಪಲ್ ಆಗಿದೆ ನೋಡಿ, ನಾವು ದೇವರು ಬೇರೆ ಅಂತ ನಮಗೆ ಗೊತ್ತಿದೆ ಅಂತ ಹೇಳ್ತಾನ. ಅದಕ್ಕೆ ಹೇಳ್ತಾರೆ, ನಾವು ದೇವರು ಬೇರೆ ಅಂತ ನಮಗೆ ಪೂರ್ತಿ ಗೊತ್ತಿಲ್ಲ. ಯಾತಕ್ಕೆ ಅಂತ ಕೇಳಿದರೆ, ದೇವರು ಗೊತ್ತಾಗದೆ ಯಾವಾಗ? ವೇದ ಓದಿದ ಮೇಲೆ. ಅರ್ಥ ಆಯ್ತಾ? ಈಗ ವೇದ ಓದಿದ ಮೇಲೆ ದೇವ್ರು ಗೊತ್ತಾಗೋದ್ರಿಂದ ಜೀವೇಶ್ವರ ಭೇದ ಗೊತ್ತಾಗೋದು ಯಾವಾಗ ಅಂತ? ವೇದ ಓದಿದ ಮೇಲೆ ಗೊತ್ತಾಗೋದು. ಮೊದಲು ರಫ್ಲಿ ಗೊತ್ತಿದೆ ನಮಗೆ, ಇಲ್ಲ ಅಂತಲ್ಲ, ಬಟ್ ಕನ್ಫರ್ಮ್ ಆಗೋದು ಯಾವಾಗದು? ವೇದ ಓದಿದ ಮೇಲೆ. ಸೊ ಹೊಸ ವಿಷಯ ಆಗಲಿಲ್ವ ಅದೀಗ? ಮತ್ತೆ ದೇವರು ಆಯ್ತು, ದೇವರಿದ್ದಾರೆ ಅಂತ ಸಾಮಾನ್ಯ ಹೇಳೋ ಅಂತ ತಿಳ್ಕೊಬೋಣ. ಇನ್ನೊಂದು ಸ್ವಾರಸ್ಯವಾದ ಆಚಾರ ಹೇಳ್ತಾರೆ, ಎಂದು ಯುಕ್ತಿಯಿಂದ ದೇವ್ರನ್ನ ಪ್ರೂವ್ ಮಾಡಕ್ ಬರೋದಿಲ್ಲ. ಯುಕ್ತಿಯಿಂದ ದೇವ್ರ ಪ್ರೂವ್ ಮಾಡಕ್ ಬರೋದಿಲ್ಲ ಅಂದಮೇಲೆ ಜೀವೇಶ್ವರ ಭೇದ ಹೇಗೆ ಪ್ರೂವ್ ಮಾಡಕ್ ಬರುತ್ತೆ ಯುಕ್ತಿಯಿಂದ? ಆದ್ದರಿಂದ ವೇದ ಒಪ್ಪಿನೇ ಪ್ರೂವ್ ಮಾಡಬೇಕು ಅಂತ ಹೇಳ್ತಾರೆ. ಕೆಲವು ವಿಷಯಗಳನ್ನು ಹೇಳ್ತಾರೆ, ಅದಕ್ಕೆಲ್ಲ ಆರ್ಗ್ಯುಮೆಂಟ್ ನೋಡಬೇಕು. ನೋಡಿ, ದೇವರಿದ್ದಾರೆ ಯುಕ್ತಿಯಿಂದನೇ ಹೇಳ್ತೇವೆ ಅಂತ ತಾರ್ಕಿಕರ ವಾದ. ದೇವರಿದ್ದಾನೆ ಯುಕ್ತಿಯಿಂದ ಹೇಳ್ತೇವೆ. ಏನು ಯುಕ್ತಿ ಅಂತ ಕೇಳಿದರೆ, ಇವತ್ತು ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ ಏನಿರಬೇಕು? ಒಬ್ಬ ಕರ್ತ ಅಂತ ಇರಬೇಕು, ಹೌದಾ? ಒಂದು ಕಾರ್ಯ ಆಗಬೇಕು, ಕರ್ತ ಅಂತ ಇರಬೇಕು. ಜಗತ್ತೇನದು? ಒಂದು ಕಾರ್ಯ, ಅದಕ್ಕೊಬ್ಬ ಕರ್ತ ಅಂತ ಇರಬೇಕು. ಆದ್ದರಿಂದಾನೆ ಜಗತ್ತನ್ನು ಕಾರ್ಯ ಅಂತ ಒಪ್ಕೊಂಡ ಮೇಲೆ ಜಗತ್ ಕರ್ತ ಅಂತ ಒಬ್ಬನಿದ್ದಾನೆ, ಅವನು ದೇವರು. ಎಷ್ಟು ಸಿಂಪಲ್ ಅಲ್ಲ ಅಂತ ಕೇಳ್ತಾರೆ. ನೋಡು, ಬರೀ ಯುಕ್ತಿಯಿಂದ ಹೇಳೋದಾದ್ರೆ ಸಿಂಪಲ್ ಅಲ್ಲ, ಇದು ಭಾರಿ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಯಾವುದಕ್ಕೆ ಗೊತ್ತಾ? ಇವತ್ತು ಪುಸ್ತಕ ಇದೆ, ಹೋಗಿ ಪುಸ್ತಕ ಬೇಡ, ಒಂದು ಗಡಿಗೆ ಇದೆ ಅಂತ ತಿಳ್ಕೊಂಡು ಹೋಗಿ. ಒಂದು ಗಡಿಗೆ ಇದೆ, ಅದನ್ನ ಯಾರು ಮಾಡ್ತಾರೆ? ಕುಂಬಾರ ಮಾಡ್ತಾನೆ, ಹೋಗ್ತಾನೆ. ಒಬ್ಬ ಗಡಿಗೆ ಇದೆ, ಮಾಡೋ ಕುಂಬಾರ ಇದ್ದಾನೆ, ಅದಕ್ಕೆ ಜಗತ್ತಿದೆ, ದೇವರಿದ್ದಾರೆ ಅಂತ ಹೇಳಿದ್ವಿ. ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಏನು ಪ್ರಾಬ್ಲಮ್ ಇದೆ ಅಂದರೆ, ಒಬ್ಬ ಕುಂಬಾರನಿಂದ ಗಡಿಗೆ ಮಾಡೋಕ್ಕೆ ಬರೋದಿಲ್ಲ. ಏನೇನು ಬೇಕು ಅದಕ್ಕೆ? ಮಣ್ಣು ಬೇಕು, ಒಂದು ತಾಂತ್ರಿಕ ವ್ಯವಸ್ಥೆ ಆಗಬೇಕು, ಇದು ಬೇಕು, ಅದಕ್ಕೆ ಒಂದು ಚಕ್ರ ಬೇಕು. ಚಕ್ರ ಕುಂಬಾರಿ ಮಾಡಕ್ಕೆ ಬರೋದಿಲ್ಲ, ಯಾರು ಮಾಡ್ಬೇಕಾದ್ರ? ಕಾರ್ಪೆಂಟರ್ ಮಾಡ್ಬೇಕಾದ್ರ, ಗೊತ್ತಾಯ್ತಾ? ಆಮೇಲೆ ಜಾಗ ಬೇಕು, ಅದನ್ನ ಯಾವ ನಾವು ಮೇಸನ್ ಮಾಡ್ಬೇಕು ಬಂದ್ಬಿಟ್ಟು. ಒಂದು ಗಡಿಗೆ ಮಾಡ್ಬೇಕಾದ್ರೆ ಒಬ್ಬ ಕರ್ತೃ ಇಲ್ಲ, ಅಲ್ಲಿ ಎಷ್ಟು ಕರ್ತೃಗಳಿದ್ದಾರೆ? ಅನೇಕ ಕರ್ತೃಗಳಿದ್ದಾರೆ. ದೇರ್ ಫೋರ್ ಒಂದು ಸಣ್ಣ ಗಡಿಗೆ ಮಾಡ್ಬೇಕಾದ್ರೆ ಅನೇಕ ಕರ್ತೃಗಳಿರ್ತಾರೆ. ಆದ್ರಿಂದ ಇಡೀ ಜಗತ್ ಮಾಡ್ಬೇಕಾದ್ರೆ ಏನಿರಬೇಕು? ಕುಚ್ಚಾಬಟ್ಟಿ ಕರ್ತೃಗಳಿರ್ಬೇಕು. ಒಬ್ಬ ದೇವ್ರ ಪ್ರೂವ್ ಆಗೋದು, ಎಷ್ಟೇ ಪ್ರೂವ್ ಆಗ್ತಾರೆ, ಅಲ್ಲಿಗೆ ಮೆನಿ ಗಾಡ್ಸ್ ಪ್ರೂವ್ ಆಗಿಬಿಡ್ತಾರೆ. ಇದು ಪ್ರಾಬ್ಲಮ್ ಆಯ್ತು. ಯುಕ್ತಿಯಲ್ಲಿ ಹೋಯ್ತೀವಿ, ದಾರಿ ತಪ್ಪಿತ್ತು ಯುಕ್ತಿ ಪೂರ್ತಿಯಾಗಿ. ಅರ್ಥ ಆಯ್ತಾ? ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇದೆ. ಜಗತ್ತು ಕಾರ್ಯ ಅಂತ ಒಪ್ಪಿದ ಮೇಲೆ ವ್ಯವಸ್ಥೆ ಇದೆ. ಜಗತ್ತು ಕಾರ್ಯ ಅಂತ ನಾವು ಏನ್ ಮಾಡ್ತೀರಿ ಅದಕ್ಕೀಗ? ಅಲ್ಲೊಂದು ಪ್ರಾಬ್ಲಮ್ ಬಂತು. ಹೀಗಾಗಿ ಫುಲ್ ಆಫ್ ಪ್ರಾಬ್ಲಮ್ಸ್, ಅದು ಸಾಧ್ಯ ಇಲ್ಲ. ಹಾಗಿದ್ರೆ ನೀವು ಹೇಳೋದಿಲ್ಲ ಯುಕ್ತಿನ, ನಾವು ಯುಕ್ತಿ ಹೇಳೇ ಹೇಳ್ತೇವೆ. ಆದರೆ ಸಪೋರ್ಟೆಡ್ ಬೈ ಏನು ನಮ್ಮ ಯುಕ್ತಿ? ವೇದ. ನೀವು ಸಪೋರ್ಟೆಡ್ ಬೈ ಆಗ ಮಾತ್ರ ಓಕೆ. ಅದಕ್ಕೆ ಆಚಾರ ಹೇಳ್ತಾರೆ, ರಚಕರ್ಮ ವಿಮಾಮಲ ಕಾಲ ಗುಣ ಪ್ರಭೃತಿ ಶಮ ಚಿತ್ತನು ತದ್ಧಿಯತಃ ಅಂತ ಹೇಳಿಬಿಟ್ಟು, ಚಿತಚಿತ್ತ ಸರ್ವ ಸರ್ವಮಸೌತು ಹರಿಹಿ ಯಮಯೇತ್ ಇತಿ ವೈದಿಕ ವಸ್ತಿ ವಚಃ. ಕೊನೆಗೆ ವೇದ ವಾಕ್ಯ ಇರೋದ್ರಿಂದ ನಮ್ಮದು ಎಸ್ಟಾಬ್ಲಿಷ್ ಆಗುತ್ತೆ. ವೇದವಾಕ್ಯ ಬಿಟ್ಟೇನೋ ಯುಕ್ತಿ ಮಾಡಿದ್ರೆ ಮೆನಿ ಗಾಡ್ಸ್ ಆಗ್ತಾ ಇತ್ತು. ವೇದವಾಕ್ಯ ಹಿಡ್ಕೊಂಡಿದ್ದರಿಂದ ಏಕೋ ನಾರಾಯಣ ಆಸೀತ್ ಅಂತ ಬಂತು. ಆಗ ಪ್ರಾಬ್ಲಮ್ ಬಂತು ಅಂತ. ಈ ಪ್ರಾಬ್ಲಮ್ ಬಂದರೆ ವೇದ ಉತ್ತರ ಕೊಡ್ತಾ ಇದೆ. ಒಂದು ಕಾರ್ಯಕ್ಕೆ ಅನೇಕ ಕರ್ತೃಗಳಿರ್ತಾರೆ, ಇಡೀ ಜಗತ್ತಿಗೆ ಅನೇಕ ಕರ್ತೃಗಳು ಯಾತಕ್ಕೆ ಇರಬಾರದು ಅಂತ ಕೇಳಿದರೆ ವೇದ ಒಬ್ಬನೇ ಅಂತ ಹೇಳಿಬಿಡ್ತು. ಅವನಿಗೆ ಅಲ್ರಿ, ನಾವು ಕುಂಬಾರಕ್ಕೆ ಪಾಪ ಅಷ್ಟು ಹೆಲ್ಪ್ ಬೇಕಲ್ಲ ಅಂತ ಕೇಳಿದರೆ ದೇವರು ಕುಂಬಾರನಲ್ಲ ನೆನಪಿಟ್ಕೊ ಅಂತ ಹೇಳಿದ್ದು. ಕುಂಬಾರ ಯಾರವನು? ಲಿಮಿಟೆಡ್ ಪರ್ಸನ್ನು, ಅದಕ್ಕೆಲ್ಲ ಹೆಲ್ಪ್ ಬೇಕಾಯ್ತು ಅವನಿಗೆ. ದೇವರು ಯಾರವನು? ಸರ್ವಜ್ಞ ಸರ್ವಶಕ್ತ, ಅದಕ್ಕೆ ಏನು ಮಾಡ್ತಾನೆ? ಒಬ್ಬನೇ ಮಾಡ್ತಾನೆ. ಈ ಸರ್ವಜ್ಞ ಸರ್ವಶಕ್ತ ಅನ್ನೋ ಕಾನ್ಸೆಪ್ಟ್ ಯಾರಿಂದ ಗೊತ್ತಾಯ್ತು ನಮಗೆ? ವೇದದಿಂದ ಗೊತ್ತಾಯ್ತು. ದೇರ್ ಫೋರ್ ಜೀವೇಶ ವೇದ ಗೊತ್ತಾಗಲಿಕ್ಕೆ ಏನು ಬೇಕಾಗ? ವೇದ ಬೇಕು. ಹೊಸ ವಿಷಯ ಆಯ್ತು ಇಲ್ಲ ಅದೀಗ? ಅದು ಹೊಸ ವಿಷಯ. ಇದು ಆಚಾರ್ಯ ಎಷ್ಟು ಬಿಡಿಸ್ತಾರೆ ಅಂದರೆ, ಮುಂದಿನವರು ತಲೆ ವಾಶ್ ಮಾಡಿ ಹಾಕಿದ್ರು, ಅವರು ರಿಪೇರಿ ಮಾಡಬೇಕಾಯ್ತು. ಆಚಾರ್ಯ ಎಲ್ಲದನ್ನು ಕೂಡ ನೆನಪಿರಲಿ, ಬೇರೆ ಎಲ್ಲ ಮತಾಚಾರ್ಯರು ಹಿಂದೆ ಸಪೋರ್ಟ್ ಇತ್ತು ಅವರಿಗೆ. ಶಂಕರಾಚಾರ್ಯರಿಗೆ ಗೌಡಪಾದಾಚಾರ್ಯರು ಅಂತ ಇದ್ರು, ಒಬ್ಬ ಗೋವಿಂದಾಚಾರ್ಯ ಅಂತ ಒಬ್ಬರು ಇದ್ರು, ಅವರೆಲ್ಲ ಹೇಳಿ ಕೆಲಸ ಮಾಡಿಸಿದ್ರು. ಆಮೇಲೆ ರಾಮಾನುಜಾಚಾರ್ಯರಿಗೆ ಯಾಮನ ಮುನಿಗಳು ಅಂತಿದ್ರು, ನಾಥ ಮುನಿಗಳು ಅಂತಿದ್ರು, ಎಲ್ಲ ಕೆಲಸ ಮಾಡಿದ್ರು, ಮುಂದುವರಿಸಿದ್ರು ಅವರು. ಆಚಾರ್ಯರಿಗೆ ಬದ್ರಿಗೆ ಭಟ್ರಿಗೆ ಗೊತ್ತಿಲ್ಲ, ಅಚ್ಯುತ್ ಪರಿಷ್ಠಿಗೆ ಗೊತ್ತಿಲ್ಲ, ಯಾರ್ಯಾರಿಗೂ ಗೊತ್ತಿಲ್ಲ. ಎ ಟು ಝೆಡ್ ಮಾಡಬೇಕಾಗಿತ್ತು ಆಚಾರ್ಯ. ಬದ್ರಿಗೆ ಹೋಗಿ ಮುಷ್ಟಾನ್ನ ಭೋಜನ ಮಾಡಿದ್ರೆ ಮಾಡಿದ್ದಾರೆ ಆಚಾರ್ಯ. ಬದ್ರಿ ಪದಾರ್ಥ ಸಿಗೋದಿಲ್ಲ, ಬೆಂಕಿ ಉರಿಯೋದಿಲ್ಲ, ಅಂತಲ್ಲಿ ಮುಷ್ಟಾನ್ನ ಭೋಜನ ಮಾಡಿಸಿದ್ರೆ ಹೇಗೋ ಹಾಗೆ ಮಾಡ್ತಿದ್ದಾರೆ. ಉಡುಪಿಯಲ್ಲೋ ಬೆಂಗಳೂರಲ್ಲೋ ಮನೆಯಲ್ಲೋ ಮಾಡೋದೇ ಭಜಿತೇರಿಯಮಿ ಫಸ್ಟ್ ಆಫ್ ಆಲ್. ಅಂಥದ್ದು ಅಲ್ಲಿ ಮಾಡಿದ್ದಾರೆ ಅಂದರೆ ಎಷ್ಟು ಗ್ರೇಟ್ ಇರಬೇಕು. ಆ ದೃಷ್ಟಿಯಿಂದನೇ ಶ್ರೀಮದ್ ಆಚಾರ್ಯರ ವೈಶಿಷ್ಟ್ಯ, ಯಾವ ಬ್ಯಾಕ್ಗ್ರೌಂಡು ಇಲ್ಲದೇನೆ ಎಲ್ಲ ಸರ್ವಮೂಲ ಬರೆದವರು ಮಧ್ವಾಚಾರ್ಯ ಒಬ್ಬರೇನೆ. ಯಾವ ಬ್ಯಾಕ್ಗ್ರೌಂಡು ಇಲ್ಲದೆ ಸರ್ವಮೂಲ ಬರೆದವರು ಒಬ್ಬರೇನೆ. ಎಲ್ಲ ಬ್ಯಾಕ್ಗ್ರೌಂಡು ತಬ್ಬರದವರು, ಎಲ್ಲ ಬ್ಯಾಕ್ಗ್ರೌಂಡು ಇದ್ದು ತಬ್ಬರದವರು. ಇದೆಲ್ಲ ಪೂರ್ಣ ಪ್ರಜ್ಞರ್ಮ ಸಾಕ್ಷಿ, ಪೂರ್ಣ ಪ್ರಜ್ಞರ್ಮ ಸಾಕ್ಷಿ. 10 ವರ್ಷಕ್ಕೆ ಅವರು ಇಡೀ ಭಾಗವತ ಪುರಾಣ ಹೇಳ್ತಾರೆ. 10 ವರ್ಷಕ್ಕೆ ಇಡೀ ಭಾಗವತ ಪುರಾಣ ಅವ್ರು 10 ವರ್ಷಕ್ಕೆ ಕೇಳಿದ್ರು ಅಂತ ಮದ್ದೆ ಹೇಳಿದ್ರೆ ಮದ್ದೆ ಹೇಳ್ತಿದ್ರು. 1 ವರ್ಷಕ್ಕೆ ಕೇಳಿದ್ರೇನೆ 10 ವರ್ಷ ಬೇಕಾಯ್ತು ಅವ್ರು ಕೇಳೋದಕ್ಕಷ್ಟೇ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಭಕ್ತಿ ಜಾಸ್ತಿ ಆಗುತ್ತೆ. ಆಗ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನೇ ಹೇಳೋದಕ್ಕೆ ಬರುತ್ತೆ. ಇಷ್ಟ ಆಯ್ತು. ಮುಂದೆ ಕೆಲವು ವಿಷಯಗಳನ್ನು ಹೇಳಿ, ಭಾಳ ಅಪೂರ್ವ ವಿಷಯಗಳನ್ನು ಹೇಳ್ತಾರೆ. ನೀವು ಪ್ರತ್ಯಕ್ಷನು ಪ್ರಮಾಣ ಅಂತೀರಿ, ಅನುಮಾನನು ಪ್ರಮಾಣ ಅಂತೀರಿ, ಆಗಮನು ಅಂತೀರಿ, ಏನ್ರಿ ಹಾಗೆ ಪ್ರತ್ಯಕ್ಷದ ಅಪ್ಲೈ ಮಾಡಬೇಡ ಅಂತೀರಿ, ಅಲ್ಲಿ ನೋಡಿದ್ರೆ ಮಾಡಿ ಅಂತೀರಿ, ನಿಮಗೇನು ಗೊತ್ತಾಗೋದಿಲ್ಲ ಅಂದರೆ ಎಲ್ಲ ಆಚೆ ಪೂರ್ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಪ್ರತ್ಯಕ್ಷ ಪ್ರಮಾಣ ಕಣ್ಣಿಗೆ ಕಾಣತಕ್ಕಂಥ ವಿಚಾರದೊಳಗೆ ಭೌತಿಕ ಪ್ರಪಂಚ ಏನಾದರೂ ಬಂದರೆ ಯಾವುದು ಪ್ರಮಾಣ? ಪ್ರತ್ಯಕ್ಷನೇ ಪ್ರಮಾಣ. ಅತೀತರಿ ವಿಷಯ ಬಂದಾಗ ಯಾವುದು ಪ್ರಮಾಣ? ಆಗಮನೇ ಪ್ರಮಾಣ. ಯುಕ್ತಿ ಯಾವಾಗ ಪ್ರಮಾಣ? ಪ್ರತ್ಯಕ್ಷ ವಿಷಯದಲ್ಲಿ ಬೇಸಳ ಪ್ರತ್ಯಕ್ಷ ಪ್ರಮಾಣ, ಅತೀಂದ್ರಿಯ ವಿಷಯದಲ್ಲಿ ಬೇಸಳ ಆಗಮ ಪ್ರಮಾಣ. ಎಷ್ಟು ಕ್ಲಿಯರಾಗಿ ಬಿಡಿಸ್ತಾರೆ ಅಂದರೆ ಗೊಂದಲ ಇಲ್ಲ, ಬೇರೆಯವ್ರಿಗೆ ಕನ್ಫ್ಯೂಷನ್. ಅದೆಲ್ಲ ಕೂಡ ಫುಲ್ ಆಫ್ ಕನ್ಫ್ಯೂಷನ್. ಇದಕ್ಕಾಗಿ ಆಚಾರ ಶಾಸ್ತ್ರ ಓದಬೇಕು. ಪ್ರತ್ಯಕ್ಷ ಡಾಕ್ಟರ್ ಇದ್ದಾನೆ, ಡಾಕ್ಟರ್ ಯಾವುದಕ್ಕೆ ಪ್ರಮಾಣ ಆಗ್ತಾನೆ? ಮೆಡಿಕಲ್ ವಿಷಯ ಬಂದ. ಇಂಜಿನಿಯರ್ ಯಾವುದಕ್ಕೆ ಪ್ರಮಾಣ ಆಗ್ತಾನೆ? ಇಂಜಿನಿಯರಿಂಗ್ ಬಂದಾಗ. ಸಿಂಪಲ್ ಅದು. ಇವರು ಗ್ರೇಟು ಅವನು ಗ್ರೇಟನೇ ಅಂಥೇಳಿ ಇವನು ಅವನ್ನ ಇವ್ರಿಗೆ ತೊಗೊಳಕ್ಕೆ ಹೋಗಬಾರ್ದು. ಆರೋಗ್ಯ ತೋರಿಸಕ್ಕೆ ಇಂಜಿನಿಯರ್ ತೊಗೋದು, ಮನೆ ಕಳ್ಸಕ್ಕೆ ಡಾಕ್ಟರ್ ತೊಗೋದು, ಎರಡು ಪಜೀತೀನಿ. ಯಾತಕ್ಕೆ? ಇವನು ಕೇಳಿ ಮನೆ ಕಟ್ಟಿಸಿದ್ರೆ ಮನೆ ಬಿಡ್ತದೆ, ಅವನು ಕೇಳಿ ಆರೋಗ್ಯ ದೃಷ್ಟಿ ತೊಗೊಂಡ್ರೆ ಹೋಗಿಬಿಡ್ತಾವನು, ಎರಡರಲ್ಲೊಂದಾಗ. ಆದ್ದರಿಂದ ಅವನು ಸಂಬಂಧಪಟ್ಟವನಾಗಬೇಕು. ಪ್ರತ್ಯಕ್ಷ ಕಾಂಪಿಟೆನ್ಸ್ ಇದೆ. ಪ್ರತ್ಯಕ್ಷದಲ್ಲಿ ನೋಡಿ, ಈಗ ಕಣ್ಣಿನ ವಿಷಯ ಕಿವಿದಲ್ಲ, ಕಿವಿದ ವಿಷಯ ಮೂಗಿಂದಲ್ಲ, ಮೂಗಿನ ವಿಷಯ ನಾಲಿಗೆದಲ್ಲ. ಅವ್ರ ಡಿಪಾರ್ಟ್ಮೆಂಟೇ ಬೇರೆ. ಅದಕ್ಕೆ ಶಬ್ದಕ್ಕೆ ವಿಷಯ ಬಂದಾಗ ಯಾವುದು ಪ್ರಮಾಣ? ಶಬ್ದ ವಿಷಯ ಬಂದ ಕಾಲಕ್ಕೆ ಕಿವಿನೇ ಪ್ರಮಾಣ, ಗೊತ್ತಾಯ್ತಾ? ಅದು ಅದಕ್ಕೆ ಏನಂತೇವೆ? ಶ್ರವಣ ಪ್ರಮಾಣ. ಆಗ ರೂಪದ ವಿಷಯ ಬಂದಾಗ ಯಾವುದು ಪ್ರಮಾಣ? ಕಣ್ಣೇ ಪ್ರಮಾಣ. ಎಷ್ಟು ಕ್ಲಾರಿಫಿಕೇಶನ್ ಇದೆ. ಅದೇ ರೀತಿ ಬಂದಾಗ ಆಗಮದ ಅತೀಂದ ಬಂದ ಏನು ಮಾಡಬೇಕಾಗ? ಅದು ಆಗಮನೇ ಪ್ರಮಾಣ. ಏಕಾದಶಿ ಉಪವಾಸ ಮಾಡಬೇಕೋ ಬಿಡಬೇಕೋ ಏನು ಹೇಳಬೇಕು ಅದಕ್ಕೆ? ಆಗಮನೇ ಪ್ರಮಾಣ, ಬೇರೆ ದಾರಿನೇ ಇಲ್ಲ. ಬರೀ ಉಪವಾಸ ಆರೋಗ್ಯಕರ ಅಂತ ಅಷ್ಟೇ ಆಗಿಬಿಟ್ಟಿದ್ರೆ ಎನಿ ಒನ್ ಡೇ ಮಾಡ್ಬೋದಾಗಿತ್ತು. ಹೊತ್ತಾನೆ ವೀಕ್ಲಿ ಒಂದೇನೋ 15 ಡೇಸ್ ಒಂದು ಮಾಡಕ್ಕೆ ಬಿಡ್ಬೋದಾಗಿತ್ತು. ಕೆಲವರಿಗೆ ಹನ್ನು ಸುಮ್ಮನೆ ಯಾಕೆ ಗಲಾಟೆ ಮಾಡ್ಕೋತೀರಿ, 11ನೇ ತಾರೀಕು ಮಾಡಿಬಿಡಿ ಏಕಾದಶಿ, ಅದೇ 11ನೇ ತಾರೀಕು ಅದು ಚೇಂಜ್ ಆಗೋದಿಲ್ವಲ್ಲ ಅಂತ ಹೇಳ್ಬೋದು. ಬಟ್ ಅದೇನಲ್ಲ, ಆಗಮ ಅಲ್ಲ, ಯುಕ್ತಿ ಅಷ್ಟೇ, ಪ್ರಯೋಜನಕ್ಕೆ ಬರೋದಿಲ್ಲ. ಏಕಾದಶಿನ ಉಪವಾಸ ಮಾಡಬೇಕು ಅಂತ ಆಗಮ ಹೇಳಿದಾಗ ಅವತ್ತೇ ಮಾಡು, ಬೇರೆ ದಿವಸ ಮಾಡೋದು ಬಿಡಿ ಮಳೆ ಬರ, ಅವತ್ತದ್ದು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದು ಬೇರೆ ಆಧಾರ ಇಲ್ಲ, ಏನು ಆಧಾರ ಅದಕ್ಕೆ? ಆಗಮನೇ ಆಧಾರ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ನಸುರಾಮ್ ಪಿಬೇತ್, ಏನು ಆಧಾರ ಅದಕ್ಕೆ? ಆಗಮನೇ ಆಧಾರ, ಅಲ್ಟಿಮೇಟ್ ಆಧಾರ ಆಗಮನೆ. ಅದು ವಿಜ್ಞಾನ ಸಪೋರ್ಟ್ ಮಾಡುತ್ತೆ, ಆ ವಿಚಾರ ಬೇರೆ. ಆಗಮ ಹೇಳಿದ್ದು ಮೇನ್ ನಮಗೆ ವಿಜ್ಞಾನ ಸಪೋರ್ಟ್. ವಿಜ್ಞಾನ ಹೇಳುತ್ತೆ, ಉದಾಹರಣೆಗೆ ಬದನೆಕಾಯಿ ತಿನ್ನಿ ಒಳ್ಳೆ ವಿಟಮಿನ್ಸ್ ಇದೆ ಅಂತ ಹೇಳುತ್ತೆ, ಈರುಳ್ಳಿ ತಿನ್ನಿ ವಿಟಮಿನ್ಸ್ ಇದೆ, ವಿಜ್ಞಾನ ಹೇಳುತ್ತೆ. ಶಾಸ್ತ್ರ ಹೇಳುತ್ತೆ ತಿನ್ನಬೇಡಿ ಅಂತ ಹೇಳುತ್ತೆ. ಶಾಸ್ತ್ರ ದೊಡ್ಡದ, ವಿಜ್ಞಾನ ದೊಡ್ಡದ? ಈಗ ಶಾಸ್ತ್ರ ದೊಡ್ಡದು, ಅದಕ್ಕೆ ವಿಜ್ಞಾನ ಡೈರೆಕ್ಟ್ ದೇಹಕ್ಕೆ ಸಂಬಂಧಪಟ್ಟು ಮಾತಾಡುತ್ತೆ, ಶಾಸ್ತ್ರ ಏನು ಮಾತಾಡುತ್ತೆ? ಜೀವಕ್ಕೆ ಸಂಬಂಧಪಟ್ಟದ್ದೇ ಮಾತಾಡುತ್ತೆ. ಆದ್ದರಿಂದ ಶಾಸ್ತ್ರ ಅಲ್ಟಿಮೇಟ್ ಆಯಿತು. ಇವತ್ತು ರೋಗಿಗೆ ರುಚಿ ಗೊತ್ತಾಗುತ್ತೆ, ಡಾಕ್ಟರ್ ಹೇಳ್ತಾರೆ ತಿನ್ನಬೇಡ ಅಂತ ಹೇಳ್ತಾರೆ. ರುಚಿ ಪ್ರಶ್ನೆ ಬೇರೆ, ಅಪಥ್ಯದ ಪ್ರಶ್ನೆ ಬೇರೆ. ಮಕ್ಕಳಿಗೆ ಬೊಂಡ ಬೇಕೇ ಬೇಕು, ಕಾಮಾಲೆ ರೋಗ ಅವನಿಗೆ, ಬೊಂಡ ಕೊಟ್ಟರೆ ಊಟ ಮಾಡ್ತೀನಿ ಅಂತ ಅವನು. ಡಾಕ್ಟರ್ ಹೇಳ್ತಾನೆ ಪ್ರಾಣ ಹೋದ್ರೂ ಕೊಡಬೇಡಿ ಅಂತ ಹೇಳ್ತಾರೆ. ಇಲ್ಲಿ ಯಾರು ಮಾತು ನಂಬ್ತೇವೆ ನಾವೀಗ? ಮಕ್ಕಳು ರುಚಿ ಇಂಪಾರ್ಟೆಂಟು, ಡಾಕ್ಟರ್ ಮಾತು ಇಂಪಾರ್ಟೆಂಟು? ಡಾಕ್ಟರ್ ಮಾತು ಇಂಪಾರ್ಟೆಂಟ್. ಸೊ ವೇದದ ಮಾತು ಅಲ್ಟಿಮೇಟ್ ಆದ್ದರಿಂದ ಅದನ್ನು ಕೇಳಬೇಕು. ಇದೆಲ್ಲ ಮಕ್ಕಳಿಗೆ ಹೇಳಿದರೆ ಯಾರು ಕೆಟ್ಟ ಕೆಟ್ಟ ಪ್ರಶ್ನೆ ಕೇಳೋದಿಲ್ಲ. ನಚ್ಚ ಅನುಭವ ವಿರೋಧಿ ಆಗಮಸ್ಯ ಪ್ರಾಮಾಣ್ಯಂ ಪ್ರತ್ಯಕ್ಷಾದಿ ರಾಗವಶ್ಯ ಪ್ರಾಬಲ್ಯೇಪಿ ನೋಪಜೀವ್ಯ ಪ್ರಮಾಣ ವಿರೋಧಿ ಪ್ರಾಮಾಣ್ಯಂ. ಒಂದು ದೊಡ್ಡ ಘಟ್ಟ ಅದು. ಪ್ರತ್ಯಕ್ಷ ಭಾರಿ ದೊಡ್ಡದು, ಭೌತಿಕ ವಿಚಾರ ಬಂದಾಗ ಮಾತ್ರ. ಆಗಮ ಭಾರಿ ದೊಡ್ಡದು, ಅತೀಂದ್ರಿಯ ವಿಚಾರ ಬಂದಾಗ ಮಾತ್ರ. ಇಮ್ಮಿಡಿಯೇಟ್ ಲಿಮಿಟ್ ಮಾಡಿಬಿಡ್ಬೇಕಾದ್ರೆ, ಅದು ಕನ್ಫ್ಯೂಷನ್ ಮಾಡಿಕೊಂಡ್ರೆ ಮುಗಿದೋಯ್ತು. ಅದ್ವೈತರು ಹೇಳ್ತಾರೆ ಗೊತ್ತಾ, ಜೀವೇಶ್ವರ ಇಬ್ಬರೂ ಒಂದೇನೆ ಅಲ್ಲ, ಹೇಗಾಗುತ್ತೆ ಅಂತ ಕೇಳಿದರೆ ನೋಡಿ ಪ್ರಶ್ನೆ ಮಾಡಿಬಿಡಿ. ವೇದ ಹೇಳಿದೆ ಮುಗಿದೋಯ್ತು ಅಷ್ಟೆ. ಇಲ್ಲಿ ವೇದ ತಂದುಬಿಡ್ತಾರೆ ಇದ್ದಕ್ಕಿದ್ದಾಗೆ. ವೇದ ತತ್ವಮಸಿ ಅಂತ ಹೇಳಿದೆ ಮುಗಿದೋಯ್ತು. ಅದಕ್ಕೆ ಹೇಳ್ತಾರೆ ನಾವು ಬೇರೆ ಅನ್ನೋದು ಪ್ರತ್ಯಕ್ಷ ಸಿದ್ಧ. ಕೋಟಿ ವೇದ ಬಂದರೂ ಕೂಡ ಏನು ಮಾಡಬಾರ್ದು ಅದನ್ನು? ಅಲೆಗಳೆಯ ಶಕ್ತಿ ಅದಕ್ಕಿಲ್ಲ. ಗೊತ್ತಾಯ್ತಾ? ನಾವು ಬೇರೆ ಅಂದರೆ ನಾವು ಬೇರೆನೆ. ಈ ಕ್ಲಿಯರ್ ಮಾಡ್ಬೋದು ವೇದ ಅಷ್ಟೇ ಹೊರತು ಕಾಂಟ್ರಡಿಕ್ಟ್ ಮಾಡಬಾರ್ದು. ಕ್ಲಿಯರ್ ಮಾಡೋದು ಬೇರೆ, ಕಾಂಟ್ರಡಿಕ್ಟ್ ಮಾಡೋದು ಬೇರೆ. ವೇದ ಎಂದು ಕಾಂಟ್ರಡಿಕ್ಟ್ ಮಾಡಕ್ಕೆ ಬರೋದಿಲ್ಲ ಯಾವುದನ್ನ? ಊಟ ಮಾಡಿ ಕೂತಿರ್ತೇವೆ, ಯಾರೋ ವೇದ ವಾಕ್ಯ ತಂದ, ಆಚಾರ್ಯ ಊಟ ಮಾಡಿಲ್ಲ ಪ್ರಮಾಣ ಕೊಡ್ತೀನಿ ಅಂತ ಏನು ಹೇಳ್ಬೇಕು ಅದಕ್ಕೆ? ನೀನು ಪ್ರಮಾಣ, ನಿನ್ನ ವೇದನೂ ಪ್ರಮಾಣಗಳು, ನಮಸ್ಕಾರ ಮಾರಾಯ ಅಂತ ಹೇಳ್ಬಿಡುತ್ತೆ. ಪಟ್ಲದ ಊಟ ಆಗಿದ್ದಾರೆ ಬಿಟ್ಟಿಗೆ. ಇನ್ನೊಬ್ಬರು ಪಾಪ ಊಟ ಮಾಡಿಲ್ಲ ಅವನು, ಗೊತ್ತಾಯ್ತು, ಮನೆ ಅಡಿಗೆ ಇಲ್ಲ, ಊಟ ಆಗಿದೆ ಗ್ಯಾರಂಟಿ ಅಂತ ಹೇಳಿಬಿಟ್ಟ. ಇಲ್ಲ ಅಂತ ಹೇಳಿದ, ನೋಡಿ ವೇದ ವಾಕ್ಯ ಕೊಡ್ತೀನಿ, ದೊಡ್ಡ ಆಚಾರ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ. ಎಲ್ಲರೂ ಕೊಂದು ಬಿಡ್ತೀನಿ ನನ್ನ ಅಂತ ಹೇಳ್ತಾರೆ. ಕೊನೆ ಏನು ಮಾಡ್ತೀರಿ? ಉಪವಾಸ ಹಾಕಿ ಕೊಂದಾಕಿ ಬಿಡ್ತೀರಿ ಹೊರತು ಸಾವಿರ ಊಟ ಆಗಿದ್ರೆ ಮಾತ್ರ ಏನಾಗೋದಿಲ್ಲ, ಅದು ಊಟ ಆಗೋದಿಲ್ಲ. ಇದಕ್ಕೆ ಯಾರು ಪ್ರಮಾಣ? ನಾನೇ ಪ್ರಮಾಣ. ನನಗೆ ಊಟ ಆಗಿದೆ ಬಿಟ್ಟರೆ ಅಲ್ಟಿಮೇಟ್ ಪ್ರೂಫ್ ಯಾರು? ನಾನೇ. ಅದಕ್ಕೆ ಅನುಭವ ಪ್ರಮಾಣ. ಇದು ಆಚಾರ್ಯ ಹೇಳ್ತಾರೆ, ಅನುಭವ ಇರೋದೇ ಆಗಮಸ್ಯ ಪ್ರಾಮಾಣ್ಯಂ. ಯಾವುದೇ ಒಂದು ಆಗಮ ನಾವು ಅನುಭವಕ್ಕೆ ವಿರುದ್ಧ ಮಾತಾಡೋದಾದರೆ ಅದಕ್ಕೆ ಅರ್ಥ ಇಲ್ಲ ಅಂತ ಅರ್ಥ. ತೆಗೆದಾಕ್ಬಿಡಿ ಅದನ್ನು. ವೇದ ಹೇಳಿದರೆ ಅರ್ಥ ಬೇರೆ ಮಾಡಿ, ವೇದ ಹೇಳಿದ್ರೆ ತೆಗೆದಾಕ್ಬೇಡಿ, ಅರ್ಥ ಬೇರೆ ಮಾಡಿಬಿಡಿ. ಬೇರೆ ಆಗಬೇಡಿದ್ರೆ ಆಗಮನ ತೆಗೆದಾಕ್ಬಿಡಿ. ಗೊತ್ತಾಯ್ತಾ? ಆಗಮನೇ ತೆಗೆದಾಕಬೇಕು, ಆಗಮ ಅಲ್ಲದೆ ಹೋದರೆ. ಆಗಮ ಹೇಳಿದರೆ ಅರ್ಥ ಬೇರೆ ಮಾಡಬೇಕು. ಬರೀ ಯಾವುದನ್ನು ಬಿಡಕ್ಕೆ ಬರೋದಿಲ್ಲ, ನಾವೀಗ ಅನುಭವ ಬಿಡಕ್ಕೆ ಬರೋದಿಲ್ಲ. ನಾವು ಅಲ್ಪಶಕ್ತರು, ಇದು ನಮ್ಮ ಅನುಭವ ಸಿದ್ಧವಾದದ್ದು. ಸರ್ವಶಕ್ತನಾದ ದೇವರು ನೀನು ಅಂತ ಯಾರಾದ್ರು ಹೇಳಿದ್ರೆ ಏನು ಮಾಡಬೇಕಾಗ? ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು. ಯಾಕಂದ್ರೆ ಅನುಭವಕ್ಕೆ ವಿರುದ್ಧವಾದ ಮಾತದು. ಈ ರೀತಿ ಬೇಸ್ ಮಾಡಿದ್ರಿಂದ ಮಧ್ವ ಫಿಲಾಸಫಿ ಏನಾಯ್ತು ಇದೀಗ? ಅನುಭವಪುರ ಫಿಲಾಸಫಿ ಆಯಿತು. ಅವ್ರದ್ದೆಂಥದ್ದು? ನಿನ್ನ ಹೇಳಿದ ಅವ್ರ ತಾಯಿನೇ ಒಪ್ಪಲಿಲ್ಲ. ಅದೇ ಅದೆಲ್ಲ ಹೇಳ್ಬೇಡ, ಬೇರೆ ವಿಷಯ ಹೇಳು ಅಂತ ಹೇಳಿದ್ರು. ತಾಯಿ ಅನುಭವಕ್ಕೆ ಬರೆದ ಸಿದ್ಧಾಂತ ಅದು. ಆಚಾರ್ಯ ಹೇಳಿದ್ದೆಲ್ಲ ಯಾರಿಗೆ ಅನುಭವಕ್ಕೆ ಬರುತ್ತೆ? ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರುತ್ತೆ. ದೇವರು ದೊಡ್ಡವನು, ಜೀವರಿದ್ದಾರೆ, ನಮ್ಮಲ್ಲಿ ತಾರತಮ್ಯ ಇದೆ, ಎಲ್ಲ ಮನಸ್ಸೇನೆ ಹೇಳುತ್ತೆ ಅದಕ್ಕೆ? ಸರಿ 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 ಅಂತ ಹೇಳ್ತಾನೆ ಇರುತ್ತೆ. ವ್ಯತ್ಯಾಸ ಇದೆ, ಸಾತ್ವಿಕರಾಯಿತು ತಾಮಸ ಭೇದ ಇದೆ, ಅವೆಲ್ಲ ಜೀವನಕ್ಕೆ ನಿತ್ಯದಲ್ಲಿ ಅನುಭವ ಬರತಕ್ಕಂಥ ವಿಚಾರಗಳು. ಆ ವಿಷಯಕ್ಕೆ ಬಂದಿದ್ದೇವೆ ನಾವೀಗ. ಇಷ್ಟೆಲ್ಲ ಹೇಳಿಬಿಟ್ಟು ದೊಡ್ಡ ಕೊಟೇಷನ್ ಕೊಡ್ತಾರೆ ಬ್ರಹ್ಮತತ್ವದಿಂದ. ಅದೃಷ್ಟ ಬಿಂದರಿಯಂ ತ್ವಕ್ಷಂ, ಇದರೊಳಗೆ ಇಡೀ ಪ್ರಮಾಣ ಲಕ್ಷಣ ಎಲ್ಲ ಪೂರ್ತಿ ಬ್ರಹ್ಮತರ್ಕೋಕ್ತಿ ಮಾರ್ಗತ ಅಂತ ಹೇಳಿದರು. ಬ್ರಹ್ಮತರ್ಕ ವಾಕ್ಯ ಯಾವುದು ಅಂತ ಇಲ್ಲಿ ಕೋಟ್ ಮಾಡ್ತಿದ್ದಾರೆ. ಪ್ರಮಾಣ ಲಕ್ಷಣ ಪೂರ್ತಿ ಬೇಕಾದ ಮಾತಿದು. ಅದಿಷ್ಟು ಅಲ್ಲಿ ಓದಿದ್ದೇ ಆದ್ದರಿಂದ ಏನು ಹೆಚ್ಚಳ ಕಾರಣ ಇಲ್ಲ. ಅನುಮಾನ ಶಬ್ದ ಡೆಫಿನೇಷನ್ ಕೊಡ್ತಾರೆ. ಅನುಮಾನಂ ಪ್ರತ್ಯಕ್ಷಾಗಮ ಮಹಾತ್ಮ್ಯಾತ್ ಅನುಮಾನಂ ಪ್ರಮಾಣತಾಂ ಯಾತ್ಯತೋ ಯುಕ್ತಿರೇ ವೈಕ ಪ್ರಮಾಣ ಅನುಮಾತ್ಮಿಕ ಅಂತ ವಾಕ್ಯ ಕೊಟ್ಟು ಅನುಮಾನಂ ಡಿಪೆಂಡೆಂಟ್ ಪ್ರೂಫ್ ಅದು. ಐದಾರ ಪ್ರತ್ಯಕ್ಷ, ಆರಾರ ಆಗಮ, ಆದ್ರಿಂದಾಗಿನೇ ಎಂದು ಅನುಮಾನ ಏನಾಗೋದಿಲ್ಲ, ಇಂಡಿಪೆಂಡೆಂಟ್ ಪ್ರೂಫ್ ಆಗೋದಿಲ್ಲ ಅಂತ ಹೇಳಿ ಆಧಾರ ಕೊಟ್ಟುಬಿಟ್ಟು ಮುಂದೆ ಕೆಲವು ವಿಷಯಗಳು ಬರುತ್ತೆ. ಇವತ್ತು ಆ್ಯಕ್ಚುಲಿ ಮುಗಿಬೇಕಾಗಿತ್ತು, ಮುಗಿಲಿಲ್ಲ ಅದು. ಯಾಕೆ? ವಿಷಯ ದೊಡ್ಡ ವಿಚಾರ ಅದು ಒಂದು. ಇದರಿಂದ ಅನುಕೂಲ ಏನು ಗೊತ್ತಾ? ಬೇರೆಗಂತ ಚಿಕ್ಕದು ಮಾಡ್ಬೋದು, ವಿಷಯದಲ್ಲಿ ಸ್ಟ್ರೆಂತ್ ಬಂದು ಬರೋದ್ರಿಂದ ಮಾಡ್ಬೋದು. ನಾಳೆ ಇದನ್ನು ಖಂಡಿತ ಮುಗಿಸ್ಲೇಬೇಕು, ಮುಗಿಯೋದಿಲ್ಲ ಹೇಳಾಗೆಲ್ಲ ಮುಗಿಸ್ಬೇಕು. ನಾಳೆ ಮುಂದೆ ಎಲ್ಲ ಇನ್ನೂ ಎರಡು ಪರಿಚ್ಛೇದ ಪೂರ್ತಿ ಹಾಗೇ ಇವೆ. ಮೊದಲೇ ಪರಿಚ್ಛೇದ ಬೇಕಾದಷ್ಟಿದೆ. ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ವೇದವಾಕ್ಯಗಳಿವೆ. ಅವೆಲ್ಲ ನಮ್ಮ ಪರ ಇದೆ ಅಂತ ವಾದ ಮಾಡ್ತಾರೆ ಅವರು. ಅದು ಏನು ಅರ್ಥ ಹೇಳಬೇಕು ಆಚಾರ್ಯ ಹೇಳುತ್ತೆ. ಅದು ಮೇನ್ ಪಾಯಿಂಟ್ ಮುಂದಿನ ಅದೇ. ಶ್ರುತಿಗಳು ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಕೆಲವು ವಾಕ್ಯಗಳಿವೆ. ಇವೆಲ್ಲ ವಾಕ್ಯಗಳು ನಮ್ಮದು ಸ್ಪಷ್ಟ ಅದ್ವೈತ ಹೇಳ್ತಾ ಇರೋದ್ರಿಂದ ಅದನ್ನು ಒಪ್ಪಬೇಕಾ ಅಂತ ಕೇಳಿದರೆ ಒಪ್ಪಲಕ್ಕೆ ಬರೋದಿಲ್ಲ ಅಂತ ಆಚಾರ ಅದಕ್ಕೆ ಅರ್ಥ ಮಾಡಿ ತೋರಿಸ್ತಾರೆ. ಸೊ ಮೇನ್ ಪಾಯಿಂಟ್ ನಮಗೆ ಅರ್ಥ ಆಗಿದೆ. ಈಗ ಉಳಿದೆಲ್ಲ ಅಪ್ಲಿಕೇಶನ್ ಅದು. ಅದನ್ನು ಮಾಡಿ ತೋರಿಸ್ತಾರೆ. ವಿಷ್ಣು ಸರ್ವೋತ್ತಮತ್ವ, ಸಮತೀತ ಕ್ಷರಾಕ್ಷರತ್ವ, ನಿರ್ದೋಷ ಶೇಷ ಸದ್ಗುಣತ್ವ ಪ್ರೂವ್ ಮಾಡ್ತಾರೆ. ನಾಳೆ ಸರಿಯಾಗಿ ಎಂದೇನಂತೆ ಒಂದು ದಿವಸನೂ ತಡ ಆಗ್ತಾ ಇಲ್ಲ. ಸರಿ, ಏಳುವರೆಗೆ ಪ್ರಾರಂಭ ಮಾಡಿ ಎಂಟೂವರೆವರೆಗೆ. ನಾಳೆ ಎಂಟೂವರೆ ಮೇಲೆ ಹೇಳೋದಿಲ್ಲ, ಅದು ವರ್ಕಿಂಗ್ ಅವರ್ಸ್ ಇರುತ್ತೆ. ಆದ್ದರಿಂದ ಕರೆಕ್ಟ್ ಎಂಟೂವರೆ ಮುಗಿಯುತ್ತೆ. ಇದನ್ನು ಮುಗಿಸಿ ಆದಷ್ಟು ತತ್ವೋದ್ಯೋತಕ್ಕೆ ಎಂಟರ್ ಆಗಬೇಕು. ನಾಡಿದ್ದು ಇಲ್ಲ ಹೋದರೆ ನಾಡಿದ ತತ್ವೋದ್ಯೋತ ಕರ್ಮ ಒಟ್ಟಿಗೆ ಮುಗಿಸಿಬಿಡ್ಬೇಕು. ಆ ರೀತಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದೇನೆ. ಯಾರು ಡೈರೆಕ್ಟ್ ಪ್ರಶ್ನೆಗಳಿದ್ದರೆ ಕೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಇದಕ್ಕೆ ಡೈರೆಕ್ಟ್ ಕನೆಕ್ಟೆಡ್ ಕ್ವಶನ್ ಇದ್ರೆ ಸಿಂಪಲ್ ಇದ್ರೆ ಎಷ್ಟೊಂದು ಪ್ರಶ್ನೆ ನಿಂತೋಯ್ತು ಆಮೇಲೆ ನೀವು ಕೇಳಿದ್ದು ಹೋಗಲ್ಲ, ಎಷ್ಟೊಂದು ಪ್ರಶ್ನೆಗಳು ಸ್ಟಾಪ್ ಆಗಿಬಿಡುತ್ತೆ. ಯಾಕೆ ಮುಂದೆ ಉತ್ತರ ಬಂದಿದೆ ಅದಕ್ಕಾದ್ರಿಂದ ಪ್ರಶ್ನೆ ಬರೋದಿಲ್ಲ. ಇನ್ನು ಮುಂದೆ ಹೋಗ್ತಾ ಹೋದಂತೆ ಇನ್ನೂ ಕೇಳುವ ಪ್ರಶ್ನೆಗಳನ್ನ ಉತ್ತರ ಕೊಡ್ತಾರೆ. ನಾಳೆ ಅದನ್ನು ಕಂಡು ನೋಡೋಣ.